யோந்தஃ ப்ரவிஷ்ய மம வாச விமாம் ப்ரசுத்தாம் சஞ்சீவயத்ய அகில சக்திதரஸ்வதாம்னா அன்யாம்ஸ்ய ஹஸ்தசரண ஸ்ரவணத்வதாதி ப்ராணாம் நமோ பகவதே புருஷாய துக்யம் யஸ்மாத் ப்ரஹ்மேந்திர ருத்ராதி தேவதானாம் ஸ்ரீயோகி ச ஞானஸ்ஃபூர்திஹி சதா தஸ்மை ஹரயே குரவே நம. வியாசாய பவநாசாய ஸ்ரீஷாய குணராசி ஹிருத்யாய சுத்த வித்யாய நன்மாய ச நமோ நமஹ. லசது ஸ்ரீமதானந்த தீர்த்தேந்துர்ணோ ஹிருதம்பரே யத்வச சந்திரிகா ஸ்வாந்த சந்தாபம் வனிகிருந்ததி வாணிதே கரவாண்யம்ப சரணம் ஹிருதி சர்வதா மத்வாக்கிய சரணி பூயா ஸ்ரீமதாச்சாரிய பாதகா. ஹராய பச்சகாரிஷ்ட ஹராய புரவைரிணே பவாய பவதே பூயா சிவாய சரசா நம. உமேஷாத்யா சுராலோகம் வீடே சேதோபிமானின யூயம் சர்வே பிரபுருத மனோமே மத்வபாவ. ஸ்ரீமத்வஹ கல்பவ்ருட்சஸ்து ஜயார்யஹ காமசுஸ்மிருத சிந்தாமணிஸ்து வியாசாரியஹ முனித்ரயமுதாஹ்ருதம் வாதிராஜகுரூன் வந்தே ரகுத்தமகுரூன் ததா ராகவேந்திரான் ததா சர்வான் சத்குரூன் பிரணதுஸ்மே. ஸ்ரீ குருப்போ நம. ஹரி ஸ்ரீரமணிகர கமல பூஜித சாருச்சரண சரோஜ பிரம்ம சமீர வாணி பணீந்திர மீந்திர பவேந்திர முக வினுத நீரஜ பவாண்டோதய ஸ்திதி காரணனே கைவல்யதாயக நாரசிம்ஹனே நமிபெ கருணிக்கு ஜமயமங்கள. ஸ்ரீ ஜெகநாதாசரு ஹரிகதாமிருதசாரதல்லி பரமாத்மன உபாசனை கிரமவன்னு ஹேளி ஆதரிந்தாகத்தக்கந்த அநேக வித பிரயோஜனவன்னு ஹேளுத்தா இருக்காரே. தேவரு இடீ ஜகத்தின சிருஷ்டி ஸ்திதி லய மொதலாத சகலவன்னு கூட சகலரிகோ சர்வகாலக்கோ தான் ஒப்பனே மனத்தானே ಎಷ್ಟು ಸಮರ್ಥ ಎಷ್ಟು ಕರುಣಾಳು. ಜಗವನೆಲ್ಲವ ನಿರ್ಮಿಸುವ ನಾಲ್ಮವನೊಡಗೆ ತಾನಿದ್ದು ಸಲಹುವ ಗಗನ ಕೇಶನೊಡಿದ್ದು ಸಂಹರಿಸುವನು ಲೋಕಗಳ ಸ್ವಗತ ಭೇದ ವಿವರ್ಜಿತನು ಸರ್ವಗ ಸದಾನಂದೈಕ ದೇಹನು ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕ್ತರನು ಪರೆವ. ಇಷ್ಟೆಲ್ಲ ಮಾಡೋದು ಯಾಕೆ? ಭಕ್ತರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ, ಉದ್ಧಾರ ಮಾಡೋದಕ್ಕೋಸ್ಕರ ಪರಮಾತ್ಮ ಎಷ್ಟು ಕೆಲಸಗಳನ್ನು ಮಾಡ್ತಾನೆ, ಎಷ್ಟು ರೂಪಗಳಿಂದ ಮಾಡ್ತಾನೆ ಅಂತ ಹೇಳಿ. ಸಾಮಾನ್ಯವಾಗಿ ಮನುಷ್ಯನ ಸ್ವಭಾವ, ನಾಲ್ಕಾರು ಕೆಲಸ ಮಾಡಿದ ತಕ್ಷಣ ಎಲ್ಲ ನಾನೇ ಮಾಡಬೇಕಾ ಈ ಭಾವನೆ ಶುರುವಾಗ, ನಾನೇ ಮಾಡಬೇಕಾ ಅಂತೇಳಿ ಅಹಂಕಾರ ಕೊಡಗಾಗ್ತಾನೆ. ಮಾಡಿದ ಸ್ವಲ್ಪ ಪುಣ್ಯನೂ ಕಳ್ಕೊಂಡ್ಬಿಡ್ತಾನೆ ಎಷ್ಟು ವರ್ಷ. ಅಹಂಕಾರ ಮನುಷ್ಯನ ಸಾಧನೆಗೆ ಇರ್ತಕ್ಕಂಥ ದೊಡ್ಡ ವಿಘ್ನ. ಮಾಡೋದು ಸ್ವಲ್ಪ, ಅಹಂಕಾರ ಜಾಸ್ತಿ ಇರುತ್ತೆ. ಭಗವಂತ ಎಲ್ಲವನ್ನೂ ಮಾಡ್ತಾನೆ, ಎಷ್ಟು ಕರುಣೆಯಿಂದ ಮಾಡ್ತಾನೆ ಅಂತ ಅರ್ಥ ಮಾಡಿಕೊಂಡ್ರೆ ದೇವರಲ್ಲಿ ಭಕ್ತಿ ತಕ್ಷಣ ಜಾಸ್ತಿ ಆಗಿದೆ. ನಮಗೆ ಒಂದೊಂದು ಉಪಕಾರ ಮಾಡಿದ್ದಕ್ಕೆ ಕೃತಜ್ಞತೆ ಬರೋದಾದರೆ ಅನಂತ ಕಾಲದಲ್ಲಿ ಅನಂತ ಜೀವರಿಗೆ ಅನಂತ ಬಗೆಯಿಂದ ಭಗವಂತ ಉಪಕಾರ ಮಾಡ್ತಾನೆ ಅಂದರೆ ಆತನ ಕರುಣೆಯನ್ನು ಊಹಿಸಲಕ್ಕೂ ಸಾಧ್ಯವಿಲ್ಲ. ಆಗ ನಾವು ಭಕ್ತಿಯಿಂದ ಆರಾಧನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಯಾವುದೇ ಒಂದು ಪ್ರತಿ ಹಂತದಲ್ಲೂ ಕೂಡ ನಮ್ಮ ಜೀವನದಲ್ಲಿ ಭಕ್ತಿ ಜಾಸ್ತಿ ಆಯಿತು ಅಂದರೆ ಜೀವನ ಸಾರ್ಥಕ. ಭಕ್ತಿ ಒಂದು ಹೆಚ್ಚದೆ ಹೋದರೆ ಜೀವನ ನಿರರ್ಥಕ. ವಿದ್ಯಾರ್ಥಿ ಪಾಸ್ ಆಗ್ತಾ ಇದ್ದರೆ ಅವನೇನು ಮಾಡಿದ್ದು ಸಾರ್ಥಕ ಅಂತ, ಅವನು ಫೇಲೊಂದಾಗಿಬಿಟ್ರೆ ಮಾಡಿದ್ದೆಲ್ಲ ವೇಸ್ಟ್, ಎಲ್ಲ ವ್ಯರ್ಥ. ಈ ಮಾತು ಅರ್ಥ ಮಾಡಿಕೊಂಡು ಭಕ್ತಿಯಿಂದ ದೊಡ್ಡ ಆಸ್ತಿ ಇಲ್ಲ ನಮ್ಮ ಜೀವನದಲ್ಲಿ. ಅತಿ ಶ್ರೇಷ್ಠವಾದ ಶಕ್ತಿನೂ ಅದೇ, ಭಕ್ತಿನೂ ಅದೇ. ಭಕ್ತಿಗಿಂತ ಶಕ್ತಿ ಇಲ್ಲ ಅನ್ನೋದೇ ಎಲ್ಲ ಶಾಸ್ತ್ರಗಳ ಸಂದೇಶ. ಅಂತ ಭಕ್ತಿಗೆ ಬೇಕಾದದ್ದು ಜ್ಞಾನ. ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋ ಅಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿ ನ ಚಾನ್ಯಥ. ಅಂತ ಭಕ್ತಿಗೆ ಬೇಕಾದ ಜ್ಞಾನ ಜನ್ಮಾದ್ಯಶ್ಚಯತಃ ಅನ್ನೋ ಜ್ಞಾನ. ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮತ್ತು ಮೋಕ್ಷ ಇಷ್ಟೆಲ್ಲವನ್ನೂ ಕೂಡ ಮಾಡ್ತಾನೆ ಅಂತ ಹೇಳಿದಾಗ ಎಷ್ಟು ಕರುಣೆ ಬರುತ್ತೆ. ಇಷ್ಟಾದರೂ ಅನೇಕ ರೂಪ ತಗೊಳ್ತಾನಲ್ಲ, ಭೇದ ಉಂಟು ಅಂದರೆ ಸ್ವಗತ ಭೇದ ವಿವರ್ಜಿತನು. ಸ್ವಗತ ಭೇದ ವಿವರ್ಜಿತನು, ಭೇದ ಇಲ್ಲ. ಎಂಥ ಭೇದ ಇಲ್ಲ? ಅನೇಕರು ಅಪಾರ್ಥ ಮಾಡಿಕೊಂಡು ಪರಮಾತ್ಮನಿಗೆ ಯಾರೊಂದಿಗೂ ಭೇದ ಇಲ್ಲ, ಅದಲ್ಲ. ಸ್ವಗತ ಭೇದ ವಿವರ್ಜಿತನು, ತನ್ನ ರೂಪರೂಪಗಳಿಗೂ ಅವನಿಗೂ ಭೇದ ಇಲ್ಲ, ಅವನ ಗುಣಗಳಿಗೂ ಅವನಿಗೂ ಭೇದ ಇಲ್ಲ ಅಷ್ಟೇ ಹೊರತು ಉಳಿದವರಿಂದ ಭೇದ ಇಲ್ಲ ಅಂತ ತಿಳ್ಕೊಂಡ್ರೆ ಅದಕ್ಕಿಂತ ಅನರ್ಥ ಮತ್ತೊಂದಿಲ್ಲ. ಎಲ್ಲೆಲ್ಲಿ ಉಪನಿಷತ್ತುಗಳಲ್ಲಿ ಶಾಸ್ತ್ರಗಳಲ್ಲಿ ದೇವರಲ್ಲಿ ಭೇದ ಇಲ್ಲ ಭೇದ ಇಲ್ಲ ಅಂತ ಹೇಳ್ತಾರೋ ಆ ಭೇದ ಅವರ ರೂಪರೂಪಗಳಿಗೆ ಭೇದ ಇಲ್ಲ. ಏನು ಹಾಗೆಂದ್ರೆ ಅರ್ಥ, ಮತ್ಸ್ಯರೂಪ, ಕೂರ್ಮರೂಪ, ವರಾಹದಿ ರೂಪಗಳಿಗೆ ಯಾವ ರೂಪಗಳಿಗೂ ಭೇದ ಇಲ್ಲ, ಅದು ದೇವರ ವೈಶಿಷ್ಟ್ಯ. ಎಲ್ಲ ರೂಪಗಳು ಭೇದ ಇಲ್ಲ ಅಂದ್ರೆ ಏನು, ಮತ್ತೆ ಅಷ್ಟೇ ಶಕ್ತಿ, ಅಷ್ಟೇ ಸಾಮರ್ಥ್ಯ, ಅಷ್ಟೇ ಜ್ಞಾನ, ಎಲ್ಲೋ ಹಾಗೆ. ಉಳಿದ ದೇವತೆಗಳಿಗೆ ನಿಯಮ ಇಲ್ಲ, ಇಂದ್ರದೇವರನ್ನು ತಗೊಳ್ಳಿ, ವಾಲಿಯಾಗಿದ್ದಾನೆ ಅಲ್ಲಿರೋ ರೀತಿಯೇ ಬೇರೆ, ಅರ್ಜುನಳಾಗಿದ್ದಾನೆ ಅಲ್ಲಿ ರೀತಿಯೇ ಬೇರೆ. ವಾಲಿಯಾಗಿದ್ದಾಗ ದೊಡ್ಡ ತಪ್ಪು ದಾರಿ ಹೇಳಿದ ಕಥೆ ನಮಗೆ ವಿಶ್ವವಿಖ್ಯಾತವಾದ. ಅರ್ಜುನನಾಗಿದ್ದಾಗ ಭಗವದ್ಗೀತೆ ಕೇಳಿ ದೊಡ್ಡ ಸಾಧನೆ ಮಾಡ್ತಾನೆ, ಎಷ್ಟು ವ್ಯತ್ಯಾಸ ಇದೆ ಎರಡಕ್ಕೂ ಕೂಡ. ಅದೇ ಸೂರ್ಯದೇವರಾಗಿದ್ದಾಗ, ಮೂಲ ರೂಪದಲ್ಲಿರುವ ಸೂರ್ಯ ಕರ್ಣನಾಗಿದ್ದಾಗ ಎಷ್ಟು ಹೀನಾಯವಾದ ಸ್ಥಿತಿಗೆ ಹೋಗ್ತಾನೆ, ಸುಗ್ರೀವನಾಗಿದ್ದಾಗ ಎಷ್ಟು ಮೇಲೆ ಇರ್ತಾನೆ. ಇದೆಲ್ಲ ನೋಡಿದರೆ ಅವರ ರೂಪರೂಪಗಳಿಗೆ ಭೇದ ಇದೆ, ಶಕ್ತಿ ವ್ಯತ್ಯಾಸ ಇದೆ, ಗುಣದಲ್ಲಿ ವ್ಯತ್ಯಾಸ ಇದೆ, ಎಷ್ಟು ಚೇಂಜಸ್ ಇದೆ. ಇದನ್ನೆಲ್ಲ ದೇವತೆಗಳ ಬಗ್ಗೆ ನೋಡುತ್ತೆ. ನಮ್ಮ ಬಗ್ಗೆ ಬೆಳಗಿನ ಸಾಯಂಕಾಲದವರೆಗೂ ಒಂದೇ ರೀತಿ ಇರೋದಿಲ್ಲ ಮನುಷ್ಯ, ಯಾವಾಗಲೂ ಏನೇನೋ ಒಂದು ರೀತಿ ಇರ್ತಾನೆ, ಒಂದೇ ರೀತಿ ಇರೋದು ಇಂಪಾಸಿಬಲ್. ದೇವರಲ್ಲಿ ಹಾಗಿಲ್ಲ, ಅನಾಧಿಕಾರದಲ್ಲಿ ಒಂದೇ ರೀತಿ ಇರ್ತಾನೆ ದೇವ. ಅದಕ್ಕೇ ಆತನ ಯಾವ ರೂಪಗಳಿಗೂ ಭೇದ ಇಲ್ಲ, ಯಾವ ಗುಣಗಳಿಗೂ ಭೇದ ಇಲ್ಲ, ಯಾವ ಅವಯವಗಳಿಗೂ ಭೇದ ಇಲ್ಲ. ಪರಮಾತ್ಮನ ಕೇಶ ಪರಿಪೂರ್ಣ, ಆತನ ಪಾದ ಪರಿಪೂರ್ಣ, ಆತನ ನಖ ಪರಿಪೂರ್ಣ. ಆ ಪಾದ ಆನಂದ, ಆ ನಖ ಆನಂದ, ಆ ಜಾನು ಆನಂದ, ಆ ಜಂಘೆ ಆನಂದ. ವೃಂದದಾಸ ಸುಳಾದಿಯಲ್ಲಿ ಹೇಳ್ತಾರೆ, ಎಲ್ಲವೂ ಆನಂದಮಯ. ಇವತ್ತು ದೇಹಕ್ಕೂ ಪರಮಾತ್ಮನಿಗೂ ಅತ್ಯಂತ ವಿಶಿಷ್ಟವಾದಂಥ ಅಭೇದ ಇದೆ. ಆದರೆ ನಮಗೂ ನಮ್ಮ ದೇಹಕ್ಕೂ ಇದು ಬಿಟ್ಟೋಗೋ ದೇಹ, ಹೊರಗಿನ ದೇಹ ಬಿಟ್ಟೋಗೋ ದೇಹ ಇದೆ. ನಮಗೆ ನಾಲ್ಕು ದೇಹ ಇದೆ, ಪರಮಾತ್ಮನ ಒಂದೇ ದೇಹ ಇರೋದು. ಪರಮಾತ್ಮನಿಗೆ ಒಂದು ದೇಹ, ನಮಗೆ ನಾಲ್ಕು ದೇಹ, ನಮಗೆ ಖುಷಿಯಾಗುತ್ತೆ. ನಮಗೆ ನಾಲ್ಕು ಪರಮಾತ್ಮನ ಒಂದೇ ಒಂದು ಪಾಪ ಅಂತೇಳಿ ಹಾಗಲ್ಲ. ಮತ್ತೆ ಪರಮಾತ್ಮನಿಗೆ ನಾಲ್ಕು ದೇಹಗಳಿಲ್ಲ, ಒಂದೇ ದೇಹ, ಸ್ವರೂಪ ದೇಹ ಅಷ್ಟೇ. ಆದರೆ ನಮಗೆ ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ, ಮತ್ತೆ ಒಳ ಮೇಲಿರ್ತಕ್ಕಂಥ ಪಂಚಭೂ ಸ್ಥೂಲ ದೇಹ, ಇಷ್ಟು ದೇಹ ನಮಗಿದೆ. ಇಷ್ಟು ದೇಹ ಇದ್ರೂ ಕೂಡ ದೇಹ ಹೆಚ್ಚಾಗ್ತಾ ಹೋದಂತೆ ಮನುಷ್ಯನ ಯೋಗ್ಯತೆ ಕಡಿಮೆ ಆಗ್ತವೆ. ಸ್ವರೂಪ ದೇಹ ಒಂದೇ ಇರಬೇಕಲ್ಲ. ಮುಕ್ತಿಯಲ್ಲಿ ಎಲ್ಲರಿಗೂ ಸ್ವರೂಪ ದೇಹ ಒಂದೇ, ಜೀವರಿಗೂ ಸ್ವರೂಪ ದೇಹ ಒಂದೇ, ಮುಕ್ತನಾದರೆ. ಆದರೆ ದೇವರು ಯಾವ ಕಾಲಕ್ಕೂ ಬೇರೆ ದೇಹ ಅಂತ ಇಲ್ಲವೇ ಇಲ್ಲ ದೇವರಿಗೆ. ಎಷ್ಟೋದರ್ಥ ಹೇಳ್ತಾರೆ, ನಾಲ್ಕು ಕಣ್ಣು ಅವರಿಗೆ ಅಂತ ಹೇಳಿದರೆ ಸ್ಪೆಕ್ಸ್ ಆಗ್ತಾರೆ ಅಂತ ಅರ್ಥ. ಹೋಯ್ತಲ್ಲ, ಇವರು ಎರಡು ಕಣ್ಣು ನಾಲ್ಕು ಕಣ್ಣು ಯಾರು ಶ್ರೇಷ್ಠ? ನಾಲ್ಕು ಕಣ್ಣರ ಶ್ರೇಷ್ಠ ಅಂದರೆ ಗೋವಿಂದ ಕಥೆ ಮುಗಿದು, ಎರಡು ಕಣ್ಣು ಇದ್ದರೇ ಶ್ರೇಷ್ಠ. ಅಲ್ಲಿ ಕಣ್ಣು ಹೆಚ್ಚಾದಷ್ಟು ಕೂಡ ಅದು ಇದು ಅವರು ದೋಷದ ಕಾರಣ, ಒಂದು ಗುಣದ ಕಾರಣ ಆಗೋದಿಲ್ಲ. ದೇವರಿಗೆ ಸರ್ವಗ ಸದಾನಂದೈಕ ದೇಹನು, ಸದಾ ಆನಂದೈಕ ದೇಹನು, ಸದಾಗಮೈಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ ನಾರಾಯಣಂ ಸದಾ ಒಂದೇ ನಿರ್ದೋಷಾಶೇಷ ತದ್ಗುಣ. ದೇವರು ಸದಾ ಆನಂದ ಏಕ ದೇಹ, ಅದೇ ಮುಖ್ಯ ದೇಹ, ಬೇರೊಂದು ದೇಹ ದೇವರಿಗಿಲ್ಲ. ಇದೆಲ್ಲ ತಿಳ್ಕೊಂಡ್ರೆ ದೇವರ ಬಗ್ಗೆ ನಮಗೆ ಭಕ್ತಿ ಜಾಸ್ತಿ ಆಗಲಿಕ್ಕೆ ಆತನ ಪರಿಚಯ ನಮಗಾಗಬೇಕು. ಒಬ್ಬ ವ್ಯಕ್ತಿ ಎಷ್ಟು ದೊಡ್ಡವನು ಅಂತ ಗೊತ್ತಾದಷ್ಟು ಕೂಡ ಆತನ ನೋಡೋ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ. ಕೆಟ್ಟವನು ಅಂತ ಗೊತ್ತಾದರೆ ನಿಕೃಷ್ಟವಾಗಿ ನೋಡ್ತೇವೆ, ದೊಡ್ಡವನು ಅಂತ ಗೊತ್ತಾದರೆ ಉತ್ಕೃಷ್ಟವಾಗಿ ನೋಡ್ತೇವೆ. ಇವತ್ತು ದೇವರನ್ನು ನಾವು ಸರ್ವೋತ್ತಮ ಅಂತ ತಿಳಿಬೇಕಾದ್ರೆ ಇಲ್ಲಿ ಸರ್ವೋತ್ತಮ ಅಂತ ಬಾಯಿಲಂದ್ರೆ ಸಾಲದು, ಅದು ಹಿಂದೆ ಎಷ್ಟು ಅರ್ಥ ಇದೆ ನೋಡಬೇಕು. ಸರ್ವಗ ಸದಾನಂದೈಕ ದೇಹನು, ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕುತರನು. ಬರೆಯವ ಎಷ್ಟು ಹೆಸರುಗಳನ್ನು ದೇವರು ಹೊಂದಿದ್ದಾನೆ, ಅನಂತಾನಂತ ನಾಮಗಳು ಪರಮಾತ್ಮನಿಗೆ. ಬರೀ ವಿಷ್ಣು ಸಹಸ್ರನಾಮ ನೋಡಿ ಎಷ್ಟಿದೆ. ವಿಶ್ವಂ ವಿಷ್ಣು ಷಟ್ಕಾರೋ ಭೂತಭವ್ಯ ಭವತ್ಪ್ರಭು, ಸಾವಿರ ನಾಮಗಳು ಪರಮಾತ್ಮನಿಗೆ. ಬ್ರಹ್ಮಸೂತ್ರಗಳನ್ನು ನೋಡಿದ್ರೆ ನಿನ್ನೆ ಹೇಳಿದೆ, ಉಭಯತ್ರ ಪ್ರಸಿದ್ಧ, ತತ್ರ ಪ್ರಸಿದ್ಧ, ಅನ್ಯತ್ರೈವ ಪ್ರಸಿದ್ಧ, ನಾಮಾತ್ಮಕ, ಲಿಂಗಾತ್ಮಕ, ಎಷ್ಟು ಶಬ್ದಗಳು. ಎಲ್ಲ ಶಬ್ದರೂ ದೇವರನ್ನು ಹೇಳುತ್ತೆ. ಬಗೆ ಬಗೆಯದ ನಾಮದಲ್ಲಿ ಕರೆಸುವ ಭಕ್ತರನ್ನು ಪರೆಯುವ ದೇವರ ನಾಮಗಳು ಅನಂತ. ನಮಗೆ ಆಶ್ಚರ್ಯ, ಅನಂತ ಅಂದರೆ ಏನು ದೊಡ್ಡ ಸ್ಥಿತಿ ಅಂತ ಪ್ರಶ್ನೆ. ದೇವರಿಗೆ ಅನಂತ ಹೆಸರಿದೆ, ಏನು ಉಪಯೋಗ? ಅದಕ್ಕೆ ಹೇಳ್ತಾರೆ, ಒಂದೊಂದು ಹೆಸರು ಒಂದೊಂದು ಗುಣ ಹೇಳುತ್ತೆ ಅಂತ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿಃ ಪರಿಗೀತಾನೆ ತಾನಿ ವಕ್ಷಾಮಿ ಭೂತಯೇ. ವಿಷ್ಣು ಸಹಸ್ರನಾಮದಲ್ಲಿ ಪರಮಾತ್ಮನ ನಾಮಗಳ ಹಿಂದೆ ಒಂದು ಗುಣ ಇದೆ. ವಿಶ್ವಂ ಒಂದು ಗುಣ ಹೇಳುತ್ತೆ, ವಷಟ್ಕಾರ ಒಂದು ಗುಣ ಹೇಳುತ್ತೆ, ವಿಷ್ಣು ಒಂದು ಗುಣ ಹೇಳುತ್ತೆ, ಸಾವಿರ ನಾಮಗಳು ಸಾವಿರ ಗುಣ ಹೇಳುತ್ತೆ. ನಮಗದೆಲ್ಲ ಅರ್ಥ ಆಗುತ್ತೆ ಗೊತ್ತಾ? ಹೆಸರಿಡ ಮುಂದೆ ಈ ಬಿ ಎ ಎಮ್ ಎ ಎಮ್ ಎಸ್ ಸಿ ಹಾಕ್ತಾರೆ, ಒಂದೊಂದು ಕ್ವಾಲಿಫಿಕೇಶನ್ ಹೇಳಕ್ಕೆ ಶುರುವಾಗುತ್ತೆ. ಕ್ವಾಲಿಫಿಕೇಶನ್ ಕೇಳೋದು ಆಗ ಏನು, ಒಂದು ಎರಡು ಲೈನ್ ಕ್ವಾಲಿಫಿಕೇಶನ್ ಇರುತ್ತೆ. ಆ ನೋಡಿದಾಗ ಅಬ್ಬ ಎಷ್ಟು ಓದಿದ್ದಾರೆ ಅಂತ ಅನಿಸ್ಬಿಡುತ್ತೆ. ಆದರೆ ಪರಮಾತ್ಮ ನಮ್ಮ ನಾಲ್ಕಾರು ಎರಡು ಲೈನ್ ಇದ್ರೆ ಆಶ್ಚರ್ಯ ಪಡ್ತೇವಲ್ಲ. ಪರಮಾತ್ಮನ ಮುಂದೆ ಅನಂತ ನಾಮಗಳಿವೆ ಅಂತ ಹೇಳ್ತಾರೆ. ಅನಂತ ನಾಮಗಳು, ಒಂದೊಂದು ನಾಮಕ್ಕೆ ಒಂದೇ ಗುಣ ಅಂತ ತಿಳ್ಕೊಂಡ್ರು ಕೂಡ ಅದಕ್ಕೆ ಎಷ್ಟು ಹಿರಿವೆ ಬಂತು ದೇವರಿಗೆ. ಒಂದೊಂದು ನಾಮಕ್ಕೆ ಒಂದೊಂದು ಗುಣ ಅಂತ ತಿಳ್ಕೊಂಡ್ರೆ ಅನಂತ ನಾಮಕ್ಕೆ ಅನಂತ ಗುಣಗಳು ಬಂತು. ಅನಂತ ನಾಮವತ್ವಾಚ್ಯ ಅನಂತ ಗುಣ ಈ ರೀತ ಆಚಾರ್ಯರ ಮಾತು. ಒಂದೊಂದು ನಾಮಕ್ಕೆ ಒಂದೊಂದು ಗುಣ ಅಂತ ತಿಳ್ಕೊಂಡ್ರೆ ಅನಂತ ಗುಣ, ನಮಗೆ ಅಷ್ಟು ಹೆಸರಿಲ್ಲ ಅಂದಮೇಲೆ ಅಷ್ಟು ಗುಣಗಳಿಲ್ಲ ಅಷ್ಟೇ. ನಾಲ್ಕಾರು ಹೇಳೋದಕ್ಕೆ ಮುಗಿದೋಯ್ತಾಗಲಿ, ಎಕ್ಸಾಕ್ಟ್ ಆಗೋಗ್ಬಿಡುತ್ತೆ. ಆದರೆ ದೇವರಿಗೆ ಎಷ್ಟು ಹೇಳಿದ್ರು ಮಹಾಲಕ್ಷ್ಮಿ ಹೇಳಿ ಮುಗಿಸೋಕೆ ಸಾಧ್ಯ ಇಲ್ವಂತ ಅಷ್ಟು ಗುಣಗಳಿವೆ. ಮಹಾಲಕ್ಷ್ಮಿನೇ ಶ್ರುತಿತತಿಗಳ ಅಭಿಮಾನಿ, ಲಕ್ಷ್ಮೀ ಸ್ತುತಿಗಳಿಗೆ ಗೋಚರಿಸದ ಅಪ್ರತಿಹತ ಮಹೈಶ್ವರ್ಯಾದಿ ಅಖಿಡ ಸದ್ಗುಣ ಗಣಾಂಬೋಧಿ. ಈ ಮಾತು ಕೇಳಿದ ಮೇಲೆ ಪರಮಾತ್ಮನ ಗುಣಗಳಿಗೆ ಮಿತಿಮಿತಿಗಳೇ ಇಲ್ಲ. ಅಲ್ಲೂ ಮುಂದೆ ತುಂಬ ವರ್ಣನೆ ಮಾಡ್ತಾರೆ, ಅದನ್ನು ಅಲ್ಲೇ ನೋಡೋಣ. ಬಗೆ ಬಗೆಯ ನಾಮಗಳು ಅಂತ ಹೇಳಿದಾಗ ನಿಮಗೆ ಅರ್ಥ ಆಯಿತು. ಒಂದೊಂದು ನಾಮಕ್ಕೆ ಅತಿ ಕಡಿಮೆ ಅಂದರೆ ಒಂದು ಗುಣ, ಆದರೆ ಒಂದೊಂದು ನಾಮಕ್ಕೆ ಒಂದು ಗುಣ ಅಲ್ಲ. ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಕ್ಕೆ ಅತಿ ಕಡಿಮೆ ಅಂದರೆ 100 ಅಂತ ಹೇಳ್ತಾರೆ ಆಚಾರ್ಯರು. ಒಂದೊಂದು ನಾಮಕ್ಕೆ ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ ತ್ರಯೋರ್ಥ ಸರ್ವವೇದೇಶು ದಶಾರ್ಥ ಸರ್ವಭಾರತೆ ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ. ಇದು ಅರ್ಥ ಮಾಡಿಕೊಂಡ್ರೆ ಒಂದೊಂದು ನಾಮಕ್ಕೆ 100 ಗುಣ ಅಂತ ಇಟ್ಕೊಂಡ್ರೆ ಅಂತದ ಅನಂತ ಗುಣ ಇದ್ದರೆ ಎಷ್ಟು ಗುಣ ಆಯಿತು ದೇವರಿಗೆ ಯೋಚನೆ ಮಾಡಿ. ಇದು ದೇವರ ವೈಭವ. ಕೆಲವು ನಾಮಗಳಿಗೆ ಎಲ್ಲೋ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಎಮ್ ಎ ಅಂತ ಬಿಡ್ತಾರೆ, ಎಷ್ಟು ಓದಿರ್ಬೇಕು ಲೆಕ್ಕ ಹಾಕಿ, ಒಂದನೇ ಕ್ಲಾಸ್ನಿಂದ ಶುರುವಾಗುತ್ತೆ, ಅದೆಷ್ಟು ಇಂಪ್ರೂವ್ ಆಗುತ್ತೆ. ಒಂದು 8 ಅರ್ಥ ಸೇರ್ಕೊಂಡು ಹೋಗುತ್ತೆ. ಆ ಒಂದೊಂದು ಮಾತಿನ ಹಿಂದೆ ಲಾಂಗ್ ಹಿಸ್ಟ್ IAS ಅಂದ ತಕ್ಷಣ ಎಷ್ಟು ಶ್ರಮ ಇರುತ್ತೆ ಅಂದ್ರೆ ಲೆಕ್ಕ ಹಾಕಬೇಕು. 3 ಅಕ್ಷರ ಬರೋದು ಎಷ್ಟು ದಿವಸ ಆಗಿರುತ್ತೆ ಅದನ್ನೆಲ್ಲ ಯೋಚನೆ ಮಾಡಿದರೆ ದೇವರ ನಾಮಗಳು ಅನಂತ. ಬಗೆ ಬಗೆಯ ನಾಮಗಳು, ವೆರೈಟಿ ವೆರೈಟಿ, ಬಗೆ ಅಂದರೆ ವೆರೈಟಿ ಅಂತ ಅರ್ಥ. ವೆರೈಟಿ ಇರೋ ಹೆಸರುಗಳು, ಅದಕ್ಕೆ ನಿನ್ನೆ ಹೇಳಿದ್ದು ವರ್ಣಾತ್ಮಕ ಧ್ವನ್ಯಾತ್ಮಕ. ರಾಮ ಕೃಷ್ಣ ಇವೆಲ್ಲ ವರ್ಣಾತ್ಮಕ. ವರ್ಣಗಳು ಅಂದರೆ ಆಲ್ಫಾಬೆಟ್ಸ್ ಅಂತ ಅರ್ಥ. ಆಲ್ಫಾಬೆಟ್ಸ್ ಕೂಡಿರ್ತಕ್ಕಂಥ ಪದಗಳಿಗೆ ವರ್ಣಾತ್ಮಕ ಶಬ್ದಗಳು ಅಂತ ಕರೀತಾರೆ. ಇನ್ನು ಬರೀ ಶಬ್ದಗಳು, ಈ ಭೇರಿನಾಥ ಶಂಖನಾಥ ದುಂದುಭಿನಾಥ ಇವೆಲ್ಲ ಏನಿವು, ಅವೆಲ್ಲ ಧ್ವನ್ಯಾತ್ಮಕ ಶಬ್ದಗಳು. ಧ್ವನ್ಯಾತ್ಮಕ ಶಬ್ದಗಳು ವರ್ಣಾತ್ಮಕ ಶಬ್ದಗಳು. ವರ್ಣಾತ್ಮಕ ಶಬ್ದಗಳನ್ನು ತಗೊಂಡರೆ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ. ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗದ್ದದಲ್ಲಿ ಹೇಳ್ತಾರೆ, ಲೌಕಿಕ ಪದಗಳು ಬೇರೆ, ವೈದಿಕ ಪದಗಳು ಬೇರೆ. ವೈದಿಕ ಪದಗಳು ಅಂದರೆ ವೇದೋಕ್ತವಾದ ಪದಗಳೆಲ್ಲ ವೈದಿಕ ಪದಗಳು. ಬೇರೆ ಪುರಾಣ ಇತಿಹಾಸದಲ್ಲಿ ಬಂದಿರೋ ಪದಗಳೆಲ್ಲ ಅವಿಷ್ಟು ಕೊಡೋದು ಲೌಕಿಕ ಪದಗಳು. ಲೌಕಿಕ ಅಂದರೆ ನಮ್ಮ ಆಡಂದರೆ ಲೌಕಿಕ ಅಲ್ಲ. ವೇದೇ ಅತೋಸ್ಮಿ ಲೋಕೇ ವೇದೇಚ ಪ್ರಸಿದ್ಧ ಪುರುಷೋತ್ತಮ ಭಗವದ್ಗೀತೆಯಲ್ಲೇ ಮಾತು ಬರುತ್ತೆ. ಟೀಕಾರಾಯರ ಅರ್ಥ ಬರೀತಾರೆ, ವೇದೇ ಅಪೌರುಷೇಯೇ ಲೋಕೇ ಪೌರುಷೇಯೇ ಅಂತ. ಪೌರುಷೇಯ ಗ್ರಂಥದ ಪದನೇ ಆಗಿರಬಹುದು, ಅಪೌರುಷೇಯ ಗ್ರಂಥದ ಪದ ಆಗಿರಬಹುದು, ಅದೆಲ್ಲ ಹೇಳೋದು ಯಾರನ್ನ, ದೇವರನ್ನೇ ಹೇಳುತ್ತೆ. ಮುಖ್ಯವಾಗಿ ದೇವರೇ, ಪ್ರತಿ ಶಬ್ದಕ್ಕರ್ಥ ದೇವರೇ. ಅದು ಒಳ್ಳೆ ಶಬ್ದ ಇರಲಿ ಕೆಟ್ಟ ಶಬ್ದ ಇರಲಿ, ಇದು ಆಶ್ಚರ್ಯ. ಭಾರಿ ಒಳ್ಳೆ ಶಬ್ದಗಳೆಲ್ಲ ದೇವರನ್ನ ಹೇಳುತ್ತೆ ಅಷ್ಟೇ ಅಲ್ಲ, ಭಾರಿ ಕೆಟ್ಟ ಶಬ್ದಗಳೆಲ್ಲ ದೇವ್ರು ಹೇಳುತ್ತೆ. ಇದು ಸ್ವಲ್ಪ ಯೋಚನೆ ಮಾಡಬೇಕಾಯ್ತು. ದಾಸರಿ ಮಾತು ಹೇಳಬೇಕಾದ್ರೆ ಅನುವ್ಯಾಖ್ಯಾನ ಬ್ರಹ್ಮಸೂತ್ರ ಭಾಷೆ ಎಲ್ಲ ತಿಳಿದವರಿಗೆ ಅರ್ಥ ಆಗುತ್ತೆ. ಕೆಟ್ಟ ಶಬ್ದ ದೇವ್ರನ್ನ ಹೇಗೆ ಹೇಳುತ್ತೆ ಯೋಚನೆ ಮಾಡಿ, ದುಃಖಿ ಭಾರಿ ಕೆಟ್ಟ ಶಬ್ದ ಅದು ದೇವ್ರನ್ನ ಹೇಗೆ ಹೇಳುತ್ತೆ. ಇದು ತುಂಬ ಒಗಟಾಗಿತ್ತು, ಅನೇಕರು ಒಗಟನ್ನು ಬಿಡಿಸೋದು ಕಷ್ಟ ಆಗುತ್ತೆ ಅಂತೇಳಿ ಆ ಥಿಯರಿನೇ ಚೇಂಜ್ ಮಾಡಿಬಿಟ್ಟಿದ್ದೀವಿ ಅಂತ. ಇಲ್ಲಿ ಯೋಚನೆ ಮಾಡಿ, ಇದು ತುಂಬ ಗಂಭೀರವಾದ ವಿಚಾರ. ಅದ್ವೈತ ಮತದಲ್ಲಿ ಹೇಳುತ್ತಾರೆ, ದೇವರನ್ನ ಒಂದು ಹೆಸರು ಹೇಳೋದಿಲ್ಲ, ಇದು ಅವ್ರ ವಾದ. ಯಾವ ನಾಮವೂ ಕೂಡ ದೇವರನ್ನು ಹೇಳೋದಿಲ್ಲ, ಇದು ಅದ್ವೈತದ ವಾದ. ವಿಶಿಷ್ಟಾದ್ವೈತದಲ್ಲಿ ಬೇರೆ ಎಲ್ಲ ಹೆಸರುಗಳು ದೇವರನ್ನೂ ಹೇಳುತ್ತವೆ. ಯಾಕೆ ಸೆಕೆಂಡ್ ನೀವು ಬನ್ನಿ ಅಂತ ಕರೆದ್ರೆ ಗೊತ್ತಾಯ್ತು ಅಲ್ಲಿ ಇಂಪಾರ್ಟೆನ್ಸ್ ಎಷ್ಟು ಅಂತೇಳಿ. ನೀವು ಅವರು ಬರಲೇಬೇಕು, ನೀವು ಬನ್ನಿ ಅಂತ ಹೇಳಿದ್ರೆ ಬೇಕಾದ್ರೆ ಬನ್ನಿ, ಸಾಕಾರ ಬಿಡಿ, ಅವರು ಸೆಕೆಂಡರಿ ಅವರು. ನಮಗೆ ಹಾಗಲ್ಲ, ಆಚಾರ ಹೇಳ್ತಾರೆ ಪ್ರತಿಯೊಂದು ಶಬ್ದಗಳು ದೇವರನ್ನೇ ಹೇಳುತ್ತವೆ. ಫಸ್ಟ್ ದೇವರನ್ನೇ ಹೇಳೋದು. ಆಗ ಸ್ವಲ್ಪ ಏನೋ ಆಚಾರ ಅಡ್ಜಸ್ಟ್ ಮಾಡ್ಕೋತಾರ ಏನೋ, ಒಳ್ಳೆ ಶಬ್ದಗಳೆಲ್ಲ ಒಂದು ಸೇರಿಸ್ತಾರೋ ಅಂತ ಕೇಳಿದ್ರೆ, ಇಲ್ಲ, ಕೆಟ್ಟ ಶಬ್ದಗಳು ದೇವರನ್ನೇ ಹೇಳುತ್ತೆ. ನಮಗೆ ಪರಮಾಶ್ಚರ್ಯ, ಕೆಟ್ಟ ಶಬ್ದ ದೇವರನ್ನು ಹೇಳಿದರೆ ಕೆಟ್ಟ ಶಬ್ದಕ್ಕೆ ದೋಷ ಇರೋನೋ ಅಂತ ಅರ್ಥ. ದೇವರು ದೋಷಿಯಾಗಿ ಬಿಡ್ತಾನಲ್ಲಿ ಹಾಗಿದ್ರೆ. ನೀವು ಹೇಳೋದೇನು, ನಾರಾಯಣಂ ಗುಣೇಶ್ವರವೈ ರುದೀರ್ಣಂ ದೋಷವರ್ಜಿತಂ ಅಂತ ಹೇಳ್ತೀನಿ. ದೋಷವಾಚಕ ಶಬ್ದಗಳು ದೇವರನ್ನು ಹೇಳಿದರೆ ದೇವರು ದೋಷಿಯಾಗಿ ಬಿಡ್ತಾನಲ್ಲ. ಆಗ ಆಚಾರ್ಯರು ಶಬ್ದಶಾಸ್ತ್ರದ ರಹಸ್ಯವನ್ನು ಹೇಳ್ತಾರೆ. ಆಚಾರ್ಯ ಆ ರೀತಿ ಯೋಚನೆ ಯಾರೂ ಮಾಡಿರಲಿಲ್ಲ. ಮಧ್ವಾಚಾರ್ಯ ಹೇಳ್ತಾರೆ, ಒಂದು ಶಬ್ದ ವ್ಯಕ್ತಿಯನ್ನು ಹೇಳಬೇಕಾದ್ರೆ, ಒಂದು ವಿಷಯ ಹೇಳಬೇಕಾದ್ರೆ ಎರಡು ರೀತಿಯಲ್ಲಿ ಹೇಳುತ್ತೆ. ಸ್ವಾತಂತ್ರ್ಯಂ ತದ್ಗತತ್ವಜ್ಞ ಶಬ್ದವೃತ್ತೇರ್ಹಿ ಕಾರಣ. ಒಂದು ಶಬ್ದನ ಕರಿಬೇಕಾದ್ರೆ ಎರಡು ದೃಷ್ಟಿಕೋನದಲ್ಲಿ ಕರೀತಾರೆ. ಅದರ ಒಡೆಯ ಅದರ ಅರ್ಥದಲ್ಲಿ ಒಂದು ಶಬ್ದ ಬರುತ್ತೆ. ಇನ್ನೊಂದು ಅದು ಅನುಭವಿಸುವವರು ಅಂತ ಶಬ್ದ ಅರ್ಥದಲ್ಲಿ ಬರುತ್ತೆ. ಒಡೆಯ ಅನ್ನೋದನ್ನು ಆ ಶಬ್ದ ಹೇಳುತ್ತೆ, ಅದು ಅನುಭವಿ ಅಂತ ಅರ್ಥದಲ್ಲೂ ಶಬ್ದ ಹೇಳುತ್ತೆ. ದೇವರನ್ನ ಒಳ್ಳೆ ಶಬ್ದಗಳೆಲ್ಲ ಅವನು ಆ ಗುಣದ ಸುಖಿ, ಅವನು ಸುಖದ ಒಡೆಯ, ಸುಖ ಅನುಭವ ಹೊಂದಿರುವವನು, ಎರಡರ್ಥನೂ ಹೇಳುತ್ತೆ. ಸುಖಿ ಅನ್ನೋ ಪದ ನೆನಪಿರಬೇಕು. ಒಳ್ಳೆ ಶಬ್ದಗಳೆಲ್ಲ ದೇವರನ್ನು ಎರಡು ರೀತಿಯಲ್ಲಿ ಹೇಳುತ್ತೆ. ಸ್ವಾತಂತ್ರ್ಯಂ ತದ್ಗತತ್ವಂಚ, ಅವನಲ್ಲಿ ಸ್ವಾತಂತ್ರ್ಯ ಇದೆ, ಅದರ ಅನುಭವ ಇದೆ ಅನ್ನೋ ಅರ್ಥದಲ್ಲಿ ಹೇಳುತ್ತೆ. ಆದರೆ ಕೆಟ್ಟ ಶಬ್ದಗಳೆಲ್ಲ ಸ್ವಾತಂತ್ರ್ಯವನ್ನು ಮಾತ್ರ ಹೇಳುತ್ತೆ, ಅನುಭವವನ್ನು ಹೇಳೋದಿಲ್ಲ. ಬರಿ ಇಂಪಾರ್ಟೆಂಟ್ ಈ ದುಃಖಿ ಶಬ್ದ ಇದೆ. ದುಃಖಿ ಶಬ್ದಕ್ಕೆ ಎರಡರ್ಥ, ಒಂದರ್ಥ ದುಃಖವನ್ನು ಅನುಭವಿಸುವವನು ಅಂತೇಳಿ. ಇದು ನಮಗೆಲ್ಲ ಅನ್ವಯವಾಗುವ ಪದ. ದುಃಖಿಗಳು ಅಂದರೆ ದುಃಖ ಅನುಭವಿಸೋರು ಅಂತ ಅರ್ಥ. ದೇವರಿಗೆ ದುಃಖಿ ಅಂದ್ರೆ ಹಾಗಲ್ಲ, ದುಃಖ ಸ್ವಾಮಿ ಅಂತ ಅರ್ಥ ದೇವರಿಗೆ. ಎಷ್ಟು ಒಳ್ಳೆ ಅರ್ಥ ಇದೆ, ದುಃಖದ ಸ್ವಾಮಿ ಅರ್ಥ ಬರುತ್ತಾ ಅಂದರೆ ದುಃಖಿ ಶಬ್ದಕ್ಕೆ ಅರ್ಥನೇ ಫಸ್ಟ್ ಬರೋದು. ಧನಿ ಅಂತ ಕರೀತಾರೆ, ಧನವುಳ್ಳವನು ಧನಿ, ಧನದ ಸ್ವಾಮಿ ಆದವನು ಧನಿ. ಹಳ್ಳಿಗಳಲ್ಲಿ ಧಣಿ ಧಣಿ ಅಂತ ಕರೀತಾರೆ. ಧಣಿ ಅಂದರೆ ಧನದ ಸ್ವಾಮಿ, ಧನ ಇರೋನು ಅಂತ ಅರ್ಥ. ಧನ ಇರೋನು ಧನಿ, ಸುಖ ಇರೋನು ಸುಖಿ, ದುಃಖ ಇರೋನು ದುಃಖಿ. ದುಃಖ ಇರೋಣು ಅಂದ್ರೆ ಏನು, ಸ್ವಾಮಿಯಾಗಿರೋಣು ಅಂತ. ಉದಾಹರಣೆಗೆ ಇರ್ತಾರೆ, ಈ ಸ್ಯಾನಿಟರಿ ಇಂಜಿನಿಯರ್ ಅಂತ ಕರೀತಾರೆ. ಅವನೇನು ಚರಂಡಿ ಕ್ಲೀನ್ ಮಾಡ್ತಾನೆ ಹೋಗಿಬಿಟ್ಟವನು, ಎಲ್ಲರೂ ಕ್ಲೀನ್ ಮಾಡೋರು ಒಡೆಯ ಅವನು. ಅರ್ಥ ಮಾಡಿಕೊಂಡ್ರೆ ಅದು ದೊಡ್ಡ ಪೋಸ್ಟು. ಅವನೇ ಕೆಲಸ ಮಾಡ್ತಾನೆ ಅಂದರೆ ಪಾಪ ಅಂತ ಬಿಡುತ್ತೆ. ಕೆಲಸ ಮಾಡೋರು ನೋಡ್ತಾನೆ ಅಂದರೆ ಒಡೆತನ ಬಂದು ಬಿಡುತ್ತ. ಪರಮಾತ್ಮ ದುಃಖದ ಸ್ವಾಮಿ, ದುಃಖಿ ಅಲ್ಲ, ದುಃಖದ ಅನುಭವ ಇಲ್ಲ ಅವನಿಗೆ, ದುಃಖದ ಸ್ವಾಮಿಯಾಗಿದ್ದಾನೆ. ನಮಗೆ ದುಃಖದ ಸ್ವಾಮಿತ್ವ ಇಲ್ಲ, ದುಃಖದ ಅನುಭವ ಅಷ್ಟೇ ಇರೋದು. ನಮಗೆ ಏನು ಡಿಫರೆನ್ಸ್ ಮಾಡುತ್ತೆ ಎರಡು, ದುಃಖದ ಸ್ವಾಮಿತ್ವಕ್ಕೂ ದುಃಖ ಅನುಭವಕ್ಕೇನು ವ್ಯತ್ಯಾಸ ಅಂದರೆ, ದುಃಖ ಅನುಭವ ಅಂದರೆ ವೇ ಸಫರಿಂಗ್ ಅಂತ ಅರ್ಥ. ಸ್ವಲ್ಪ ದುಃಖ ಮಾಡ ಅನುಭವಿಸ್ತಾ ಇದ್ದೇವೆ. ದುಃಖದ ಸ್ವಾಮಿ ಅಂದರೆ ದುಃಖವನ್ನು ಕಂಟ್ರೋಲ್ ಮಾಡ್ತೇವೆ ಅಂತ. ದುಃಖವನ್ನು ಕಂಟ್ರೋಲ್ ಮಾಡ್ತೇವೆ, ದುಃಖವನ್ನು ಕಂಟ್ರೋಲ್ ಮಾಡ್ತಾನೆ ಪರಮಾತ್ಮ ಅಂದರೆ ದುಃಖವನ್ನು ಓಡಿಸ್ತಾನೆ. ಎಂದೂ ದುಃಖ ಹತ್ರ ಬರೋ ಹಾಗಿಲ್ಲ. ನಮಗೆ ದುಃಖದ ಸ್ವಾಮಿತ್ವ ಇಲ್ಲ, ಬರೀ ಅನುಭವಿಸೋದಷ್ಟೇ. ಅಯ್ಯೋ ಅಪ್ಪ ಹೊರತೆ ಇರುವ ಮಾತೇ ಆಗಿಲ್ಲ. ದೇವರಿಗೆ ದುಃಖದ ಸ್ವಾಮಿತ್ವ ಇರೋದ್ರಿಂದ ದುಃಖ ಎಂದೂ ಬರದಂತೆ ಇದ್ದರೆ ದೋಷವರ್ಜಿತ, ದುಃಖರಹಿತ, ಬರೀ ಆನಂದಾದಿ ಸಕಲ ಗುಣಗಳ ಕಲ್ಯಾಣ ಗುಣಗಳ ಪರಿಪೂರ್ಣ. ದುಃಖದ ಸ್ವಾಮಿತ್ವಕ್ಕೂ ದುಃಖ ಇರೋದಕ್ಕೂ ವ್ಯತ್ಯಾಸ ಇದೆ. ಅದಕ್ಕೆ ಟೀಕಾರ ಒಳ್ಳೆ ದೃಷ್ಟಾಂತ ಕೊಡ್ತಾರೆ ಸುಧಾ ಗ್ರಂಥದಲ್ಲಿ. ಆದಿ ಶ್ರೀಮಂತ ಗೋಣಿ ಚೀಲ ತುಂಬ ನೋಟ್ ತುಂಬಿಸ್ಕೊಂಡ್ಬಿಟ್ಟಿದ್ದಾನೆ. ಗೋಣಿ ಚೀಲ ತುಂಬ ಅಥವಾ ದೊಡ್ಡ ಟ್ರಂಕ್ ತುಂಬ ಬರೀ ನೋಟುಗಳು, 800 ರೂಪಾಯಿ ದುಡ್ಡಿದೆ, ಸಿಕ್ಕಾಪಟ್ಟೆ ಹೆವಿ ಇದೆ. ಒಂದು ಕೂಲಿಯವನು ಕರೀತಾನೆ, ಓದ್ಕೊಂಡು ಹೋಗು ಅಂತ ಹೇಳ್ತಾನೆ. ತಲೆ ಮೇಲೆ ಕೊಡ್ಕೊಂಡು ಹೋಗ್ತಾ ಇರ್ತಾನೆ. ಗೊತ್ತಾಯ್ತಾ, ಈಗ ಟ್ರಂಕ್ ಅವನ ತಲೆ ಮೇಲಿದೆ, ಸೂಟ್ಕೇಸ್ ಅವನ ತಲೆ ಮೇಲಿದೆ, ದುಡ್ಡೆಲ್ಲ ಅವನ ಮೇಲಿದೆ, ಹೊತ್ಕೊಬಿಟ್ಟಿದ್ದಾನೆ. ತಮಾಷೆ ಅಂದರೆ ದುಃಖದ ಧನ ಅಲ್ಲ ಅವನು, ಶ್ರೀಮಂತ ಅಲ್ಲ ಅವನು. ಅವನು ಎಷ್ಟು ದುಡ್ಡು ಅಂದರೆ ಅವ್ನು 100 ರೂಪಾಯಿ ಮಾತಾಡಿರ್ತಾನೆ ಅಷ್ಟೇ, ಜಾಸ್ತಿ ಕೊಡೋದಿಲ್ಲ. ಆ ತಲೆ ಮೇಲೆ ದುಡ್ಡಿದೆ, ಅವ್ನು ಒಡೆತನ ಇಲ್ಲ. ಇವನು ಬರೀ ಕೈಲಿ ಬರ್ತಿದ್ದಾನೆ ಬೀಸ್ಕೊಂಡು, ಇವನು ಒಡೆತಾರೆ ಇವ್ರ ಹತ್ರ ಇದೆ ದುಡ್ಡು, ಅವನ ಕೈಯಲ್ಲಿದೆ, ಒಡೆತಾರೆ ಇವ್ರ ಹತ್ರ ಇದೆ. ಆ ಒಂದು 100 ರೂಪಾಯಿ 200 ರೂಪಾಯಿ ಅಷ್ಟೇ, ಕೋಟ್ಯಾಧೀಶ ಇವರು ಅವನಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ದುಃಖ ವಸ್ತುವನ್ನು ಹೊಂದೋದು ಬೇರೆ, ವಸ್ತುವನ್ನು ನಿಯಮನ ಮಾಡೋದು ಬೇರೆ. ಪರಮಾತ್ಮ ಒಳ್ಳೆ ಗುಣಗಳ ನಿಯಮನವನ್ನು ಮಾಡ್ತಾನೆ, ಹೊಂದಿಯೂ ಇದ್ದಾನೆ. ಕೆಟ್ಟ ಗುಣ ನಿಯಮನ ಮಾಡ್ತಾನೆ ಅಂದರೆ ಓಡಿಸಿಬಿಡ್ತಾನೆ ಪರಮಾತ್ಮ. ಅದಕ್ಕೆ ದುಃಖಿ ಅಂದರೆ ದುಃಖದ ಸ್ವಾಮಿಯಾಗಿ ದುಃಖಿ ಹೌದು ದೇವರು. ಅದೇ ರೀತಿ ಯಾವ ಕೆಟ್ಟ ಶಬ್ದ ಬೇಕಾದ್ರೆ ತಗೊಳ್ಳಿ, ಸ್ವಾಮಿತ್ವ ತಗೊಂಡು ತಕ್ಷ ದೇವರಿಗೆ ಬರುತ್ತೆ. ದುಃಖದ ಸ್ವಾಮಿತ್ವ ದೇವರಿಗೆ ಇರೋದ್ರಿಂದ ದೇವರನ್ನು ನಾವು ಉದಾಸನೆ ಮಾಡಿದರೆ ನಮ್ಮ ದುಃಖ ಓಡಿಸಿಬಿಡ್ತಾನೆ ಅಂತ ಅರ್ಥ. ದುಃಖ ಪರಿಹಾರ ಮಾಡ್ತಾನೆ, ದುಃಖದ ಸ್ವಾಮಿತ್ವ ಇರೋದ್ರಿಂದ ಗೆಟ ಹೊಟ್ಟು ಅಂತ ಹೇಳ್ತಾನೆ ಹೋಗಿಬಿಡ. ನಮಗಿಲ್ಲ ಆದ್ದರಿಂದ ನಮ್ಮಿಂದ ಬಿಡಿಸೋಕ್ಕಾಗೋದಿಲ್ಲ. ಹೀಗೆ ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕುತರನ್ನು ಪರಿಪ, ಈ ರೀತಿ ಬಗೆ ಬಗೆಯ ನಾಮದ ಒಂದು ಪರಿಕಲ್ಪನೆ, ಅದರ ಅರ್ಥ ವಿವರಣೆ ಎಲ್ಲವೂ ಶ್ರೀಮದ್ ಆಚಾರ್ಯರ ಅತಿಶ್ರೇಷ್ಠವಾದಂಥ ವ್ಯಾಖ್ಯಾನ ಕೌಶಲ ನಿದರ್ಶನ. ಆಗ ದೇವರಲ್ಲಿ ನಾವು ನಿಸ್ಸಂಕೋಚ ಯಾವ ಶಬ್ದ ಬೇಕಾದ್ರೂ ದೇವರ ಬಗ್ಗೆ ಉಪಯೋಗಿಸುವ ತಪ್ಪು ಆಶ್ಚರ್ಯನೇ ಇಲ್ಲ. ಆದರೆ ನಮಗೆ ಗೊತ್ತಿರಬೇಕು ಆ ಶಬ್ದ ಯಾತಕ್ಕೆ ಉಪಯೋಗಿಸ್ತೇವೆ ಅಂತ ಗೊತ್ತಿರಬೇಕೆ ಹೊರತು ಇಲ್ಲದ ಹೋದ್ರೆ ಇಲ್ಲ. ಒಂದೇ ಶಬ್ದ ಇನ್ನೊಂದು ನೋಡಿ, ಒಂದೇ ಶಬ್ದ ಕೆಲವೊಮ್ಮೆ ಗುಣವನ್ನು ಹೇಳುತ್ತೆ, ದೋಷವನ್ನು ಹೇಳುತ್ತೆ ಕೆಲಸ, ಒಂದೇ ಶಬ್ದನೇ. ಅದಕ್ಕೆ ಪ್ರವೃತ್ತಿ ನಿಮಿತ್ತ ಅಂತ ಕರೀತಾರೆ. ಪ್ರವೃತ್ತಿ ನಿಮಿತ್ತ, ಪ್ರವೃತ್ತಿ ನಿಮಿತ್ತ ಅಂದ್ರೇನು? ಆ ಶಬ್ದ ಉಪಯೋಗಿಸೋಕ್ಕೆ ಏನು ಕಾರಣ ಇರುತ್ತಲ್ಲ ಅದಕ್ಕೆ ಪ್ರವೃತ್ತಿ ನಿಮಿತ್ತ ಅಂತ. ಈ ಪೇಪರ್ಲ್ಲಿ ಅಲ್ಲಲ್ಲಿ ಬರುತ್ತೆ, ಆಯಿಲ್ ಕುಮಾರ್ ಅಂತ ಕರೀತಾರೆ, ಕೋಳಿ ನಂಜ ಅಂತ ಕರೀತಾರೆ. ಅದಕ್ಕೆ ಅವನು ಕೋಳಿ ಕಳ್ಳ, ಆಯಿಲ್ ಕಳ್ಳ, ಅದಕ್ಕೆ ಹೆಸರು ಬಂದುಬಿಡ್ತಾರೆ. ಆ ಹೆಸರನ್ನು ಅಭಿಷೇಕಿಸ್ಬಿಡ್ತಾರೆ ಹೆಸರನ್ನು. ಆ ಹೆಸರಿನಿಂದಲೇ ಅವ್ರು ಏನು ಕೆಲಸ ಮಾಡ್ತಾರೆ ಅಂತ ಅರ್ಥ ಆಗ. ಪ್ರವೃತ್ತಿ ನಿಮಿತ್ತ ರುದ್ರದೇವರಿಗೆ ರುದ್ರ ಅಂತ ಅದಕ್ಕೆ ಹೆಸರು. ರೋದನಾಥ್ ರುದ್ರ, ರೋದನ ಮಾಡ್ತಾರೆ ಅದಕ್ಕೆ ರುದ್ರ ಅಂತ, ಹುಟ್ಟಿದ ತಕ್ಷಣ ಹತ್ರ ಅಂತ ಅದಕ್ಕೆ ರುದ್ರ ಅಂತ ಅವ್ರಿಗೆ ಹೆಸರಾಗ್ತದೆ. ವಿಷ್ಣುವಿಗೂ ರುದ್ರ ಅಂತ ಹೆಸರು, ರುದ್ರೋ ಬಹುಶರ ಒಬ್ರುಹು, ವಿಷ್ಣು ಸಹಸ್ರನಾಮದಲ್ಲಿ ರುದ್ರ ಅಂತ ವಿಷ್ಣುವಿಗೆ ಹೆಸರಿದೆ. ಆದರೆ ಪ್ರವೃತ್ತಿ ನಿಮಿತ್ತವೇ ವಿಷ್ಣುವಿಗೆ ರುದ್ರ ಅಂತ ಯಾಕೆ ಕರೀತಾರೆ ಅಂತ ಕೇಳಿದರೆ, ದುಃಖ ಪಡೋದ್ರಿಂದ ಅಲ್ಲ, ದುಃಖ ಹೋಗಲಾಡಿಸೋದ್ರಿಂದ ರುದ್ರ ಅಂತೆ. ಭುಜಂ ದ್ರಾವಯತೆ ಅಸ್ಮಾತ್ ರುದ್ರಸ್ತಸ್ಮಾತ್ ಜನಾರ್ದನ. ದುಃಖವನ್ನು ಪರಿಹರಿಸ್ತಾನೆ ಅದಕ್ಕೆ ರುದ್ರ. ರುದ್ರದೇವರ ಅತ್ರ ಅದಕ್ಕೆ ರುದ್ರ, ಹೆಸರೊಂದೇ, ಪ್ರವೃತ್ತಿ ನಿಮಿತ್ತವೇ. ನಮಗಿನ್ನೂ ಅರ್ಥ ಆಗಬೇಕಾದ್ರೆ, ಇಬ್ಬರು ಕುಂಟರು ಬರ್ತಾರೆ, ಒಬ್ಬ ಕುಂಟನ್ನು ನೋಡಿಬಿಡ್ತಾರೆ, ಬೈತಾರೆ, ದೂರ ಕಳಿಸ್ತೀವಿ, ದೂರ ಕಳಿಸಿ ಬೈದು ಬಿಡ್ತೀವಿ. ಇನ್ನೊಬ್ಬ ಕುಂಟನ ಸನ್ಮಾನ ಮಾಡ್ತಾರೆ, ಒಬ್ಬ ಕುಂಟನಿಗೆ ಸನ್ಮಾನ, ಇನ್ನೊಬ್ಬ ಕುಂಟನಿಗೆ ಅವಮಾನ, ಯಾತಕ್ಕೆ ಅಂತ ಪ್ರಶ್ನೆ. ಆ ಕುಂಟ ಏನು ಗೊತ್ತಾ, ಎಲ್ಲೋ ನೋಡ್ತಾ ಆ ಸಿನಿಮಾ ವಾಲ್ ಪೋಸ್ಟ್ ನೋಡ್ತಾ ಬಿದ್ದು ಕಾಲು ಮುಡ್ಕೊಂಡು ಅವನು ಕುಂಟ ಅಂತ ಬೈತಾರೆ. ಬುದ್ಧಿ ಇಲ್ಲ ಇವನಿಗೆ, ಅಯೋಗ್ಯ, ಎಚ್ಚರ ಇಲ್ಲ, ಅದಕ್ಕೆ ಕುಂಟ ಆಗಿದ್ದಾನೆ, ಬೈದು ಬಿಡ್ತಾನೆ. ಇನ್ನೊಬ್ಬ ಕುಂಟ ಯುದ್ಧಕ್ಕೆ ಹೋಗಿ ಕಾಲು ಮುಡ್ಕೊಂಡ್ಬಂದವ್, ಅದು ಸನ್ಮಾನ ಅವನಿಗೆ, ದೇಶಕ್ಕೋಸ್ಕರ ಕಾಲು ಕೊಟ್ಟಿದ್ದಾನೆ. ಇಬ್ಬರು ಕುಂಟ್ರೆ ಪ್ರವೃತ್ತಿ ನಿಮಿತ್ತ ಬೇರೆ. ಇವರು ಪ್ರವೃತ್ತಿ ಎಲ್ಲೋ ವಾಲ್ ಪೋಸ್ಟ್ ನೋಡಿಬಿದ್ದಿದ್ದು, ಅವನ ಪ್ರವೃತ್ತಿ ದೇಶ ಸಂರಕ್ಷಣೆ ಕಾಲು ಮುಡ್ಕೊಂಡಿತ್ತು. ಈ ಕುಂಟ ತನ್ನ ಪೂಜ್ಯವಾಯಿತು, ಆ ಕುಂಟ ತನ್ನ ನಿಂದ್ಯವಾಯಿತು. ಅಂದಮೇಲೆ ಒಂದೇ ಒಂದು ಕೆಲಸ, ಒಂದೇನೂ ಆಗತ್ತೆ ನಿಂದೆನೂ ಆಗತ್ತೆ, ಪ್ರವೃತ್ತಿ ಯಾತಕ್ಕೆ ಬಂತು ಅಂತ ಅರ್ಥ ಮಾಡಿಕೊಂಡು. ಇವತ್ತು ಭಗವಂತಲ್ಲಿರೋದೆಲ್ಲ ಕೂಡ ಬರೀ ಗುಣ ಗುಣ ಗುಣ. ವಿಷ್ಣು ಸಹಸ್ರನಾಮ ಬೋರ್ಡ್ ಹಾಕಿತ್ತು ಮೊದಲೇನೆ, ಮುಂದೆ ಓದ್ತಿರಲ್ಲ ನೋಡಿ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿ ಪರಿಗೀತಾನಿ ತಾನಿ ವಕ್ಷಾಭಿಭೂತೈ. ಇವೆಲ್ಲ ಪ್ರತಿಯೊಂದು ಗುಣ ಹೇಳ್ತಕ್ಕಂಥ ನಾಮಗಳು, ಋಷಿಗಳು ಕೊಂಡಾಡ್ತಕ್ಕಂಥ ನಾಮಗಳು. ಅದನ್ನು ಹೇಳ್ತೇವೆ, ಅದನ್ನು ಹೇಳಿದರೆ ಆಗ ಏನಾಗುತ್ತೆ ಗೊತ್ತಾ, ವಿಶ್ವಂ ದೊಡ್ಡ ಅರ್ಥ ಬಂತು. ಕರೆದ ಡಾಕ್ಟ್ರೇ ಅಂತ ಕರೀತಾನೆ ಒಬ್ಬ ವ್ಯಕ್ತಿ, ಅವನು ಡಾಕ್ಟ್ರೇ ಅಂತ ಕರೀತಾನೆ, ಅವನು ಗುಣವನ್ನು ಹೇಳ್ತಾನೆ. ಅವನು ಇಂಜಿನಿಯರ್ ಅಂತ ಕರೀತಾನೆ, ಗುಣವನ್ನು ಹೇಳ್ತಾ ಇದ್ದ. ಬರೀ ಮನುಷ್ಯ ಅಂದರೆ ಜಸ್ಟ್ ಅವನು ಏನು ಅಂತ ಅಷ್ಟೇ ಅರ್ಥ. ಒಬ್ಬ ವ್ಯಕ್ತಿ ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಅವನ ಹೆಸರಿಂದ ಕರೆದಾಗ ವಿಷಯ ಬೇರೆ, ಅವನ ವೃತ್ತಿಯಿಂದ ಕರೆದಾಗ ಉದ್ದೇಶ ಬೇರೆ. ಇವತ್ತು ಪರಮಾತ್ಮನ ಪ್ರತಿಯೊಂದು ನಾಮಗಳು ಹಿರಿಮೆ ಹೇಳುತ್ತಾದ್ರಿಂದಾಗಿನೇ ಯಾವ ಹೆಸರಾದರೂ ಕರೀರಿ, ಅದರ ಅನುಸಂಧಾನ ಇದ್ದರೆ ಒಳ್ಳೆ ಫಲ ಕೊಡೋದು, ಇಲ್ಲದ ಹೋದರೆ ಫಲ ಕೊಡೋದೆ ಅಷ್ಟೇ. ಅನುಸಂಧಾನ ಮುಖ್ಯ. ಅದನ್ನೇ ದಾಸರು ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕ್ತರನ್ನು ಪರೇಮ. ಇಷ್ಟೆಲ್ಲ ಯಾತಕ್ಕೆ ಮಾಡ್ತಾನೆ, ಭಕ್ತರನ್ನು ರಕ್ಷಣೆ ಮಾಡ್ತಾರೆ ಪರಮಾತ್ಮ. ದೇವರಿಗೆ ಅನೇಕ ಹೆಸರಿರೋದು ಕೂಡ ಭಕ್ತರ ಕಲ್ಯಾಣಕ್ಕೋಸ್ಕರ, ಅದೊಂದು ಭಾರಿ ವಿಶೇಷ. ದೇವರ ಹೆಸರು ತುಂಬ ಯಾತಕ್ಕಿದೆ ಅಂದರೆ ಭಕ್ತರು ಒಳ್ಳೆಯದಾಗಲಿ, ತುಂಬ ಹೆಸರಿದೆ ಅಂತ ದೇವರಿಗೆ. ಅದು ಯಾತಕ್ಕಿ ಅಂದರೆ ಒಂದೇ ಎರಡು ನಾಲ್ಕಾರು ಹೆಸರಿದ್ರೆ ಮರ್ತೋಗ್ಬಿಟ್ರೆ ಭಾರಿ ಕಷ್ಟ, ಮರ್ತೋದ್ರೆ ತುಂಬ ಕಷ್ಟ ಆಗಿದೆ. ತುಂಬ ಹೆಸರಿದ್ರೆ ಯಾವುದಾದ್ರು ಜಾಪಕ ಬರುತ್ತೆ. ಎಲ್ಲ ಹೆಸರು ದೇವರದೇ ಅಂತ ಬಿಟ್ಟರೆ ಯೋಚನೆ ಇಲ್ಲ, ಯಾವ ಹೆಸರು ಕರೆದ್ರೂ ದೇವರು ಬರ್ತಾರೆ. ಇದು ಆಶ್ಚರ್ಯ. ತುಂಬ ಜನ ಎಲ್ಲರೂ ಡೆಲ್ಲಿಗೆಲ್ಲ ಹೊರಟಿರ್ತಾರೆ, ಬೇಕಾದವರು ಒಂದು ಫೋನ್ ನಂಬರ್ ಕೊಡ್ತಾರೆ, ಆಮೇಲೆ ಹೇಳ್ತಾರೆ ನೋಡು ಇದು ಹೇಳೋಕ್ಕಾಗಲ್ಲ, ಇನ್ನೊಂದು ಕೊಡ್ತೀನಿ ಇಟ್ಟು ಅಂತ ಹೇಳ್ತಾರೆ. ಅದು ಊರಲ್ಲಿ ನೋಡಿ ನೋಬನಿಗೆ ಇರಲಿ ಅಂತ ಕೊಡ್ತಾರೆ. ಒಬ್ಬನ ಇನ್ನೊಂದು ನಂಬರ್ ಕೊಡ್ತಾರೆ, ಪರ್ಸನಲ್ ನಂಬರ್ ಕೊಡ್ತೀನಿ ಬೇರೆ ಅಂತ ಹೇಳ್ತಾರೆ. ಯಾಕೆ, ಇವ್ರು ಹೋಗಿದ್ದಾನೆ ಪಾಪ ಹೆಲ್ಪ್ಲೆಸ್ ಆಗಿಬಿಡಬಾರ್ದು. ಯಾವುದೋ ಕಾರಣಕ್ಕೆ ನಂಬರ್ ಕೊಟ್ಟಿರ್ತಾರೆ, ಒಂದು 20-30 ನಂಬರ್ ಹೋಗಿಬಿಟ್ರೆ ಒಬ್ಬರಾರು ಸಿಗ್ತಾರೆ, ಒಬ್ಬನಾರು ಸಿಗ್ತಾನೆ ಅಂತ ಗ್ಯಾರಂಟಿ. ದೇವರಿಗೆ ಅನಂತಾನಂತ ನಾಮಗಳು, ಯಾವ ಹೆಸರು ಹೇಳಿದ್ರು ದೇವರು ಬರ್ತಾರೆ. ಎಷ್ಟು ಸೇಫ್ ಗೊತ್ತಾ ನಮಗೀಗ, ಹೇಳಿರ್ತಾರೆ ಯಾವ ರಿಂಗ್ ಮಾಡಿದ್ರೆ ಅವ್ರಿಗೆ ಹೋಗುತ್ತಾಯ್ತೋ ಇಲ್ಲ, ನಂಬರ್ ತಿಳ್ಕೊಬೇಡಿ, ರಿಂಗ್ ಮಾಡಿದ ತಕ್ಷಣ ಅವ್ರಿಗೆ ಹೋಗುತ್ತಾಯ್ತಾ. ಇಂಥ ಹೆಸರು ದೇವರಿಗೆ ಒಂದೇ ಒಂದಿರೋದು. ಅಂಥ ದೇವರನ್ನು ಕಳ್ಕೊಂಡಿದ್ದೇವೆ ಅಂದರೆ ನಾವೆಷ್ಟು ಜಾಂಡ್ ಇರಬೇಕು ಲೆಕ್ಕ. ಯಾವ ನಂಬರ್ ಕೊಟ್ಟರು ದೇವ್ರಿಗೆ ಹೋಗಬೇಕಾದ್ರೂ ಕೂಡ ದೇವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡೋದಿಲ್ಲ ಅಂದರೆ ಇದಕ್ಕಿಂತ ಒಂದು ದುಃಖ ಮತ್ತೊಂದಿಲ್ಲ. ಅದಕ್ಕೆ ಆಚಾರ್ಯ ಹೇಳ್ತಾರೆ ಏನು ಆಶ್ಚರ್ಯ. ಕೃಷ್ಣಾವತಾರವನ್ನು ಹೇಳ್ತಾರೆ, ಬಹುಶಃ ಜನರ ಇಂಥ ಜನ ಕಂಡ್ರೆ ಆಶ್ಚರ್ಯ ಆಗತ್ತೆ. ನಾರಾಯಣೇತಿ ಮಂತ್ರೋಸ್ತಿ ವಾದಸ್ತಿ ವಶವರ್ತಿನಿ ತಥಾಪಿ ನರಕೇ ಘೋರೆ ಪತಂತಿ ತೇತದ್ಭುತಂ. ಆಚಾರ್ಯ ಕೃಷ್ಣಾವೃತ ಮಾಡೋದ ಮಾತು. ನಾರಾಯಣ ಅನ್ನೋ ಹೆಸರಿದೆ, ಬೇಕಾದ ಪದ ಹೇಳ್ತಕ್ಕಂಥ ನಾಲಿಗೆ ಇದೆ, ನಾಲಿಗೆ ಕೊಟ್ಟವನು ದೇವರೇ. ನಾಲಿಗೆಯಿಂದ ನಾರಾಯಣ ಅಂದರೆ ಸಾಕು, ವೈಕುಂಠಕ್ಕೆ ಹೋಗಿಬಿಡ್ತೇವೆ ನಾವು, ಅಂಥದ್ದು ನರಕಕ್ಕೆ ಹೋಗ್ತೇವಲ್ಲ, ಏನು ಆಶ್ಚರ್ಯ ಅಂತ ಹೇಳ್ತಾರೆ. ನರಕೇ ಪಚ್ಚಮಾನಸ್ತು ಯಮೇನ ಪರಿಭಾಷಿತ ಕಿಂ ತ್ವಯಾ ನಾಚಿತೋ ದೇವ ದೇವದೇವೋ ಜನಾರ್ದನ. ನರಕದಲ್ಲಿ ಬೈತಾ ಇರ್ತಾನಂತೆ ಜೀವ, ಯಮದೇವರು ಬರ್ತಾರಂತೆ, ಇನ್ಸ್ಪೆಕ್ಷನ್ ಮಾಡ್ತಾ ಬಂದು ನೋಡ್ತಾರಂತೆ, ಏನೇನು ಹಣೆಬಾರ, ಯಾಕಯ್ಯ ದೇವ್ರ ಪೂಜೆ ಮಾಡಲಿಲ್ಲ ಅಂತ ಕೇಳ್ತಾರೆ. ಬೀದಿ ಗುಡಿಸೋರು ಯಾಕಯ್ಯ ಊರ್ಲಿಲ್ಲ ಅಂತಾರಲ್ಲ, ನಾನು ದೇವ್ರ ಪೂಜೆ ಮಾಡಿಲ್ಲ ಅಂತ ನಿಮಗೇನು ಗೊತ್ತು ಅಂದರೆ, ಮಾಡಿದ ಇಲ್ಲಿ ಯಾಕೆ ಬರ್ತಿದ್ದೆ ಅಂತ ಹೇಳಿ. ಯಮಲೋಕಕ್ಕೆ ಯಾಕೆ ಬರ್ತಿದ್ದೆ ನೀನೀಗ, ನೀನು ದೇವ್ರ ಪೂಜೆ ಮಾಡಿದ್ರೆ ಗ್ಯಾರಂಟಿ ಇದಕ್ಕೆ ಈಗಾಗಲೇ. ಅದು ಯಮದೇವರು ಕರುಣೆಯಿಂದ ಕೇಳ್ತಾರಂತೆ, ಯಾಕಯ್ಯ ದೇವರು ನನ್ನ ಪೂಜೆ ಮಾಡಲಿಲ್ಲ ಅಂತ ಕೇಳೋದಿಲ್ಲ, ದೇವ್ರ ಪೂಜೆ ಯಾಕೆ ಮಾಡಲಿಲ್ಲ ಅಂತ ಕೇಳ್ತಾರೆ. ನನ್ನ ಪೂಜೆ ಮಾಡಬಾರ ಅಂತ ಕೇಳಬಾರದೆ, ದೇವ್ರ ಪೂಜೆ ಮಾಡಬೇಕು. ಅಂದರೆ ಅರ್ಥ, ಎಲ್ಲ ಹೆಸರು ದೇವರನ್ನು ಹೇಳುತ್ತೆ, ಕೈ ಕೊಟ್ಟವನು ಎಲ್ಲವೂ ಭಗವಂತನೇ, ಭಕ್ತರ ರಕ್ಷಣೆಗೆ ಅಷ್ಟು ನಾಮ ಇರೋದ್ರಿಂದ ಅಂತ ದೇವರನ್ನು ಸ್ಮರಣೆ ಮಾಡೋದು ಅದು ನಮ್ಮ ಜೀವನ ದೊಡ್ಡ ಕಾರ್ಯ, ಅತಿ ಶ್ರೇಷ್ಠವಾದ ಉದ್ಧಾರದ ಕಾರ್ಯ ಅನ್ನೋದನ್ನು ಹೇಳ್ತಾ, ಇದು ದೇವರ ವೈಭವ. ಇನ್ನೇನೇನು ಮಾಡ್ತಾನೆ, ಒಬ್ಬನಲ್ಲಿ ನಿಂದಾಡುವನು ನೋಡುವನು, ಮತ್ತೊಬ್ಬನಲ್ಲಿ ನೋಡುವನು ಬೇಡುವನೊಬ್ಬನಲ್ಲಿ ನೀಡುವನು ಮಾತಾಡುವನು ಬೆರಗಾಗಿ ಅಬ್ಬರದ ಹೆಂಡ ಇವನಿವ ಮತ್ತೊಬ್ಬರನ್ನು ಲೆಕ್ಕಿಸನು ಲೋಕದೊಳೊಬ್ಬನೇ ತಾ ಬಾಧ್ಯ ಬಾಧಕನಾಹ ನಿರ್ಭೀತ. ಎಷ್ಟೊಳ್ಳೆ ಪದ್ಯ, ಒಬ್ಬನಲ್ಲಿ ನಿಂದಾಡುವನು ಮತ್ತೊಬ್ಬನಲ್ಲಿ ನೋಡುವನು, ನೀಡುವನೊಬ್ಬನಲ್ಲಿ, ಬೇಡುವನು, ಮಾತಾಡುವನು ಬೆರಗ. ಮೇಲ್ನೋಟದ ಅರ್ಥ ಏನು? ಇಷ್ಟು ಜನ ಏನೇನೋ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲರ ಒಳಗಿದ್ದು ಮಾಡಿಸೋದು ದೇವರೇ ಅದನ್ನು ಹೇಳ್ತಾರೆ. ಒಬ್ಬನು ಯಾರೋ ಆಡ್ತಾನೆ, ದೇವರು ಆಡಿಸ್ತಾ ಇದ್ದಾರೆ ಒಳಗೆ ನಿಂತ್ಕೊಂಡು. ಅವನು ಮಾತಾಡ್ತಾನೆ ಒಳಗೆ, ದೇವರು ಮಾತಾಡಿಸ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ, ದೇವರು ಒಳಗೆ ನಿಂತು ನೋಡಿಸ್ತಾ ಇದ್ದಾನೆ. ದೇವರು ಮಾಡಿಸ್ತೇ ಹೋದರೆ ನೋಡೋದು, ಮಾಡೋದು, ಆಡೋದು, ಕೇಳೋದು ಯಾವುದು ಯಾರಿಗೂ ಮಾಡಲಿಕ್ಕಾಗೋದಿಲ್ಲ. ಇದು ದೊಡ್ಡ ತತ್ವ. ದೇವರ ಅನುಗ್ರಹ ಮಾಡದೆ ಹೋದರೆ ಯಾವರಿಗೂ ಏನೂ ಮಾಡಲಿಕ್ಕಾಗೋದಿಲ್ಲ. ಧ್ರುವ ಅನುಭವಿಸಿ ಹೇಳ್ತಾನೆ ಮಾತನ್ನ, ಯೋ ಅಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುತ್ತಾ ಸಂಜೀವಯತಿ ಅಖಿಲ ಶಕ್ತಿಧರಸ್ವ ಧಾಮ್ನ ಅನ್ಯಾಂಸ್ತ್ಯ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಅನುಭವ, ನನ್ನ ಮಾತಾಡಿಸೋದು ದೇವರು, ಪ್ರತಿಯೊಂದು ಇದ್ದರೆ ಕೆಲಸ ಮಾಡೋದು ದೇವರು ಅಂತ ದೇವರೇ ನಮಸ್ಕಾರ. ಈ ದೇವರಿಗೆ ಎಲ್ಲಿ ಹುಡುಕಬೇಕು ಅಂದರೆ ನಮ್ಮ ಪ್ರತಿ ಕಾರ್ಯದಲ್ಲೂ ದೇವರು ಹುಡುಕಿ ಅಂತ ಹೇಳ್ತಾರೆ. ಇದು ಸುಲಭ. ಪ್ರತಿ ಕಾರ್ಯದಲ್ಲೂ ದೇವರಿದ್ದಾರೆ. ನಾವು ಓಡಾಡ್ತೇವೋ ದೇವರಿದ್ದಾರೆ. ದೇವರು ಮಾಡ್ತಾರೆ, ಮಾಡೋಕ್ಕಾಗ್ತಿರಲಿಲ್ಲ, ಅದನ್ನೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶಶನ್ ಪ್ರಳಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣ್ ಇಂದ್ರಿಯಾರ್ಥೇಶು ವರ್ತಂತ ಇತಿ ಧಾರಾಯನ್. ಪಶ್ಯನ್ ನೋಡಬೇಕಾದ್ರೆ, ಜಿಘ್ರನ್ ವಾಸ್ನೆ ನೋಡಬೇಕಾದ್ರೆ, ಶೃಣ್ವನ್ ಕೇಳಬೇಕಾದ್ರೆ, ಪ್ರತಿ ಕೆಲಸದಲ್ಲೂ ದೇವರು ನೋಡಿಸ್ಬೇಕು. ಇದನ್ನು ಮಾಡೋಕ್ಕಾಗೋದಿಲ್ಲ ಯಾರಿಗೂ ಕೂಡ. ದೇವರು ಬಳಸ್ತೇ ಹೋದರೆ ಮನುಷ್ಯನಿಗೆ ಕಣ್ಣು ತೆಗಿಲಕ್ಕಾಗೋದಿಲ್ಲ, ಕಣ್ಣು ಮುಚ್ಚಲಕ್ಕಾಗೋದಿಲ್ಲ, ಮುಗಿತಲ್ಲ. ಕಣ್ಣು ತೆಗಿಲಕ್ಕೆ ಬೇಕು ದೇವರು, ಕಣ್ಣು ಮುಚ್ಚಲಕ್ಕೂ ದೇವರು ಬೇಕು. ನಿದ್ರೆ ಬರೋದಿಲ್ಲ ಅಂತ ಒದಾಡ್ತಿರ್ತಾರೆ, ದೇವರು ಕಣ್ಣು ಮುಚ್ಚಲಕ್ಕೆ ಬರ್ತಾ ಇಲ್ಲ. ಇನ್ನು ಕಣ್ಣು ತೆರೆಸಲಿಕ್ಕೆ ಬಾಡಿ ಬಿಟ್ಟಿದೆ ಕಣ್ಣು ತೆಗೆಯೋ, ಒಂದ್ಸರಿ ಸತ್ತವ್ರು ನಡೆಸಿರ್ತಾರೆ ಪಾಪ, ಒಂದ್ಸರಿ ನೋಡಿಬಿಡೋ ಅಂತ ಕೇಳ್ತಾರೆ. ಏನು ನೋಡೋದು ಒಂದ್ಸರಿ ತವನು ಪಾಪ, ದೇವರಿಲ್ಲ ನೋಡಲಿಕ್ಕಾಗೋದೇ ಇಲ್ಲ. ದೇವರು ನೋಡಿಸಿದ್ರೆ ನೋಡ್ತಾರೆ, ದೇವರು ಕೂಡಿಸಿದ್ರೆ ಕೊಡ್ತಾರೆ, ದೇವರು ಬಾಯಿ ತೆಗಿದರೆ ತೆಗಿಬೇಕು, ದೇವರು ನುಂಗಿಸಿದರೆ ನುಂಗಬೇಕು. ನುಂಗ್ಲಕ್ಕಾಗೋದಿಲ್ಲ ಹೋದರೆ ಏನು ಮಾಡೋಕ್ಕೂ ದೇವರ ಅನುಗ್ರಹ ಬೇಕು. ಇದು ಎಷ್ಟು ಆಶ್ಚರ್ಯ ಅಂದರೆ, ನಾವು ದೇವರನ್ನು ಎಲ್ಲೋ ಒಂದು ಕಡೆ ಇದ್ದಾನೆ, ಏನೋ ಮಾಡಿಸ್ತಾನೆ, ಯಾವಾಗಲೂ ಸಿಗ್ತಾನೆ ಅಲ್ಲ. 24 ತಾಸು ದೇವ್ರ ಮಧ್ಯೆ ನಾವಿರೋದು. ಇವತ್ತು ಆಮ್ಲಜನಕ ಇದೆ, ಇದಿಲ್ಲದೆ ಇಲ್ಲದ ಬದುಕ್ತಾ ಇದ್ದಾರೆ. ಯೋಚನೆ ಮಾಡಿ, ನಿಮಗೆ ಮಲಗಿದಾಗಲೂ ಆಕ್ಸಿಜನ್ ಬೇಕು, ನಿಮಗೆ ಓಡಾಡಬೇಕಾದ್ರೆ ಆಕ್ಸಿಜನ್ ಬೇಕು, ಕೂತಾಗ ತಿರುಚಬೇಕಾದ್ರೆ ಓಡಾಡಬೇಕಾದ್ರೆ ಆಕ್ಸಿಜನ್ ಬೇಕು. ಇರ್ಬೋದಿಲ್ಲ ಈ ಆಮ್ಲಜನಕ ಇಲ್ಲದೆ ಏನು ಮಾಡೋಕ್ಕಾಗೋದಿಲ್ಲ. ಜಗಜ್ಜನಕ ಇಲ್ಲದೆ ಏನು ಮಾಡೋಕ್ಕಾಗುತ್ತೆ ಯೋಚನೆ ಮಾಡಿ. ಆಮ್ಲಜನಕ ಅಷ್ಟೇ ಇದೆ, ಇದು ಜಗಜ್ಜನಕ ಭಗವಂತ ಅನ್ನ ಅರ್ಥ ಮಾಡಿಕೊಂಡ್ರೆ ದೇವರಿಲ್ಲದೆ ಯಾವ ಕೆಲಸನೂ ಮಾಡೋಕ್ಕಾಗೋದಿಲ್ಲ. ಇದನ್ನು ಯೋಚನೆ ಮಾಡಿದವರಿಗೆ ದೇವರ ಬಗ್ಗೆ ಭಕ್ತಿ ಅಷ್ಟು ಜಾಸ್ತಿ ಆಗುತ್ತೆ. ಪ್ರತಿಯೊಂದು ಕಾರ್ಯದ ಹಿನ್ನೆಲೆಯಲ್ಲಿ ನಮಗೆ ಕರೆಂಟ್ ಬೆಲೆ ಗೊತ್ತಾಗುತ್ತೆ. ಬೇಸಿಗೆ ಮಧ್ಯಾಹ್ನ ಬೀಸ್ಕೊತಿರ್ತಾನೆ, ಕರೆಂಟ್ ಹೋಗಿಬಿಡುತ್ತೆ, ಓ ಫ್ಯಾನ್ ಹೋಯ್ತು, ಫ್ಯಾನ್ ಹೋಯ್ತು, ಭಾರಿ ದುಃಖ ಪಡ್ತಾರೆ, ಸಿಟ್ಟು ಬಂದ್ಬಿಡುತ್ತೆ. ಆ ಟೇಬಲ್ ಫ್ಯಾನ್ ಹಾಕೊಂತಾರೆ, ಕರೆಂಟ್ ಹೋಗಿದೆ ರೀ ಅಂತಾರೆ, ಅದು ಹೋಯ್ತು. ಹೋಗಯ್ಯ ದೀಪ್ ಸ್ವಿಚ್ ತೊಗೊಂಬಂತಾರೆ, ಕರೆಂಟ್ ಹೋಗಿದೆ, ಅದು ಇಲ್ಲ. ಏನು ಬಿಸಿಕಾಗ, ಅದು ಹೋಗಿದೆ, ಕರೆಂಟ್ ಹೋಗಿದೆ, ಕರೆಂಟ್ ಹೋಗಿದೆ ಅಂದರೆ ಆಲ್ ಎಲೆಕ್ಟ್ರಾನಿಕ್ಸ್ ಗುಡ್ಸ್ ಗಾನ್ ಅಂತ. ಕರೆಂಟ್ ಹೋಗಿದೆ ಒಂದು ಮಾತಿನೊಳಗೆ, ಫ್ರಿಜ್ಜು, ಟೇಬ್, ಫ್ಯಾನ್ ಹೋಗಿನೂ ಎಲ್ಲ ಕ್ಲೋಸ್ ಅದರೊಳಗೆ. ಅದೇ ರೀತಿ ದೇವರು ಕೈ ಬಿಟ್ಟಿದ್ದಾನೆ ಅಂದರೆ ಡೆಡ್ ಬಾಡಿ ಅಂದರೆ ನೋಡ್ತಾನಾ ಅಂತ ಕೇಳಿದರೆ, ಡೆಡ್ ಬಾಡಿ ಕೇಳುತ್ತಾ ಅಂತ ಕೇಳಿದರೆ, ಡೆಡ್ ಬಾಡಿ ವಾಕ್ ಮಾಡುತ್ತಾ ಅಂದರೆ ವಾಕ್ ಮಾಡುತ್ತೇನೆ, ನೋಡ್ತೀಯ ಅದನ್ನು ಒಡೆ ಬಿಡ್ತಾರೆ, ಜವ್ವ ಅಂತ ತಿಳ್ಕೊಂಡ್ಬಿಡ್ತಾರಂತೆ. ಡೆಡ್ ಬಾಡಿ ವಾಕ್ ಮಾಡಿದರೆ ಜವ್ವ ಅಷ್ಟೇ. ಇವತ್ತು ದೇವರು ಮರ್ತೇನಾದರೂ ಓಡಾಡ್ತಾ ಇದ್ದೇವೆ, ಜವ್ವಗಳು ಅಂತ ಅರ್ಥ ಇದೆ, ಏನು ದೆವ್ವ ಓಡಾಡ್ತಾ ಇದೆ ಅಂತ ಅರ್ಥ. ಯಾಕೆ ದೇವ್ರ ಬಗ್ಗೆ ಎಚ್ಚರ ಇಲ್ವಲ್ಲ. ದೇವರನ್ನು ನಾವು ಯಾವ ಕ್ಷಣಕ್ಕೆ ನೆನೆಸಬೇಕು ಅಂದರೆ, ಯಾರ್ಯಾರು ಎಷ್ಟೆಷ್ಟು ಉಪಕಾರ ಮಾಡಿರ್ತಾರೋ ಅಷ್ಟು ನೆನೆಸಬೇಕು, ಅದು ಕರೆಕ್ಟ್. ಕಾಫಿ ಕೊಟ್ಟವ್ರಿಗೆ ಕಾಫಿ ಕೊಡೋದು, ಊಟ ಕೊಟ್ಟವ್ರಿಗೆ ಊಟ ಕೊಡೋದು, ತಿಂಡಿ ಕೊಟ್ಟವ್ರಿಗೆ ತಿಂಡಿ ಕೊಡೋದು, ಕೈ ಕೊಟ್ಟವ್ರಿಗೆ ಕೈ ಕೊಡೋದು. ನಾವು ದೇವರಿಗೆ ಅದೇನು ಮಾಡ್ತಿರೋದು, ಈಗ ದೇವ್ರಿಗೆ ಕೈ ಕೊಟ್ಟರೆ ನಾವು ಕೈ ಕೊಟ್ಟರೆ ಮುಗಿದ್ರು, ದೇವರಿಗೆ ಮುಗಿದ್ರು ಅಂತ ಅಲ್ಲ. ದೇವರು ಏನು ಒಂದು ಸ್ವಲ್ಪ ಮಾಡಿದ್ದಾನೆ ಸ್ವಲ್ಪ ಮಾಡಬೇಕು. ನಾವೀಗ ಜನ್ಮ ಜನ್ಮದ ಕಲ್ಪ ಕಲ್ಪಗಳಲ್ಲಿ ವಿಶ್ವ ಜೀವರಿಗೆ ಅನ್ನ ಕಲ್ಪಕನು ನೀನಿರಲು ಭ್ರಾಂತಿಯಿಂದ. ಪ್ರತಿ ಜೀವ ಕಲ್ಪದಲ್ಲೂ ಅನ್ನ ಹಾಕೋದು ಯಾವ ಸರ್ಕಾರ ನಮಗೆ ಅನ್ನ ಹಾಕೋದಿಲ್ಲ, ಭಗವಂತ ಅನ್ನ ಹಾಕೋದು ಗೊತ್ತಿರಬೇಕು. ಯಾವ ಸರ್ಕಾರ ನೀರು ಕೊಡೋದಿಲ್ಲ, ದೇವರು ನೀರು ಕೊಡೋದು. ಯಾವ ಸರ್ಕಾರ ಬಾಯಿ ಕೈ ಬಾಯಿ ಕೊಡೋದಿಲ್ಲ, ದೇವ್ರು ಕೊಟ್ಟಿರೋದು ಬಾಯಿ, ದೇವ್ರು ಕೊಟ್ಟಿರೋ ಕಣ್ಣೆಲ್ಲ ದೇವ್ರು ಕೊಟ್ಟಿರೋದೇನೆ. ಒಂದು ಕಣ್ಣು ಹೋದರೆ ಯಾವ ಸರ್ಕಾರಕ್ಕೂ ಕಣ್ಣು ಕೊಡೋ ಶಕ್ತಿ ಇಲ್ಲ. ಒಂದು ಕಿವಿ ಹೋದರೆ ಯಾವ ರಾಜ ಮಹಾರಾಜರಿಗೆ ಕಣ್ಣು ಕೊಡೋ ಶಕ್ತಿ ಯಾವ ಸರ್ಕಾರಕ್ಕೂ ಇಲ್ಲ. ಧೃತರಾಷ್ಟ್ರ ಕುರುಡ, ಯಾರು ಕಣ್ಣು ಕೊಡೋ ಸಾಧ್ಯ ಇರಲಿಲ್ಲ. ಕೃಷ್ಣ ಕಣ್ಣು ಕೊಟ್ಟು ತೋರಿಸ್ತಾರೆ, ನೋಡಯ್ಯ ಧೃತರಾಷ್ಟ್ರ ವಿಶ್ವರೂಪ ತೋರಿಸ್ತಾರೆ. ಇನ್ಯಾರು ಕಣ್ಣು ಕೊಡಲಿಕ್ಕೆ ಸಾಧ್ಯ ಆಗಿರಲಿ, ಕೃಷ್ಣ ಕಣ್ಣು ಕೊಟ್ಟು ತೋರಿಸ್ತಾರೆ. ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಂದನ್ನು ಪ್ರತಿಯೊಬ್ಬರಿಗೆ ಕೊಡೋದು ದೇವರು. ನಮ್ಮ ಉಪಕಾರದ ಬಗ್ಗೆ ಹೇಳ್ತಾರೆ, ದೇವರು ಏನು ಮಾಡಿದ್ದಾನೆ ಅಂತ ಕೇಳಿ. ಇವತ್ತು ನಾವು ಏನು ಮಾಡುತ್ತಾ ಇದ್ದೇವೆ, ಪ್ರತಿಯೊಂದು ದೇವರಿಂದ ಮಾಡ್ತಿರಬೇಕಾದ್ರೆ ಎಷ್ಟು ದೇವರ ಅನುಗ್ರಹ. ನಮಗೆ ಮನೆ ಕೊಟ್ಟಿಲ್ಲ ಅಂತ ಗೋಳಾಡಬೇಡಿ, ಸಂಪತ್ತಿಲ್ಲ ಅಂತ ಗೋಳಾಡಬೇಡಿ. ದೇಹ ಕೊಟ್ಟಿದ್ದಾನಲ್ಲ, ದೇಹದ ವ್ಯಾಲ್ಯೂ ಎಷ್ಟು ಗೊತ್ತಾ? ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ. ಈ ದೇಹದ ಬೆಲೆ ಅಷ್ಟು ದೊಡ್ಡದು. ಒಂದು ಕಣ್ಣಿಲ್ಲ ಎಷ್ಟು ಡಿಪೆಂಡೆನ್ಸ್ ಬರುತ್ತೆ ನಮಗೀಗ, ಯಾರೋ ಒಬ್ರು ಜೊತೆ ಬೇಕು ಯಾವಾಗಲೂ ಕೊಡೋದು. ಕಣ್ಣಿಲ್ಲ ಕಣ್ಣಿಲ್ಲ ಮೊದಲು, ಒಬ್ಬ ಕಿವಿ ಇಲ್ಲ ಮಾತಾಡಿ ಏನು ಹೇಳ್ತಾರೆ ಏನು ಹೇಳ್ತಾರೆ ಇನ್ನೊಬ್ರು ಕೇಳಬೇಕು ಏನಂತಾರೆ ಏನಂತಾರೆ ಅಂತೇಳಿ. ಒಂದು ಕಿವಿ ಇಲ್ಲ, ಒಂದು ಕಣ್ಣಿಲ್ಲ, ಒಂದು ಕಾಲಿಲ್ಲ, ಏನು ಅವ್ರಿಗೆ ಡಿಪೆಂಡೆನ್ಸ್ ಅಂದ್ರೆ ಹೇಳೋದಕ್ಕಾಗೋದಿಲ್ಲ. ಪ್ರತಿಯೊಂದಕ್ಕೂ ಡಿಪೆಂಡ್ ಆಗಿಬಿಡ್ತಾರೆ. ಇವತ್ತು ದೇವರು ನಮಗೆ ಐದು ಜ್ಞಾನೇಂದ್ರಿಯ ಒಂದು ಕರ್ಮೇಂದ್ರಿಯ ಕೊಟ್ಟಿದ್ದಾರೆ ಅಂದರೆ 10 ಜನ ನಮ್ಮ ಜೊತೆಗಿದ್ದಾರೆ ಗೊತ್ತಾ, 10 ಜನ ನಮ್ಮ ಜೊತೆಗಿದ್ದಾರೆ. ಒಬ್ಬ ತಂದೆ ತಾಯಿ ಒಬ್ಬ ಅಟೆಂಡರ್ ಕೊಡೋದು ಕಷ್ಟ ಮಕ್ಕಳು. ಒಬ್ಬ ಅಟೆಂಡರ್ ಹಿಂದೆ ಹೇಳಿದ್ದಾರೆ ನಾನು ಬಾಂಬೆಗೆ ಹೋದ ಕಾಲಕ್ಕೆ, ಹಣ್ಣು ಮುದುಕರು 90 ವರ್ಷ ಅವರಿಗೆ, ಓದಿದ ವಿದ್ವಾಂಸರು ಬೇರೆ, ಊರಲ್ಲೇ ಗಂಡು ಮಕ್ಕಳಿದ್ದಾರಂತೆ, ಅವರು ಕುರುಡು, ಅವ್ರ ಅಡಿಗೆ ಅವರೇ ಮಾಡ್ಕೋಬೇಕಂತೆ. ಎಂಥ ಮಕ್ಕಳಿರ್ಬೇಕು ಲೆಕ್ಕ ಹಾಕಿ ನೋಡಿ, 90 ವರ್ಷದ ಮುದುಕರು ತಮ್ಮ ಅಡಿಗೆ ತಾವೇ ಮಾಡ್ಕೋತಾರೆ ಅಂದರೆ ಮಕ್ಕಳು ಹೇಗಿರ್ಬೋದು? ಯಾರಾದ್ರೂ ಕೇಳ ತಕ್ಕ ಕೇಳ ಹೆಂಗೆ ಮಾಡ್ತಾರೆ ಕೇಳ್ತಾರೆ ಅಂತ, ಮಕ್ಕಳಿಲ್ವ ನಿಮಗೆ ಅಂತ ಕೇಳ್ತಾರೆ ಇಮಿಡಿಯೇಟ್ಲಿ. ಮಕ್ಕಳಿಲ್ವ ನಿಮಗೆ? ಅವ್ರ ಉತ್ತರ ಇದ್ದಾರೆ, ಇಬ್ಬರು ಇದ್ದಾರೆ, ಇದೇ ಊರಲ್ಲೇ ಇದ್ದಾರೆ, ಅನ್ನ ಹಾಕೋದಿಲ್ಲ. ಅರ್ಥ ಆಯ್ತಾ? ಈಗ ನಮಗೆ ದೇವರು ಕೈ ಕೊಟ್ಟಿದ್ದಾನೆ ಅಂತ ಹೇಳಿದರೆ ಎಷ್ಟು ಪುಣ್ಯ ಮಾಡಿರ್ಬೇಕು, ಎಷ್ಟು ಅನುಗ್ರಹ ಮಾಡಿದ್ದಾನೆ ದೇವರು ನಮ್ಮ ಮೇಲೆ. ದೇವ್ರನ್ನ ಬಗ್ಗೆ ನಾವು ಯೋಚನೆ ಮಾಡಿದರೆ ಅಂಥ ಕರುಣಾಳ ಮತ್ತೊಬ್ಬನಿಲ್ಲ. ನಾವು ಆ ರೀತಿ ಯೋಚನೆ ಮಾಡಬೇಕು. ನಮಗೆ ದೇವರು ವೀಲ್ಚೇರ್ ಕೊಟ್ಟಿಲ್ಲ ಅಂತ ದುಃಖ ಪಡಬಾರದು, ಕಾಲು ಕೊಟ್ಟಿದ್ದಾರೆ ಅಂತ ಸಂತೋಷ ಪಡಬೇಕು. ತುಂಬ ಜನಕ್ಕೆ ಅದೊಂದು ಭಾರಿ ಕೊಂಡು ಇನ್ನೊಬ್ಬರು ನೋಡ್ತಾರೆ ನಮಗೆ ಇಲ್ಲ ಇಲ್ಲ ಅಂತ ಕೊರಗ್ತಾರೆ. ನಮಗಿರೋ 10 ಅಂದ್ರೂ ಭಾರಿ ಆಶ್ಚರ್ಯ. ಅದನ್ನೇ ಹೇಳ್ತಾರೆ ದಾಸರು. ನಮಗೆ ಆಗ ಖುಷಿಯಾಯಿತು, 1-10 ಇಂದ್ರಿಯಗಳಿದೆ, ಆ ದೇವತೆಗಳು ಕೆಲಸ ಮಾಡ್ತಾರೆ. ದೇವರದೇನು ವೈಶಿಷ್ಟ್ಯ ಆಗಿದ್ದರೆ ದೇವತೆಗಳ ರೂಢಿಗಳಾಗೋಣ ಅಂತ ಕೇಳಿದರೆ, ಒಬ್ಬರಲ್ಲಿ ನಿಂದಾಡುವನು, ಆ ದೇವತೆಗಳಿದ್ದಾರಲ್ಲ ಅವರಲ್ಲಿ ನಿಂತು ಮಾಡಿಸೋದು ಪರಮಾತ್ಮನೇ. ಇದು ತತ್ವಾಭಿಮಾನಿ ದೇವತೆಗಳ ಒಳಗೂ ದೇವರು ಕೆಲಸ ಮಾಡಿಸ್ತಾರೆ. ಇವತ್ತು ಕಣ್ಣು ಕೆಲಸ ಮಾಡಬೇಕಾದ್ರೆ ನಮ್ಮ ವೈದ್ಯರು ಹೇಳೋದೇನು, ಒಂದು ಆಪ್ಟಿಕಲ್ ಸಿಸ್ಟಮ್ ಇದೆ ಅದು ವರ್ಕ್ ಮಾಡಬೇಕು ಅಂತೇಳಿ. ಆಪ್ಟಿಕಲ್ ಸಿಸ್ಟಮ್ ಫೇಲ್ ಆದರೆ ಮುಗಿದೋಯ್ತು. ಆದರೆ ಶಾಸ್ತ್ರ ಹೇಳ್ತದೆ ಆಪ್ಟಿಕಲ್ ಸಿಸ್ಟಮ್ ಒಂದು ಮೆಕ್ಯಾನಿಕಲ್, ಸ್ಪಿರಿಚುಯಲ್ ಆಗಿ ಒಬ್ಬ ದೇವರಿದ್ದಾರೆ. ಸೂರ್ಯ ಇದ್ದರೆ ಮಾತ್ರ ಕಣ್ಣು ಕಾಣುವ, ಇಲ್ಲ ಹೋದರೆ ಇಲ್ಲ. ಅದನ್ನು ಡಾಕ್ಟರ್ಸ್ ಕೊನೆಗೆ ಹೇಳ್ತಾರೆ, ಏನೋ ಟ್ರೀಟ್ಮೆಂಟ್ ಕೊಡ್ತಾರೆ, ಕಣ್ಣು ಸರಿ ಹೋಗುತ್ತೆ, ಮತ್ತೆ ಬರ್ತಾರೆ, ಮತ್ತೆ ಕೊಡ್ತಾರೆ, ಕೊನೆ ಹೇಳ್ತಾರೆ ಇನ್ನೇನು ಮಾಡೋಕ್ಕಾಗೋದಿಲ್ಲ, ನಿನ್ನ ಸಿಸ್ಟಮ್ ಡೆಡ್ ಅಂತ ಹೇಳ್ಬಿಡ್ತಾರೆ. ಮುಗಿದು ಸಿಸ್ಟಮ್ ಡೆಡ್, ಶಾಸ್ತ್ರ ಹೇಳ್ತದೆ ಸಿಸ್ಟಮ್ ಡೆಡ್ ಅಲ್ಲ, ಸೂರ್ಯ ದೇವರು ಕೈ ಬಿಟ್ಟಿದ್ದಾನೆ ಅಂತ. ಸೂರ್ಯ ಗಾನ್ ಅಂತ ಹೇಳಿದರೆ ಅಲ್ಲಿಗೆ ಕಣ್ಣು ಹೋಯಿತು ಅಂತ. ಹಾಗಿದ್ರೆ ಸೂರ್ಯ ಫೈನಲ್ ಅಂದರೆ ಇಲ್ಲ, ಸೂರ್ಯನ ಒಳಗೆ ನಿಂತು ಮಾಡಿಸೋದು ಯಾರು ಅಂದರೆ ಪರಮಾತ್ಮ. ಯದಾದಿತ್ಯ ಗತಂ ತೇಜ ಜಗದ್ಭಾಸಯತೇಖಿಲಂ ಯಚ್ಚಂದ್ರವಶಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಸೂರ್ಯ ಬೆಳಕು ಕೊಡೋದು ಕಣ್ಣು ಕೊಡೋದೆಲ್ಲ ನನ್ನ ತೇಜಸ್ಸಿನಿಂದ ಹೊರತು ಸ್ವಂತ ಅಲ್ಲ ಅಂತ ಹೇಳಿದಾಗ ಕಣ್ಣಿಗೆ ನಾವು ಋಣಿಯಾಗಬೇಕಾದದ್ದು ನಮಗೆ ಐ ಸ್ಪೆಷಲಿಸ್ಟ್ ಗೊತ್ತಿರ್ತಾರೆ ಹೊರತು ಸೂರ್ಯನೇ ಗೊತ್ತಿರೋದಿಲ್ಲ. ಫಸ್ಟ್ ಸೂರ್ಯ ಅಂತಕ್ಕಂಥ ಪರಮಾತ್ಮ ನಮಗೆ ಗೊತ್ತಿರೋದಿಲ್ಲ. ಡಾಕ್ಟ್ರ್ ಕೈ ಬಿಟ್ಟಾಗ ಗೊತ್ತಾಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾನಲ್ಲ. ಆದರೆ ರಾಯರ ಹತ್ರ ಹೋಗಿ ಅಂಧೋಬಿ ದಿವ್ಯ ದೃಷ್ಟಿ ಇಸ್ತಾರೆ, ಅದು ಕಣ್ಣು ಕೊಟ್ಟುಬಿಡ್ತಾರೆ. ಡಾಕ್ಟ್ರ್ ಕೈ ಬಿಟ್ಟ ಡಾಕ್ಟರ್ ರಾಯರ ಕಣ್ಣು ಕೊಟ್ಟರು. ಯಾತಕ್ಕೆ? ಅವರು ಇದೆಲ್ಲ ಡಿವೈನ್ ಸೊಲ್ಯೂಷನ್ ಗೊತ್ತವರು, ಇದೆಲ್ಲ ಮೆಟೀರಿಯಲ್ ಸೊಲ್ಯೂಷನ್, ಡಿವೈನ್ ಸೊಲ್ಯೂಷನ್. ಅಂಧೋಬಿ ದೃಷ್ಟಿ ಸದೃಷ್ಟಿ ಇಸ್ತಾರಲ್ಲ ದಿವ್ಯ ದೃಷ್ಟಿ ಇಸ್ಯಾ, ದಿವ್ಯ ದೃಷ್ಟಿ ಕೊಡ್ತಾರೆ ಅಂತ ಯೋಚನೆ ಮಾಡಿ. ಅಂದರೆ ಹೊಸ ಫೀಲ್ಡ್ ಒಂದಿದೆ, ಅವರಿಗೆ ದೇವತೆಗಳ ಕಾಂಟ್ಯಾಕ್ಟ್ ಇದೆ, ಹೇಳಿದ ತಕ್ಷಣ ಕೊಟ್ಟುಬಿಡ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಕಣ್ಣಿನ ದೇವತೆ ಸೂರ್ಯ, ಸೂರ್ಯನ ಒಳಗಿದ್ದು ಆಡಿಸೋದು ನೋಡಿಸೋದು ಭಗವಂತ, ಬೇಡಿಸೋದು ಭಗವಂತ, ನೀಡೋದು ಭಗವಂತ, ನೋಡೋದು ಭಗವಂತ, ಎಲ್ಲವೂ ದೇವರೇನೆ. ದೇವರ ಮಹಿಮೆಯನ್ನು ಹಿಂದಿನ ಪದ್ಯದಲ್ಲಿ ಏನು ಹೇಳಿದರು, ಲೋಕ ಸೃಷ್ಟಿ ಮಾಡ್ತಾನೆ ಎಲ್ಲ ಹೇಳಿಬಿಟ್ರು. ಈಗ ಹೇಳ್ತಾರೆ ಲೋಕ ಮಾಡಿರೋದು ಬೇಡ, ನಮಗೇನು ಮಾಡಿದ್ದಾನೆ ಅಂದರೆ ನಮಗೆಲ್ಲ ಅವನೇ ಮಾಡ್ತಾನೆ ಅಂತ ಹೇಳ್ತಾರೆ. ಪ್ರತಿ ಕ್ಷಣದಲ್ಲೂ ಕೂಡ ದೇವರಿಂದ ನಾವು ಉಪಕೃತರಾಗಿದ್ದೇವೆ. ಅದಕ್ಕೆ ಪ್ರತಿ ಕ್ಷಣದಲ್ಲೂ ದೇವರು ನೆನೆಯಬೇಕು ನಾವು. ಒಮ್ಮೊಮ್ಮೆ ಉಪಕಾರ ಮಾಡಿದರೆ ಒಮ್ಮೊಮ್ಮೆ ನೆನೆಯಬೇಕು, ಎಲ್ಲ ಉಪಕಾರ ಮಾಡಿದಾಗ ಎಲ್ಲ ಕಾಲಕ್ಕೂ ನೆನೆಯಬೇಕು. ಅದಕ್ಕೆ ದೇವರನ್ನು ಸ್ಮರಿಸ್ತಕ್ಕಂಥದ್ದು ನಮಗೆ ಬೇರೆ ಎಲ್ಲ ಕಂಪಲ್ಸರಿ ಅಂತ ಹೇಳ್ತಾರೆ. ನೀವು ಲೈಟ್ ಉಪಯೋಗಿಸಿದ ಮೇಲೆ ಲೈಟ್ ಬಿಲ್ ಕೊಡಲೇಬೇಕು, ಕೊಡಬಹುದು ಅಲ್ಲ ಕೊಡಲೇಬೇಕು. ಕಾರ್ಪೊರೇಷನ್ ವಾಟರ್ ಉಪಯೋಗಿಸಿದ ಮೇಲೆ ವಾಟರ್ ಬಿಲ್ ಕೊಡಲೇಬೇಕು, ರಿಕ್ವೆಸ್ಟ್ ಅಲ್ಲ ಆರ್ಡರ್ ಅದು ಕೊಡಬೇಕು. ಇವತ್ತು ಅದು ನಮಗೆ ಗೊತ್ತಿದೆ. ಆದರೆ ದೇವರು ಕೊಟ್ಟ ಕಣ್ಣು ಕೈಕಾರಿಕೆ ಉಪಯೋಗಿಸಿದ ಮೇಲೆ ದೇವ್ರ ಪೂಜೆ ಮಾಡಲೇಬೇಕು. ಭಾರಿ ಸಿಟ್ಟು ಬರುತ್ತೆ, ದೇವರು ಸಾವಾಸನ ಬೇಡ ಅಂದರೆ ಮೊದಲು ಏನು ಮಾಡಬೇಕು ಅಂತ, ಕಣ್ಣು ಕಳ್ಕೋಬೇಕು, ಕಿವಿ ಕಳ್ಕೋಬೇಕು, ತಲೆ ಕತ್ತರಿಸಿ ಹೋಗ್ಬೇಕು, ಅಲ್ಲಿ ಮುಗಿದು. ಅಂದರೆ ನಾವು ಬದುಕಿದ್ದೇವೆ ಅಂದರೆ ದೇವರು ಋಣಿಗಳಾಗಬೇಕು, ಇಲ್ಲವರು ಸತ್ತೋಗ್ಬೇಕಂತೆ, ಬೇರೆ ದಾರಿ ಇಲ್ಲ. ಇವತ್ತು ನೀವು ಬೀಳ್ಕೊಳ್ಳೋಕೆ ತಯಾರಿಲ್ಲ ಹೋದಲ್ಲೋ ಡಿಸ್ಕನೆಕ್ಟ್ ಮಾಡ್ತಾರೆ ಇಮಿಡಿಯೇಟ್ಲಿ, ವಾಟರ್ ಡಿಸ್ಕನೆಕ್ಟೆಡ್, ಲೈಟ್ ಡಿಸ್ಕನೆಕ್ಟೆಡ್. ಇವತ್ತು ದೇವ್ರ ಪೂಜೆ ಮಾಡೋದಿಲ್ಲ ಹೋದಲ್ಲ, ಲೈಫ್ ಡಿಸ್ಕನೆಕ್ಟ್ ಮಾಡ್ತಾನೆ ಪರಮಾತ್ಮ, ಗೊತ್ತಿರಬೇಕು. ಅಪಮೃತ್ಯು ಮೊದಲ ಜಾತಕ್ಕೆ ಬರುತ್ತೆ ಅಂದರೆ ದೇವರನ್ನು ಮರೆತಾಗ ಬರುತ್ತೆ ಅಂತ ಹೇಳ್ತಾರೆ. ಮನವೇ ಮಾಧವನ ಮರೆತುದರಿಂದ ದಣಿವಾಯಿತು ಹಿಂದೆ, ಕ್ಷಣವೊಂದಾದರೂ ಬಿಡದಿರು ಕೃಷ್ಣನ ಮುಂದೆ. ಹೀಗೆ ನಮ್ಮ ಪ್ರತಿ ಹಂತದಲ್ಲೂ ದೇವರು ಒಬ್ಬನಲ್ಲಿ ನಿಂದಾಡುವನು, ಬೇಡುವನೊಬ್ಬನಲ್ಲಿ ನೀಡುವನು, ಮತ್ತು ನೋಡುವನೊಬ್ಬನಲ್ಲಿ ಮಾತಾಡುವನು. ಬೆರಗಾಗಿ ಎಲ್ಲ ಕೆಲಸನ ಬಣಸ್ತಾನಂತೆ. ಒಬ್ಬನಲ್ಲಿ ಮಾತಾಡಿಸ್ತಾನೆ, ಬನ್ನಿ ಬನ್ನಿ ಅಂತ ಕರೀತಾನೆ, ಇನ್ನೊಂದು ಕಡೆಗೆ ಬಂದೆ ಬಂದೆ ಅಂತ ಹೇಳ್ತಾನೆ. ಏನು ಆಶ್ಚರ್ಯ, ಒಬ್ಬರಿದ್ರೆ ಆಡಕ್ಕೆ ಬರೋದಿಲ್ಲ, ಇವರಿರಲೇಬೇಕು ಆಡೋದಕ್ಕೋಸ್ಕರವಾಗಿ. ಆಡಿಸ್ತಾನೆ, ನೋಡಿಸ್ತಾನೆ, ಏನು ಅನುಗ್ರಹ ಅದಕ್ಕೆ ಹೇಳ್ತಾರೆ ಆಚಾರ್ಯರು. ನಮ್ಮ ಜೀವನದಲ್ಲಿ ಒಂದು ಹಂತ ವಿಮರ್ಶೆ ಮಾಡಿಕೊಳ್ಳಿ, ನಾವೊಬ್ಬರೇ ಇದ್ದಿದ್ರೆ ಏನು ಎಷ್ಟು ಸಂಕಟ ಆಗ್ತಿತ್ತು ಯೋಚನೆ ಮಾಡಿ. ನಮ್ಮನ್ನು ನೋಡೋ ಜನಗಳಿದ್ದಾರೆ, ಕೇಳೋ ಜನಗಳಿದ್ದಾರೆ, ಸುತ್ತಮುತ್ತ ಮಗ ಇದ್ದಾರೆ, ಮಾತು ಕೇಳ್ತಾನೆ ಎಷ್ಟು ಖುಷಿ ಗೊತ್ತಾ. ಮಗ ಮಾತು ಕೇಳೋದಿಲ್ಲ, ಭಗವಂತ ಒಳಗೆ ಕೂಡಿಸಿ ಮಾತು ಕೇಳಿಸ್ತಾನೆ. ಅದೇ ರೀತಿ ನಮಗೆ ಯಾರೋ ಏನೋ ತಂದುಕೊಡ್ತಾರೆ ಕುಡಿಯೋಕ್ಕೆ, ಬಾಯಾರಿಕೆಯಾಗಿರುತ್ತೆ, ಯಾರೋ ತಂದುಕೊಡಲಿಲ್ಲ, ದೇವರು ಒಳಗೆ ನಿಂತು ಕೊಡಿಸಿದೆ ಅಂತ ಅರ್ಥ. ನೀರಿನೊಳಗಿದ್ದು ತೃಪ್ತಿ ಕೊಡ್ತಾನೆ. ರಸೋಹಂ ಮಪ್ಸು ಕೌಂತೇಯ, ನೀರೊಳಗಿದ್ದು ತೃಪ್ತಿ ಕೊಡ್ತಾನೆ. ಒಬ್ರು ಯಾರೋ ಕೈಯಿಂದ ನೀರು ಕೊಡಿಸ್ತಾನೆ, ಪಾತ್ರೆಯಲ್ಲಿದ್ದು ಧರಿಸ್ತಾನೆ, ನಮ್ಮ ಕೈಯಿಂದ ಬಾಯೊಳಗೆ ಹಾಕಿಸ್ತಾನೆ, ಬಾಯಿಂದ ನುಂಗಿಸ್ತಾನೆ, ಬಟ್ಟೆಯಿಂದ ಜೀರ್ಣ ಮಾಡಿಸ್ತಾನೆ. ಇಷ್ಟು ಕೆಲಸ ಯಾರು ಮಾಡ್ತಾರೆ ಯೋಚನೆ ಮಾಡಿ. ಪ್ರತಿಯೊಂದು ಕೆಲಸನೂ ದೇವರು ಮಾಡಿಸ್ತಾನಲ್ಲ, ಇದರಲ್ಲಿ ದೇವರ ಪಾತ್ರ ಎಷ್ಟು ದೊಡ್ಡದು ಯೋಚನೆ ಮಾಡಿ. ನಮ್ಮ ಮಲಗಿದಾಗ ಮಲಸೋದು ಮತ್ತೆ ದೇವರೇ, ಇದು ನಿದ್ದೆ ಬರಲಿಕ್ಕಾಗೋದಿಲ್ಲ ಯಾರಿಗೂ ಕೂಡ, ಡಾಕ್ಟ್ರೇ ನಿದ್ದೆ ಬರೋದಿಲ್ಲ ಅಂತ ಹೇಳ್ತಾರೆ. ಅವ್ರೇನು ಮಾಡ್ತಾರೆ, ಇದನ್ನು ತಗೋ ಅದನ್ನು ತೊಗೊಂಡು ನೋಡಿ ಹೇಳು ನನಗೆ, ಯಾಕೆ ನಾನು ತೊಗೊಳಕ್ ಬರುತ್ತೆ ಆಮೇಲೆ ಅಂತೇಳಿ. ಪರೀಕ್ಷೆ ನೀನು ಬಂದರೆ ನನಗೂ ಬಂದಾಗಲಿಕ್ಕ, ಯಾಕೆ ನಾನು ಹೊಸ ವೀಡಿಯೋ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ನಿದ್ರೆ ಕೊಡೋ ಶಕ್ತಿ ಯಾರಿಗೂ ಇಲ್ಲ, ದೇವರು ಕೊಡಬೇಕಷ್ಟೆ. ಕಂದಯ್ಯನ ಕಣ್ಣಿಗೆ ನಿದ್ರೆ ಕೊಡೋದು ದಾಸರು ಬೇಡ್ತಾರಲ್ಲ, ಹಾಗೆ ದೇವರು ಕೊಡಬೇಕು. ಇಲ್ಲ ನಿದ್ರೆನೂ ಬರೋದಿಲ್ಲ ನಮಗೆ, ವಿದ್ಯೆ ಬರಲಕ್ಕೂ ದೇವರು, ನಿದ್ರೆ ಬರಲಕ್ಕೂ ದೇವರು ಬೇಕು. ನಿದ್ರೆ ಬರಬೇಕಾದ ಪ್ರಾಜ್ಞರಾದ ಭಗವಂತನ ಆಲಿಂಗನದ ಹೊರತು ನಿದ್ರೆಗೆ ಬೇರೊಂದು ದಾರಿ ಇಲ್ಲ. ಅದೇ ರೀತಿ ಭಗವಂತ ಬ್ರಹ್ಮಾದಿ ದೇವರಿಗೂ ಸೃಷ್ಟಿ, ವಾಯುದೇವರಲ್ಲಿದ್ದು ಪ್ರಾಣ ಧಾರಣೆ ಮಾಡಿಸ್ತಾನೆ, ಪ್ರಾಣಸ್ಯ ಪ್ರಾಣ. ಚಂದ್ರನಲ್ಲಿ ಇದ್ದು ಸಸ್ಯಗಳನ್ನು ಬೆಳೆಸ್ತಾನೆ ಅಂತ ನಮಗೆ, ಚಂದ್ರನ ಬೆಳೆದಂಗಳ ಉಪಯೋಗ ನಮಗೆ ಗೊತ್ತಿಲ್ಲ, ಬರೀ ಬೆಳೆದಂಗಳು ಅನ್ಕೊಂಡ್ಬಿಡ್ತೇವೆ ಅಷ್ಟೇನೆ. ಸಸ್ಯ ವೃದ್ಧಿಗೆ ಬೆಳೆದಂಗೆ ಚಂದ್ರನ ಬೆಳಕೋಬೇಕು. ಅದಕ್ಕೇನೆ ಸೋಮೋಭೂತ್ವ ರಸಾತ್ಮಕ ಪುಷ್ಟಾಮಿ ಚೌಷಧಿ ಸರ್ವಾಹ ಸೋಮೋಭೂತ್ವ ರಸಾತ್ಮಕ. ಔಷಧಿಗಳ ಬೆಳವಣಿಗೆ ಚಂದ್ರ ಬೇಕು. ಸೂರ್ಯ ಬರೀ ಬೆಳಕಲ್ಲ, ಸೂರ್ಯನಿಂದ ಬಿಸಿಲಲ್ಲ, ಮತ್ತು ಮಳೆ ಬರೋದು ಸೂರ್ಯನಿಂದ. ಆದಿತ್ಯ ಜಾಯತೆ ವೃಷ್ಟಿ, ಇದೆಲ್ಲ ಯೋಚನೆ ಮಾಡಿದರೆ ಎಷ್ಟು ದೇವತೆಗಳಲ್ಲಿ ಎಷ್ಟು ಕೆಲಸ ಮಾಡಿಸ್ತಾನೆ ಪರಮಾತ್ಮ. ನಮ್ಮ ಮೈ ಕೈಯಲ್ಲಿದ್ದು ಎಷ್ಟು ಕೆಲಸ ಮಾಡಿಸ್ತಾನೆ, ಕೈಗೊಂದು ಕೆಲಸ ಇದೆ, ಕಾಲಿಗೊಂದು ಕೆಲಸ ಇದೆ. ಕೈಯಲ್ಲಿದ್ದು ಕರ್ಮ ಮಾಡಿಸೋನು ಭಗವಂತ, ಕಾಲಲ್ಲಿದ್ದು ಓಡಾಡಿಸೋನು ಭಗವಂತ. ಇದೆಲ್ಲ ಯೋಚನೆ ಮಾಡಿದರೆ ದಾಸರ ಪದ್ಯ, ಒಬ್ಬನಲ್ಲಿ ನಿಂದಾಡುವರು ಮತ್ತೊಬ್ಬನಲ್ಲಿ ನೋಡುವರು, ಬೇಡುವನೊಬ್ಬನಲ್ಲಿ ನೋಡುವನು ಮತ್ತೊಬ್ಬನಲ್ಲಿ ನೀಡುವನು ಮಾತಾಡುವನು ಬೆರಗಾಗಿ. ಎಲ್ಲವೂ ದೇವರ ವೈಭವ ಇದೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ದೇವರ ಮಹಿಮೆ ತಿಳಿಯ. ಇನ್ನೊಂದು ರೀತಿಯೂ ಆಚಾರ್ಯ ಹೇಳ್ತಾರೆ ಈ ಮಾತಿಗೆ, ಇನ್ನೊಂದು ಅರ್ಥವನ್ನು ನಿರ್ಣಯದಲ್ಲಿ ಗೊತ್ತಾಗತ್ತೆ. ಒಬ್ಬನಲ್ಲಿ ನಿಂದ ಆಡುವನು, ಒಂದು ರೂಪದಿಂದ ಪರಮಾತ್ಮ ಆಡ್ತಾನೆ, ಮತ್ತೊಂದು ರೂಪದಿಂದ ನೋಡ್ತಾನೆ, ಇನ್ನೊಂದು ರೂಪದಿಂದ ಬೇಡುವನು ವಾಮನಾಗಿ ಬೇಡ್ತಾನೆ, ವಾಮನಾಗಿ ಬೇಡ್ತಾನೆ, ಅದೇ ತ್ರಿವಿಕ್ರಮನಾಗಿ ನೀಡ್ತಾನೆ, ಇಂದ್ರದೇವರಿಗೆ ರಾಜ್ಯವನ್ನು ಕೊಡ್ತಾನೆ, ವಾಮದ ರೂಪದಲ್ಲಿ ಬೇಡ್ತಾನೆ, ಇನ್ನೊಂದು ರೂಪದಲ್ಲಿ ಆಡ್ತಾನೆ, ಮತ್ಸನಾಗಿ ಪ್ರಯೋತಕರಲ್ಲಿ ವಿಹಾರ ಮಾಡ್ತಾನೆ ಪರಮಾತ್ಮ. ಪ್ರಚಲಿತ ಲಯ ಜಲ ವಿಹರಣ ಶಾಶ್ವತ ಸುಖಮಯ ಮೀನ ಹೇ ಭವ ಮಮ ಶರಣ. ನಾವು ಯಾವುದೋ ನೀರಲ್ಲಿ ತೊಟ್ಟಿಯಲ್ಲಾರದಲ್ಲ, ಪ್ರಚಲಿತ ಲಯ ಜಲ ವಿಹರಣ ಶಾಶ್ವತ, ಪ್ರಯೋದಕದೊಳಗೆ ಪರಮಾತ್ಮ ವಿಹಾರ ಮಾಡ್ತಾನಂತ ಮತ್ಸ್ಯ ರೂಪಿಯಾಗಿ. ಅರ್ಥ ಮಾಡಿಕೊಂಡ್ರೆ ಒಂದೊಂದು ರೂಪದಲ್ಲಿ ಒಂದೊಂದು ವಿಹಾರಾದಿಗಳನ್ನು ಮಾಡ್ತಾನೆ. ಇದೆಲ್ಲ ಇನ್ನು ಕೃಷ್ಣ ಸಂಧಾನತ್ವ ಒಂದು ನೆಪದಿಂದ ಹಸ್ತಿನಾಪುರಕ್ಕೆ ಹೊರಡುತ್ತಾನೆ. ಎಲ್ಲ ಜನಗಳು ಹೊರಟರಂತೆ, ಕೃಷ್ಣ ಹೊರಟಿದ್ದಾರೆ ನಾವು ಹೋಗಬೇಕು, ಋಷಿಗಳು ಮುನಿಗಳು ಎಲ್ಲ ಹೊರಡುತ್ತಾರೆ. ದುರ್ಯೋಧನ ಸಭೆಯಲ್ಲಿ ಕೃಷ್ಣ ಮಾತಾಡ್ತಾನಂತೆ ನಾವು ಕೇಳಬೇಕು, ಬ್ರಹ್ಮಾದಿ ದೇವತೆಗಳು ಬರ್ತಾರೆ ಕೃಷ್ಣ ಮಾತಾಡ್ತಾನಂತೆ ಕೇಳಬೇಕು. ಎಲ್ಲರೂ ಹೋಗ್ತಾರೆ. ಆಗ ವೇದವ್ಯಾಸದೇವರು ಹೊರಟರಂತೆ, ಪರಶುರಾಮದೇವರು ಹೊರಟರಂತೆ. ಆಚಾರ್ಯ ಬರೀತಾರೆ ಯಾತಕ್ಕೆ ಹೊರಟರು ಅಂದರೆ, ಕೃಷ್ಣ ಮಾತಾಡ್ತಾನೆ ಎಲ್ಲರೂ ಕೇಳ್ತಾರೆ, ಅದು ಪೂರ್ತಿ ಅರ್ಥ ಮಾಡ್ಕೊಳ್ಳೋ ಯಾರು ಬೇಕಲ್ಲ, ಅದಕ್ಕೆ ತಾನೇ ಕೇಳಬೇಕು ಅಂದಂತೆ ಪರಮಾತ್ಮ. ಅವ್ರ ಮಾತು ಪೂರ್ತಿ ಯಾರಿಗೆ ಅರ್ಥ ಆಗಬೇಕು, ತನಗೇ ಅರ್ಥ ಆಗಬೇಕು. ಇದು ಅರ್ಥ ಮಾಡಿಕೊಂಡ್ರೆ ಕೃಷ್ಣ ರೂಪದಿಂದ ಮಾತಾಡಿ ವೇದವ್ಯಾಸ ರೂಪದಿಂದ ಪರಿಸರ ಕೇಳಲಿಕ್ಕೆ ಅಂತ ಪರಮಾತ್ಮ ಹೋದ. ಕೋಹಿತಂ ವೇದಿತುಂ ಶಕ್ತಃ ನಾರಾಯಣ ಮನಾಮಯಂ ಋತೇ ಸತ್ಯವತಿ ಸೂರೋಹೋ ಕೃಷ್ಣಾದ್ವಾ ದೇವಕಿ ಸುತ. ಮಹಾಭಾರತದ್ದೇ ಮಾತುಗಳವೆಲ್ಲ ಕೂಡ ಆಚಾರ್ಯ ಕೋಟ್ ಮಾಡ್ತಾರೆ. ತದುಕ್ತೇಹಿ ಗುಣಾನ್ ವೇತ್ತುಂ, ಪರಮಾತ್ಮನ ಮಾತುಗಳ ಸೊಬಗನ ಅರ್ಥ ಮಾಡ್ಕೋಬೇಕಾದ್ರೆ ಪರಮಾತ್ಮನಿಗೆ ಸಾಧ್ಯಕ್ಯ. ಅರ್ಜುನ ಹೇಳ್ತಾನೆ ಸ್ವಯಮೇವ ಆತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ. ಪುರುಷೋತ್ತಮ ಪುರುಷೋತ್ತಮ ಅಧಿಕ ಮಾಸದ ದೇವರು ಪುರುಷೋತ್ತಮ ಪುರುಷೋತ್ತಮ, ನಿನ್ನನ್ನು ನೀನೇ ಬಲ್ಲಿ ಪೂರ್ತಿ ಅರ್ಥ ಯಾರಿಗೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೆ ನೋಡುವನು ಬೆರಗಾಗಿ ಕೃಷ್ಣ ಎಷ್ಟು ಚೆನ್ನಾಗಿ ಮಾತಾಡಿದ್ರು ವೇದವ್ಯಾಸ ಅಪ್ರಿಷಿಯೇಟ್ ಮಾಡ್ತಾರೆ. ತಾನೇ ನಾವು ಒಂದು ಕಡೆ ಹಾಕಿ ಕೆಲಸ ಮಾಡ್ತೇವೆ, ಕರಡಿ ಮುಂದೆ ನಿಂತ್ಕೊಂಡ್ಬಿಟ್ಟು ಅಪ್ರಿಷಿಯೇಟ್ ಮಾಡ್ಕೋತಾನಲ್ಲ, ಕಣ್ಣಿ ತನ್ನನ್ನೇ ನೋಡ್ಕೊಂಡು ಆನಂದ ಪಡ್ತಿರ್ತಾರೆ ಕಣ್ಣಿ ಮುಂದೆ ನಿಂತ್ಕೊಂಡ್ಬಿಟ್ಟು. ದೇವರು ತನಗೆ ತಾನೇ ಕನ್ನಡಿ, ಎಲ್ಲ ರೂಪಗಳ ಮಧ್ಯೆ ನೋಡುವನು ಬೆರಗಾಗಿ. ಇದನ್ನು ಭಾರಿ ಚೆನ್ನಾಗಿ ನೋಡಬೇಕಾದ್ರೆ ಸಂಗ್ರಹ ರಾಮಾಯಣದಲ್ಲಿ ನೋಡಬೇಕು. ಸಂಗ್ರಹ ನಾರಾಯಣ ಪಂಡಿತಾಚಾರ್ಯರು ಒಂದು ದೃಶ್ಯವನ್ನು ಕಲ್ಪನೆ ಕೊಡ್ತಾರೆ. ರಾಮದೇವರ ಮೇಲೆ ರಾವಣ ಎಲ್ಲ ರೀತಿಯಲ್ಲೂ ಸೋತ. ಅವ್ರು ಕುಂಭಕರ್ಣ ಹೋದ, ತಾನು ಇಂದ್ರಜಿತ್ ಹೋದ, ರಾವಣ ಕಳಿಸ್ತಾ ಆದ್ರೆ ಹೋದ್ರು ಅಂತಾನೆ ಅರ್ಥ, ವಾಪಸ್ ಯಾರು ಬರೋದೇ ಇಲ್ಲ. ಅವನ ಕೈಯೇ ಅಂತದ್ದು ಕಳಿಸಿದ್ರೆ ವಾಪಸ್ ಬರಲಾರದ ಕೈ ಒಂದು ಹೋಗ್ಬಿಟ್ರೆ ಎಲ್ಲರೂ ಕೂಡ. ಕೊನೆಗೆ ರಾವಣನೇ ಯುದ್ಧಕ್ಕೆ ಬಂದ, ಅವನಿಗೂ ಸಾಕಷ್ಟು ಪೆಟ್ಟು ಬಿತ್ತು. ಕೊನೆಗೆ ಮೂಲಬಲ ರಿಲೀಸ್ ಮಾಡಿದ, ಮೂಲಬಲವನ್ನು. ಮೂಲಬಲ ಅಂತ ಹೇಳಿದಾಗ ಎಷ್ಟಿತ್ತು ಗೊತ್ತಾ, ಅದು ತಲೆ ಕೆಟ್ಟೋಗೋದು ಕೇಳಿಬಿಟ್ರೆ. ಹೇಳ್ತಾರೆ 36,000 ಮಹುಗ ಅಕ್ಷೋಹಿಣಿ ಇತ್ತಂತೆ, 36,000 ಮಹುಗ ಅಕ್ಷೋಹಿಣಿ. ಪಾಂಡವ ಕೌರವರ ಒಟ್ಟು ಸೈನ್ಯ 18 ಅಕ್ಷೋಹಿಣಿ ಅಷ್ಟೇ. ಇದು 36,000 ಅಂದ್ರೂ ನಮಗೆ ಭಾರಿ ದೊಡ್ಡದಾಗ್ತಿತ್ತು. 36,000 ಅಲ್ಲ, 36,000 ಮಹುಗ. ಮಹುಗ ಶಬ್ದಕ್ಕೆ ತುಂಬ ಅರ್ಥ ಉಂಟು. ಸುಮ್ಮನೆ ರಫ್ಲಿ ಒಂದು ಹೇಳಿರ್ತೇನೆ, ಒಂದು ಮಹುಗ ಅಂದರೆ 10^56. ಮ್ಯಾಥಮೆಟಿಕ್ಸ್ ಗೊತ್ತಿದ್ರೆ ಅರ್ಥ ಆಗ್ತದೆ. 10^56, ಒಂದ್ರ ಮುಂದೆ 56 ಸೊನ್ನೆ ಹಾಕ್ಬೇಕು ಒಂದು ಮಹುಗ ಅಂದರೆ. ಅಂಥದ್ದು 36,000 ಮಹುಗ ಇತ್ತದು, ರಾವಣನ ಮೂಲಬಲ ಅಂತ ಅದಕ್ಕೆ ಹೆಸರು. ಆ ಸೈನ್ಯ ಬಂದಂತೆ ಕಪಿಗಳಿಗೆಲ್ಲ ಭಾರಿ ಗಾಬರಿ ಆಗೋಯ್ತು. ಹನುಮಂತೇವರನ್ನು ಬಿಟ್ಟರೆ ಎಲ್ರಿಗೂ ಭಾರಿ ಗಾಬರಿ ಆಗೋಯ್ತು. ಏನು ಗತಿ ಮುಂದೆ ಅಂಥೇಳಿ ಕೆಲವರೆಲ್ಲ ಸೇತುವೆ ದಾಟಿ ಓಡೋಗ್ಬಿಟ್ರಂತ, ವಾಪಸ್ ಸೇತುವೆ ದಾಟಿ ಬಂದಿದ್ರಲ್ಲ ದಾಟಿ ಓಡೋಗ್ಬಿಟ್ರದ್ದು. ಅಷ್ಟು ಭಯ ಆಯಿತು. ಆ ಸಮುದ್ರ ಎಷ್ಟೋ ವಾಸಿ ಅಂದ್ಕೊಂಡ್ರಂತೆ, ಈ ಸಮುದ್ರದ ಮುಂದೆ ಆ ಸಮುದ್ರ ಎಷ್ಟೋ ವಾಸಿ ದಾಟಿಬಿಟ್ಟಿವೆ. ಈ ಸಮುದ್ರ ನೋಡ್ಲಕ್ಕೆ ಪ್ರಭಂಗಮಃ ದ್ರಷ್ಟುಮಪಿ, ನೋಡ್ಲಕ್ಕೂ ಆಗಲಿಲ್ಲಂತ ಅವ್ರ ಕೈ ಕಣ್ಣು ಮುಚ್ಕೊಂಡ್ಬಿಟ್ರಂತೆ ಕೆಲವರೆಲ್ಲ. ಆಗ ರಾಮದೇವರು ಶುರು ಮಾಡ್ತಾರೆ. ಅಲ್ಲಿ ಹೇಳ್ತಾರೆ ಏನು ರಾಮದೇವರ ವೈಭವ. ರಾಮದೇವರು ಏನು ಮಾಡಿದ್ರು ಗೊತ್ತಾಗ, ಒಂದು ಬಾಣ ಬಿಟ್ಟರೆ ಎಲ್ಲರೂ ಸತ್ತೋಗ್ತಿದ್ರು ಬಿಡಿ ಅಂದ್ಕೊಂಡ್ರೆ ಎಲ್ಲರೂ ಸಾಯ್ತಿದ್ರು, ಅದನ್ನು ಮಾಡಲಿಲ್ಲ. ಎಷ್ಟು ಸೈನ್ಯ ಇತ್ತಲ್ಲ ರಾವಣರದು, ಅಷ್ಟು ರೂಪ ತಗೊಂಡ್ರಂತೆ ರಾಮದೇವರು. ಎಷ್ಟು ತಗೊಂಡ್ರು, ಸಿಂಪ್ಲೆಸ್ಟ್ ಪಾಜಿ ಬಂದರೆ 36,000 ಬಹುಗ ಅಕ್ಷೋಹಿಣಿ ರೂಪ ರಾಮದೇವರು ತಗೊಳ್ತಾರೆ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಲು ಅಲ್ಲೇ ಶ್ರೀರಾಮ. ಅಷ್ಟು ರೂಪ ರಾಮದೇವರು ತಗೊಂಡ್ರಂತೆ. ಅದು ರಾಮಾಯಣದ ವಾಲ್ಮೀಕಿಯೇ ಬರೀತಾರೆ ಈ ಮಾತು. ಕೆಲವರು ಪ್ರಶ್ನೆ ಉತ್ತರ ಸಿಗುತ್ತೆ. ಕೃಷ್ಣ ನಾರಾಯಣ ವಿಶ್ವರೂಪ ತೋರಿಸಿದ, ರಾಮ ನಾರಾಯಣ ಅಂತ ಹೇಳೋದಕ್ಕೆ ಏನು ಆಧಾರ ಅಂದರೆ ಇದು ಆಧಾರ. ಇಷ್ಟು ರೂಪ ಯಾರು ತೋರಿಸ್ತಾರೆ ಜಗತ್ತಿನೊಳಗೆ? ಎಲ್ಲಿ ನೋಡಿದ್ರು ರಾಮ 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 ಹೊಡೆದಾಕಿಬಿಟ್ಟು. ಆಗ ನಾರಾಯಣ ಪಂಡಿತ ಆಚಾರ್ಯ ಬರೀತಾರೆ, ಭಾರಿ ಚೆನ್ನಾಗಿ ಬರೀತಾರೆ. ಒಂದು ರಾಮನ ಬಾಣ ಹೊಡಿತಾ ಇದ್ದಾನಂತೆ, ಇನ್ನೊಂದು ರಾಮನ ಚಪ್ಪಾಳೆ ಹಾಕ್ತಿದ್ದಾರಂತೆ, ರಾಮ ಬಲೆ ಬಲೆ ತಾನೆ ಚಪ್ಪಾಳೆ ಬರ್ತಿದ್ದಾನೆ ಪರಮಾತ್ಮ. ಇನ್ನೊಂದು ಬಾಣದಿಂದ ಜೋರ ಕೂಗ್ತಾನಂತೆ ಬಲೆ ಬಲೆ ತನ್ನ ಬಗ್ಗೆನೆ. ಅಲ್ಲಿ ಯಾರು ನೋಡೋರು ಇದ್ದಾರೆ? ಹನುಮಂತರು ಬಿಟ್ಟು ಯಾರು ನೋಡೋ ಸ್ಥಿತಿಯಲ್ಲೇ ಯಾರು ಕೂಡ ಇಲ್ಲ. ತನ್ನ ಪರಮಾತ್ಮ ತಾನೇ ನೋಡ್ಕೋತಾ ಇದ್ದಾರೆ. ತನ್ನ ಮದುವೆ ಬಿಡಿಯ ತಾನೇ ನೋಡ್ಕೋತಾರಲ್ಲ ಆ ಟೈಮ್ ಮದುವೆ ಬಿಡಿಯೋ ಕೆಲವು ಡೈವರ್ಸ್ ಆಗಿರ್ತೀಯ ನೋಡ್ಕೋತಾನೆ. ಪಾಪ ನಡ್ಕೊ ಒಳಾಡ್ತಿರ್ತಾನೆ ನೆನೆಸ್ಕೊಂಡು ಅಷ್ಟೇ, ಇನ್ನೇನಿರೋದಿಲ್ಲ. ಅದು ಸರಿಯಾಗಿದ್ದವ್ರಿಗೆ ಏನು ವೈಭವ ಇರುತ್ತೆ ಲೆಕ್ಕ ಹಾಕಿ. ತನ್ನದನ್ನೇ ತಾನು ನೋಡಿಕೊಂಡು ರಾಮದೇವರು ಮಾಡ್ತಾ ಕೂಗ್ತಾನಂತೆ, ಮಾತಾಡ್ತಾನಂತೆ, ಚಪ್ಪಾಳೆ ಹಾಕ್ತಾನಂತೆ, ಏನೋ ಮಾಡ್ತಿದ್ದಾನಂತೆ. ಅವಾಗ ಅರ್ಥ ಆಗುತ್ತೆ, ನೋಡುವನು ಬೆರಗಾಗಿ. ತನ್ನದೇ ಕೆಲಸವನ್ನು ಬೆರಗಾಗಿ ನೋಡೋದಕ್ಕೆ ಯಾತಕ್ಕೆ, ಇನ್ನೊಬ್ಬರಿಗೆ ಯಾವ ಶಕ್ತಿನೇ ಇಲ್ಲ. ಅದನ್ನು ಪರಮಾತ್ಮ ಸ್ವ ಹೇಳಿ ಸರ್ವಗ ಸದಾನಂದೈಕ ದೇಹರು ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕ್ತರನ್ನು ಪರೇವ. ಇಷ್ಟು ಮಾಡ್ತಾನೆ. ಅಬ್ಬರದ ದೈವನಿವ ಮತ್ತೊಬ್ಬರನ್ನು ಲೆಕ್ಕಿಸನು, ಲೋಕದೊಡೊಬ್ಬನೇ ತಾ ಬಾಧ್ಯ ಬಾಧಕ ನಾಹ ನಿರ್ಭೀತ. ಇಷ್ಟೆಲ್ಲ ಮಾಡ್ತಾನಲ್ಲ, ಇವ್ರು ಯಾರು ಹೇಳೋರು ಕೇಳೋರು ಇಲ್ವೆ ಅಂತ ಕೇಳಿದರೆ ಯಾರೂ ಇಲ್ಲ. ಅಬ್ಬರದ ದೈವನಿವ, ಹರಿ ಸರ್ವೋತ್ತಮ ಇವನು. ಆದ್ದರಿಂದ ಮತ್ತೊಬ್ಬರನ್ನು ಲೆಕ್ಕಿಸನು, ಯಾರನ್ನು ಕೇರೆ ಮಾಡೋದಿಲ್ಲ ಪರಮಾತ್ಮ. ಇದು ಅರ್ಥ ಮಾಡಿಕೊಂಡ್ರೆ ಯಾರನ್ನೂ ಕೇರ್ ಮಾಡೋದಿಲ್ಲ ಪರಮಾತ್ಮ. ಸರ್ವತಂತ್ರ ಸ್ವತಂತ್ರ, ಪ್ರತಿಯೊಬ್ಬರು ತಮ್ಮ ಸುಪೀರಿಯರ್ ಕೇರ್ ಮಾಡ್ತಾರೆ. ಪರಮಾತ್ಮನ ಯಾರು ಸುಪೀರಿಯರೇ ಇಲ್ಲ, ಅದರಿಂದಾಗೇನೆ ಯಾರಿಗೂ ಪರಮಾತ್ಮ ಕೇರ್ ಮಾಡೋದಿಲ್ಲ. ಇದು ಸ್ವಾರಸ್ಯ ತಿಳ್ಕೊಂಡ್ರೆ ಒಂದು ಪ್ರಶ್ನೆ ಬರುತ್ತೆ. ರಾಮಾಯಣದಲ್ಲೇನೆ ವಿಭೀಷಣ ಬಂದಿದ್ದಾನೆ, ಅವನ ಸ್ವೀಕಾರ ಮಾಡಬೇಕು ಬಿಡಬೇಕು. ರಾಮದೇವರು ಸುಮ್ಮನೆ ಭಕ್ತರನ್ನು ಕೇಳ್ತಾರೆ, ಎಲ್ಲರೂ ಕೂಡ ಸ್ವೀಕಾರ ಮಾಡಬಾರದು ಅಂತ ಹೇಳ್ತಾರೆ ಹನುಮಂತ ದೇವರನ್ನು ಬಿಟ್ಟರೆ. ಆಗ ರಾಮದೇವರು ಹನುಮಂತನ ಮಾತನ್ನು ಕೇಳಿ ಹೇಳ್ತೇನೆ, ಅದೆಲ್ಲ ಸರಿನೇ. ಒಂದು ಪ್ರಶ್ನೆ ಹಾಕ್ತಾರೆ ಸುಗ್ರೀವಾದಿಗಳು, ರಾಮ ಯುದ್ಧದ ಸಮಯ ಬಂದ ವಿಭೀಷಣ ರಾವಣನ ಸಾಕ್ಷಾತ್ ತಮ್ಮ, ಇದು ಯುದ್ಧದ ಸಮಯ, ಅಕಸ್ಮಾತ್ ಅವನ ಶರಣಾಗತಿ ನೆಪದಲ್ಲಿ ಬಂದು ಮೋಸ ಮಾಡಿದ್ರೆ ಏನು ಮಾಡಬೇಕಾಗ? ಇದು ಅವ್ರು ಕೇಳ್ತಾರೆ. ಒಳ್ಳೆ ಪಾಯಿಂಟ್ ಅದು, ಒಳ್ಳೆ ಟೈಮ್ ಕೈ ಕೊಟ್ಬಿಟ್ರೆ ಏನು ಮಾಡಬೇಕು ಅವನನ್ನು, ಎಷ್ಟು ಕಷ್ಟ ಆಗೋದಿಲ್ಲ ಅಂತ ಕೇಳ್ತಾರೆ. ರಾಮದೇವರು ಹೇಳ್ತಾರೆ, ವಿಭೀಷಣ ಎಲ್ಲ ಒಳ್ಳೆ ಕೆಲಸ ಮಾಡ್ತೀರಿ, ಸುಗ್ರೀವ ಎಲ್ಲ ಕೂಡ ಒಳ್ಳೆ ಮಾಡ್ತಿದ್ದೀರಿ. ವಿಭೀಷಣ ಅಕಸ್ಮಾತ್ ಮೋಸ ಮಾಡಿದರೆ ಏನು ಅಂತ ಪ್ರಶ್ನೆ ಇದೆ ತಾನೇ, ಅದಕ್ಕೆ ಉತ್ತರ ಕೊಡ್ತೇನೆ ಅಂತ ಹೇಳ್ತಾರೆ ರಾಮದೇವರು. ವಾಲ್ಮೀಕಿಯ ಮಾತಲ್ಲೇ ಬರುತ್ತೆ, ಆಚಾರ್ಯ ಸಂಗ್ರಹ ಮಾಡ್ತಾರೆ. ಎಷ್ಟೋ ದಿನಕ್ಕಿಂತ ಸಮಸ್ಯೆ ಬಂದ್ಬಿಡುತ್ತೆ, ಆದರೆ ರಾಮದೇವರು ಹೇಳ್ತಾರೆ ಇವನು ಅಕಸ್ಮಾತ್ ಕೈ ಕೊಡ್ತಾನ, ಡೋಂಟ್ ವರಿ. ಇವನಿಂದ ಏನು ನಷ್ಟ ಆಗುತ್ತೆ ನನಗೆ ಅಂತ ರಾಮದೇವರು ಕೇಳ್ತಾರೆ. ಏನು ರಾವಣ ಬಂದುಬಿಡ್ತಾನೆ, ಏನು ಬಂದುಬಿಡುತ್ತೆ, ಏನಾಗುತ್ತೆ ನನಗೆ, ನನ್ನ ಶಕ್ತಿ ಎಷ್ಟು ಗೊತ್ತಾ? ಬ್ರಹ್ಮಾದಯ ಸುರಗಣಾಹ ಸಹ ದೈತ್ಯ ಮತ್ಯಾಹ ಸರ್ವೇ ಸಮೇತ್ಯ ಮಮ ಅಂಗುಲಿ ಚಾಲನೇಪಿ ನೇಶಾಹ. ಬ್ರಹ್ಮರುದ್ರಾದಿ ದೇವತೆಗಳೆಲ್ಲ ಬಂದರೂ ನನ್ನ ಬೆರಳು ಅಲಗಾಡಿಸೋ ಶಕ್ತಿ ಇಲ್ಲ. ಇವನೆಲ್ಲ ಏನು ಮಾಡ್ತಾನೆ ಅಂತ ಹೇಳಿದ ರಾಮದೇವ. ಮತ್ತೊಬ್ಬರನ್ನು ಲೆಕ್ಕಿಸನು, ಲೋಕದೊಳೊಬ್ಬನೇ ತಾ ಬಾಧ್ಯ ಬಾಧಕ ನಾಹ ನಿರ್ಭೀತ. ಯಾರೇನು ಮಾಡ್ತಾರೆ ನನ್ನನ್ನು ಈಗ? ರಾಮದೇವರಿಗೆ ಮಾತು ಕೇಳಿದಾಗ ಆತ ಯಾರು ಅಂತ ಗೊತ್ತಾಗುತ್ತೆ. ಬ್ರಹ್ಮಾದಯ ಸುರಗಣಾಹ ಸಹ ದೈತ್ಯಮರ್ತ್ಯಾಹ, ಅಲ್ಲೇನು ಬರೀ ಸಾತ್ವಿಕರಾಗಿದ್ದರು, ಎಲ್ಲ ಅಸುರರು ಸುರರು ಎಲ್ಲ ಒಟ್ಟಾಗಿ ಬಂದರೂ ಕೂಡ ಏನೇನು ಮಾಡೋಕ್ಕಾಗೋದಿಲ್ಲ, ನನ್ನ ಮುಂದೆ ಯಾರಿದ್ದಾರೆ ರಾಮದೇವರು ಕೇಳೋ ಮಾತಿ. ಅದನ್ನು ದಾಸರು ಹೇಳ್ತಾರೆ, ಮತ್ತೊಬ್ಬರನ್ನು ಕೇರೆ ಮಾಡೋದಿಲ್ಲ ಪರಮಾತ್ಮ. ಲೋಕದೊಳೊಬ್ಬನೇ ತಾ ಬಾಧ್ಯ ಬಾಧಕ ನಾಹ ನಿರ್ಭೀತ. ಪರಮಾತ್ಮ ಬಾಧ್ಯ ಬಾಧಕ, ಬಾಧ್ಯ ಬಾಧಕ, ಬಾಧಿಸುವವನು ಬಾಧಕ, ಬಾಧಿಸಲ್ಪಡುವವನು ಬಾಧ್ಯ. ಪರಮಾತ್ಮನಿಗೆ ಬಾಧ್ಯರ್ಯಾರು ಬಾಧಕರು ಅಂದರೆ ತಾನೇ ಬಾಧ್ಯ ತಾನೇ ಬಾಧಕ ಅಂದರೆ ಸ್ವತಂತ್ರ ಅಂತ ಅರ್ಥ. ನಾನೇ ಬಾಧ್ಯ ನಾನೇ ಬಾಧಕ ಅಂದರೆ ಸ್ವತಂತ್ರ, ಇನ್ಯಾರು ಬಾಧ ಮಾಡೋರಿಲ್ಲ. ನಾನು ಏಕದ್ಮಾಡಿ ನೀನಾರ ಏಕ ಕೇಳೋದಕ್ಕೆ ಅಂತಾರಲ್ಲ, ಇದಕ್ಕೆ ಸ್ವತಂತ್ರ ಅಂದರೆ ಇದ. ಸ್ವತಂತ್ರ ಅಂದರೆ ಸ್ವರೂಪ ಪ್ರಮಿತಿ ಪ್ರವೃತ್ತಿ ರೂಪ ಸತ್ತ ತ್ರೈವಿಧ್ಯೆ ಪರಾನಪೇಕ್ಷಂ. ಟೀಕಾರಾಯರು ತತ್ವಸಂಖ್ಯಾನ ಟೀಕಾದಲ್ಲಿ ಸ್ವತಂತ್ರ ಶಬ್ದಕ್ಕೆ ಅರ್ಥವನ್ನು ಹೇಳ್ತಾರೆ. ನಮ್ಮ ಪ್ರಕಾರ ಸ್ವತಂತ್ರ, ಇಂಡಿಯಾ ಸ್ವತಂತ್ರ. ಎಷ್ಟು ಸ್ವತಂತ್ರ ಗೊತ್ತಾ, ಇದನ್ನು ಇಂಡಿಪೆಂಡೆಂಟ್ ಕಂಟ್ರಿ. ಇಂಡಿಯಾ ಇದನ್ನು ಇಂಡಿಪೆಂಡೆಂಟ್ ಕಂಟ್ರಿ, ಡಿಪೆಂಡೆಂಟ್ ಆನ್ ಸೋ ಮೆನಿ ಥಿಂಗ್ಸ್ ಆನ್ ಅದರ್ ಕಂಟ್ರೀಸ್. ಇದು ಇಂಡಿಪೆಂಡೆಂಟ್ ಕಂಟ್ರಿ ಅಂದರೆ ಕರೆಯೋದಿಷ್ಟೇ. ಆದರೆ ದೇವರು ಈ ರೀತಿ ಅಲ್ಲ, ಡೈವರ್ಸ್ ಮಾಡ್ಕೊಂಡ್ಬಿಡ್ತಾರೆ, ಇಂಡಿಪೆಂಡೆಂಟ್ ಆಗಿಬಿಟ್ಟಿದೆ. ಇದು ಗ್ರಹಚಾರ ಡೈವರ್ಸ್ ಮಾಡ್ಕೊಂಡ್ಬಿಡ್ತಾರೆ. ನಾನು ನಾನು ಇಂಡಿಪೆಂಡೆಂಟ್, ಇಬ್ಬರು ಇಂಡಿಪೆಂಡೆಂಟು. ಏನು ಮೂರ್ಖತನ, ಇಬ್ಬರು ಪರಮ ಮೂರ್ಖರು ಅಂತ ಅರ್ಥ ಹೊರತು ಗ್ರೇಟ್ ಅಲ್ಲ. ನಿಜವಾದ ಇಂಡಿಪೆಂಡೆನ್ಸ್ ಏನು ಗೊತ್ತಾ, ಇರಲಿಕ್ಕೆ ಯಾರ ಸಹಾಯನೂ ಬೇಡ, ಅವನು ಇಂಡಿಪೆಂಡೆಂಟ್. ಮಾತಾಡಲಿಕ್ಕೆ ತಿಳಿಲಿಕ್ಕೆ ಯಾರ ಸಹಾಯನೂ ಬೇಡ, ಅವನು ಇಂಡಿಪೆಂಡೆಂಟ್. ನಡಿಲಿಕ್ಕೆ ಯಾರ ಸಹಾಯನೂ ಬೇಡ, ಅವನು ಇಂಡಿಪೆಂಡೆಂಟ್. ಒಮ್ಮೆ ಅಲ್ಲ, ಅನಾದ್ಯನಂತ ಕಾಲದಲ್ಲಿ ಯಾರ ಮೇಲೂ ಡಿಪೆಂಡ್ ಆಗದೇನೆ ತಾನೇ ಇತ್ತು, ತಾನೇ ತಿಳಿದು, ತಾನೇ ಎಲ್ಲವನ್ನು ಮಾಡ್ತಾನಲ್ಲ, ಅವನು ಸ್ವತಂತ್ರ. ಅವನು ಭಗವಂತ ಒಬ್ಬನೇ ಸ್ವತಂತ್ರೋ ಭಗವಾನ್ ವಿಷ್ಣು ಭಾವಾಭಾವೋ ದುಧೇತ. ಇಂಥ ಸ್ವಾತಂತ್ರ್ಯದ ಪರಿಕಲ್ಪನೆ ಕೊಟ್ಟವರು ಮಧ್ವಾಚಾರ್ಯ. ಇಂಥ ಸ್ವಾತಂತ್ರ್ಯ ಯೋಚನೆ ಯಾರೂ ಮಾಡಿರಲಿಲ್ಲ. ಯದಧೀನಾ ಗುಣಾಸ್ತರ್ವೆ ದೋಷ ಅಪಿ ಹಿ ಸರ್ವಶಃ ಗುಣಾಸ್ತಸ್ಯ ಕಥಂ ನಶ್ಯುಃ ಶುರ್ದೋಷಾಶ್ಚ ಕಥಂ ಪುನಃ. ಎಲ್ಲ ಗುಣಗಳ ಸ್ವಾಮಿ ಪರಮಾತ್ಮ ಅಸ್ವತಂತ್ರ. ಎಲ್ಲ ಗುಣಗಳು ಇದೆ, ಎಲ್ಲ ದೋಷಗಳ ಸ್ವಾಮಿ, ಎಲ್ಲ ಓಡಿಸಿಬಿಟ್ಟಿದ್ದಾರೆ ದೋಷಗಳನ್ನು. ಪರಮಾತ್ಮ ಸ್ವತಂತ್ರ. ದೇವರಲ್ಲಿ ನೀವು ಒಂದು ಗುಣ ಹೇಳಿದರೆ ಸಾಕು, ಎಲ್ಲ ಗುಣ ಬರುತ್ತೆ ಅಂದರೆ ಒಂದು ಗುಣ ಸ್ವತಂತ್ರ. ಸ್ವತಂತ್ರ ಅನ್ನೋ ಮಾತಿನಲ್ಲಿ ದೇವರು ಎಷ್ಟು ದೊಡ್ಡವರು ಅನ್ನೋ ಮಾತು ಅರ್ಥ ಆಗುತ್ತೆ. ಅದನ್ನೇ ಬಾಧ್ಯ ಬಾಧಕ ನಾಹ ನಿರ್ಭೀತ. ನಾನು ಸ್ವತಂತ್ರನಾದ್ದರಿಂದ ನನ್ನ ಯಾರೂ ಬಂದು ಕೇಳೋ ಹಾಗಿಲ್ಲ, ಯಾರೂ ಬಂದು ನಾನು ಹೇಳೋ ಹಾಗಿಲ್ಲ, ನಾನೇ ಎಲ್ಲ ಮಾಡ್ತೇನೆ. ಇದನ್ನು ನಾವೇನು ಮಾಡಿದ್ದೆ ಗೊತ್ತಾ, ನಭಿ ಮಾಡ್ಕೊಬಿಟ್ಟಿದ್ದೇವೆ. ಇದು ಫಜಿತಿ ಆಗಿರೋದು. ನಮ್ಮನ್ನು ಯಾರಿಗೆ ಕೇಳ್ತಾರೆ ಈಗ? ದುರ್ಯೋಧನ ಆಗ ಅಂದ್ಕೊಂಡ, ಏನಾದ ಗೊತ್ತಲ್ಲ. ರಾವಣ ಅಂದ್ಕೊಂಡ, ಏನಾದ ಗೊತ್ತಲ್ಲ. ಇದು ದೇವ್ರು ಅಂದ್ಕೊಳ್ಳಬೇಕಾದ ಮಾತು, ನಾವು ಅಂದ್ಕೊಳ್ಳೋ ಮಾತುಗಳಲ್ಲ. ಮತ್ತು ನಮ್ಮಲ್ಲಿ ಆ ಭಾವನೆ ಬಂದುಬಿಟ್ಟಿದೆ. ನಮ್ಮನ್ನು ಯಾರು ಹೇಳಬಾರ್ದು, ಯಾರೂ ಕೇಳಬಾರ್ದು. ಇಷ್ಟು ಮಟ್ಟಿಗೆ ಗೊತ್ತಾ, ಗಂಡ ಹೆಂಡತಿ ಕೇಳಬಾರ್ದು ಯಾಕೆ ಲೇಟು ಅಂತ ಕೇಳಿ, ಕೇಳಿದರೆ ಡೈವರ್ಸ್ ಅಪ್ಲಿಕೇಶನ್. ಏನು ಮಾಡಬೇಕು ಇದಕ್ಕೆ? ತಂದೆ ಮಗನ ಕೇಳಬಾರ್ದು ಯಾತಕ್ಕೆ ಲೇಟು ಅಂತ ಕೇಳಿ. ಏ, ನೀ ಕೇಳೋದು ನೀವ್ಯಾರು? ನಾನು ಬುದ್ಧಿ ಇಲ್ವಾ, ಸ್ವತಂತ್ರನಲ್ಲ, ನಾನು ದೊಡ್ಡವನಾಗಿಲ್ವಾ? ದೊಡ್ಡವನಾಗೋದು ಮೂರ್ಖನಾಗೋದು ಅಂತ ಅರ್ಥನ? ದೊಡ್ಡತನ ಮೂರ್ಖತನ ಅಂತ ಅರ್ಥನ? ಯೋಚನೆ ಮಾಡಿ. ಇನ್ಫ್ಯಾಕ್ಟ್ ಎಷ್ಟು ಸಂತೋಷ ಪಡಬೇಕು ಗೊತ್ತಾ, ಅದೇ ಮಹಾಭಾರತಕ್ಕೆ ಹೋಗಿ ಧರ್ಮರಾಜನಿಗೆ ಧೃತರಾಷ್ಟ್ರ ಬರ್ತಾರೆ. ಕೊನೆಯ ಒಂದು ಸನ್ನಿವೇಶ, ಇನ್ನೇನು ಯುದ್ಧ ಎಲ್ಲ ಮುಗಿದೋಗಿ ಒಂದು ಹಂತದಲ್ಲಿದೆ. ಧೃತರಾಷ್ಟ್ರ ಕಾಡಿಗೆ ಹೊರಟು ನಿಂತಿದ್ದಾನೆ. ಧರ್ಮರಾಜನ ಕರೀತಾನೆ, ಧರ್ಮರಾಜ ನಾನು ಕಾಡಿಗೆ ಹೋಗ್ತಾ ಇದ್ದೇನೆ, ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಉಪದೇಶ ಮಾಡ್ತೇನೆ ಕೇಳು ಅಂತ ಕೇಳಿದನು. ಧೃತರಾಷ್ಟ್ರ ಉಪದೇಶ ಕೇಳಬೇಕು, ಇದರಲ್ಲಿ ದುರ್ಯೋಧನರಾಗ್ತಾರೆ ಅಷ್ಟು ಅವ್ನ ಮಾತು ಕೇಳಿಬಿಟ್ರೆ. ಉಪದೇಶ ಮಾಡ್ತೇನೆ ಕೇಳು ಅಂತ ಹೇಳಿದಂತೆ ಧರ್ಮರಾಜ. ಏನಂತಿದ್ದ ಗೊತ್ತಾ, ನೋಡು ಊಟ ಮಾಡಿ ಹಾಕ್ತಿದ್ದೀನಿ, ಬೇಕಾದ್ರೆ ಮಾಡ್ಕೊಂಡಿರೂ ಸಾಕಾರ ಹೋಗಿ ಅನ್ಬೇಕಾಗಿತ್ತು ಅಷ್ಟೇ. ಎಂಥ ಧರ್ಮರಾಜ ಗೊತ್ತಾ, ಅದಕ್ಕೆ ಧರ್ಮೋವಿವರ್ಧತೆ ಯುಧಿಷ್ಠಿರ ಕೀರ್ತಾನೆ ಏನ ಹೇಳ್ತಾರೆ ದೊಡ್ಡಪ್ಪ, ನಮ್ಗೆ ಹೇಳೋರು ಯಾರು ಸಿಗ್ತಾರೆ ದೊಡ್ಡವರು, ದಯವಿಟ್ಟು ಹೇಳಿ ಕೇಳ್ತೇನೆ ಅಂತ ಹೇಳಿದರು. ಎಷ್ಟು ಪುಣ್ಯಾತ್ಮ, ಇಂಥ ಎಂತ ಧೃತರಾಷ್ಟ್ರ ದರ್ದಾಯ ಸಾಟಿ ಆಗೋದಿಲ್ಲ. ಸ್ವರೂಪದ ಯಮದೇವರ ಅವತಾರ ಆತ, ಒಳಗೆ ಸಾಕ್ಷಾತ್ ಸೌಮ್ಯನಾಮಕ ವಾಯುದೇವರ ಆವೇಶ ಬೇರೆ ಇದೆ, ಕೃಷ್ಣನಿಗೆ ಹತ್ತಿರ. ಇಂಥ ಪುಣ್ಯಾತ್ಮ ಧೃತರಾಷ್ಟ್ರ ಪುರುಡ, ದಾರಿ ತಪ್ಪಿದವನು, ತನ್ನ ಮಕ್ಕಳನ್ನು ಕೆಟ್ಟದಾಗಿ ಬಿಡಿಸಿದವನು, ಅವ್ರ ಮಾತು ಕೇಳ್ಕೊಂಡು ಹಾಳಾದವನು, ಅಂಥವನು ಮಾತಾಡ್ತೇನೆ ಅಂತ ಕೇಳಿದರೆ ದೊಡ್ಡಪ್ಪ ನೀ ಮಾತಾಡ್ತೀಯ, ದಯವಿಟ್ಟು ಮಾತಾಡ, ನಾನು ಕೇಳ್ತೇನೆ ಅಂತ ಹೇಳ್ತಾರೆ. ಮೂರು ದಿವಸ ಲೆಕ್ಚರ್ ಹೇಳಿದ್ರು ಧೃತರಾಷ್ಟ್ರ, ಮೂರು ದಿವಸ ನಾನು ಸ್ಟಾಪ್. ಧರ್ಮ ಹೀಗೆ ಕೂತು ಒಂದು ಪ್ರಶ್ನೆ ಕೇಳಿಲ್ಲ ಅಂತ ಪುಣ್ಯಾತ್ಮ, ಯಾತಕ್ಕೆ ಗೊತ್ತ, ಯಾಕೆ ಬೇಜಾರು ಮಾಡೋದು ಪಾಪ. ಆತನಿಗೆ ಅರಣ್ಯಕ್ಕೆ ಹೋಗ್ತಿದ್ದಾನೆ ಹಿರಿ ಮನುಷ್ಯ, ತೊಂದರೆ ಕೊಡಬಾರದಂತೆ. ಎಷ್ಟ ಎಂಥ ಸೌಜನ್ಯ ಧರ್ಮದ ಲೆಕ್ಕ ಹಾಕಿ. ಇವತ್ತು ಮಕ್ಕಳು ಮಾತು ಕೇಳ್ತಾರೆ, ನೀವ್ಯಾರು ನಮ್ಮನ್ನು ಕೇಳೋದಕ್ಕೆ? ನಾವು ಕೇಳ್ತೇವೆ ಪ್ರತಿ ತಿಂಗಳು ದುಡ್ಡು ಅಷ್ಟೇ, ಇನ್ನೇನು ಅಲ್ಲ. ಮಾತು ಕೇಳೋದಿಲ್ಲ ದುಡ್ಡು ಕೇಳ್ತೇವೆ ಅಂತ ಅದನ್ನು ಸಿಕ್ಕಿದ್ದಾರೆ. ಎಕ್ಸೆಪ್ಷನ್ಸ್ ಇದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ, ಅದು 196 ಜನ ದಾರಿ ಬಿಟ್ಟವ್ರಿ. ನಿಮ್ಮ ಮಾತು ಯಾರ ಮಾತು ಯಾರೂ ಕೇಳಬಾರ್ದು, ಕೇಳಿದರೆ ಅವಮಾನ ಇದ್ದಾಗ ಲೆಕ್ಕ. ನಮ್ಗೇನಾಗಿದೆ ಇನ್ನೊಬ್ರು ಹೇಳ್ತಾರೆ ಕೇಳೋದು, ನಾವು ದಡ್ಡನ ಆಗಿದ್ರೆ ಬುದ್ಧಿ ಇಲ್ವಾ? ಮೂರ್ಖರೇ, ದಡ್ಡ ಕೇಳಿದ ಮಾತು ಸರಿ ಇದ್ರೆ ಒಬ್ಬರು ಇಲ್ಲ ಬಿಟ್ಟುಬಿಡಿ, ಏನು ತೊಂದರೆ ಇಲ್ಲ. ಅದರೊಳಗೆ ಮಾತು ಕೇಳೋದು ಅಂದರೆ ನಡೆಸಲೇಬೇಕು ಅಂತೇನಲ್ಲ, ಅಲ್ಲಿ 2 parts. ಮಾತು ಕೇಳೋದು ಅಂದರೆ ಫಸ್ಟ್ ಗೌರವದ ಸಂಕೇತ, ಗೌರವದ ಸಂಕೇತ. ಎರಡನೇ ಮಾತು ಉಪಯೋಗ ಇದ್ದರೆ ತಗೊಳ್ಳಿ, ಇಲ್ಲದವರು ಬಿಟ್ಟುಬಿಡಿ ಅಷ್ಟೇ. ಅದು ಗಲಾಟೆ ಮಾಡ್ಕೊಳ್ಳೋ ಕಾರಣ ಇಲ್ಲ ಅದಕ್ಕಾಗಿ.
ನಮ್ಮ ನಡೀತಿರೋದು ಹಾಗೆ. ಉನ್ಮತ್ತತನ, ದುರ್ಯೋಧನ ಇದ್ದಲ್ಲ ಉನ್ಮತ್ತ ಅಂದ್ರೆ ಉನ್ಮತ್ತ. ಪಾಪ ಮೈತ್ರೇಯರು ಬರ್ತಾರೆ, ವೇದವ್ಯಾಸರ ಶಿಷ್ಯರವರು, ಧೃತರಾಷ್ಟ್ರ ಕೇಳ್ಕೊತಾರೆ ನನ್ನ ಮಗನಿಗೆ ಹೇಳಿ ವೇದವ್ಯಾಸರೆ ಅಂತ ಕೇಳಿದಾಗ ನಾನು ಹೇಳೋದಿಲ್ಲ, ನ ಸಮ್ಮದೇ ತೈಹಿ, ತುಂಬಾ ಅಯೋಗ್ಯರವರು, ಅವ್ರು ಹೇಳೋದಿಲ್ಲ ಅಂತ ವೇದವ್ಯಾಸರು ಹೇಳ್ತಾರೆ. ಸ್ವಾಮಿ ದಯವಿಟ್ಟು ಹೇಳಬೇಕು ಅಂದ್ರೆ ಸರಿ ಬಿಡು, ಹಾಗಿದೆ ನಾನು ಹೇಳೋದಿಲ್ಲ, ಮೈತ್ರೇಯ ಆಯಾಸ್ಯತಿ, ನನ್ನ ಶಿಷ್ಯ ಮೈತ್ರೇಯರು ಕಳಿಸ್ಕೊಡ್ತೀರಿ ಅವ್ರು ಹೇಳ್ತಾರೆ ಅಂತ ಹೇಳಿದ್ದಾರೆ. ಮೈತ್ರೇಯರು ಬರ್ತಾರೆ, ಪಾಪ ವೇದವ್ಯಾಸರು ಕಳಿಸ್ಕೊಟ್ಟಿದ್ದಕ್ಕೆ ಬರ್ತಾರೆ. ಧೃತರಾಷ್ಟ್ರ ಹೇಳಿ ಸ್ವಾಮಿ ಅಂತಾನೆ, ದುರ್ಯೋಧನ ಕರೆಸ್ತಾನೆ ಧೃತರಾಷ್ಟ್ರ, ಕೂಡು ಅಂತಾನೆ. ಅವನು ಕೂತನಂತೆ ಯಾಕೆ ಕೂತು ಗೊತ್ತಾ, ಆ ಕಡೆ ಮುಖ ಮಾಡಿ ಕೂತನಂತೆ, ಎಷ್ಟು ಸೊಕ್ಕಿರಬೇಕು. ಬಂದಿರೋದು ಮೈತ್ರೇಯ ಮುನಿಗಳು. ಇವತ್ತು ನಾವು ಹಾಗೆ ತಾನೇ ಮಾಡ್ತೇವೆ, ಸರೋವರಕ್ಕೆ ಹೋಗಿ ತಿಳಿಸ್ಬಿಟ್ಟಿದ್ದೆ, ಸರೋವರ ಹೇಳ್ತೇವೆ ಆ ಕಡೆ ನೋಡ್ತೇವೆ, ಟೀಕಾರ ಹೇಳ್ತಾ ಇರೋದು ಮ್ಯಾಲೆ ನೋಡ್ತೇವೆ, ಅವ್ರ ಕಡೆ ನೋಡೋದಿಲ್ಲ, ರಾರ್ ಹೇಳ್ತಾರೆ ಅಂದ್ರೆ ವೃಂದಾವನ ನೋಡ್ತೇವೆ ಅಷ್ಟೇ, ಮತ್ತೊಂದಿಲ್ಲ. ಹರಿದಾಸರ ಮಾತು ಅಂದ್ರೆ ಕನ್ನಡ ಕೇಳೋದೇ ಇಲ್ಲ ನಾವು, ಎಷ್ಟು ಮೂರ್ಖರಿದ್ದೆ. ಆ ಕಡೆ ತಿರುಗಿ ಕೂತ್ನಂತ, ಮೈತ್ರೇಯರು ಒಂದೇ ಕೆಲಸ, ವೇದವ್ಯಾಸ ಹೇಳಿದ್ದಾರೆ ಮಾತಾಡಬೇಕಷ್ಟೆ. ಮಾತಾಡಿದ್ರೆ ದುರ್ಯೋಧನ ಎಷ್ಟು ಕೆಟ್ಟವನು ಅಂದ್ರೆ ಮುಖ ತಿರಿಸಿದ್ದ ಆ ಕಡೆಗೆ ತೊಡೆ ತಪ್ಪಿಸ್ಕೊಂಡು ನನ್ನ ಜೋರಾಗಿ ಕಷ್ಟ ಸಿಟ್ಟು ಬರುತ್ತೆ. ತವೋರು ಭೇದಾಯ ಭವೇತ್ಸು ಯುದ್ಧ, ಯುದ್ಧ ನಡೆದ ತೊಡೆ ಮುರಿದೋಗುತ್ತೆ, ಭೀಮಸೇನ ಹೊಡೆದಾಗ್ತಾರೆ ಅಂತ ಹೇಳಿದ್ರು. ಇದರಲ್ಲಿ ಯಾತಿ ಕೇಳಿದ್ದು ಅಂದ್ರೆ ನಮ್ಮಲ್ಲಿ ಕೆಟ್ಟ ಭಾವನೆ ಬರೋದನ್ನು ಹೋಗಲಾಡಿಸ್ತಾರೆ. ಬಾಧ್ಯ ಬಾಧಕ ಯಾರೂ ಇಲ್ಲ ಅಂತ ಹೇಳೋ ಮಾತು ಯಾರು ಗೊತ್ತಾ, ಭಗವಂತ ಹೇಳಬೇಕಷ್ಟೆ, ಉಳಿದವರೆಲ್ಲ ಮಾತು ಕೇಳಬೇಕಂತೆ. ಇದೆಲ್ಲ ನಾ ಅರ್ಥ ಮಾಡಿಕೊಂಡ್ರೆ ದೇವರು ಹೇಗಿದ್ದಾರೆ ನಾವು ಹೇಗಿರಬೇಕು ಎರಡು ಹೇಳ್ತಾರೆ ದಾಸ. ದೇವರು ನಾನು ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಹೇಳಿದ್ದಾನೆ, ಅವನು ಸ್ವತಂತ್ರ, ನಾವು ಹಾಗಿರಬಾರದು, ಇದ್ರೆ ನಾವು ಅಹಂಕಾರ ಪಟ್ಟಾಗುತ್ತೆ, ನಾಶವಾಗ್ತೇವೆ. ಇನ್ನೊಬ್ಬರು ಹೇಳೋ ಮಾತನ್ನು ಕಿವಿಗೊಟ್ಟು ಕೇಳೋಣ, ಅದು ಹಿಡಿಸಿದರೆ ತಗೊಳ್ಳೋಣ, ಇಲ್ಲದ್ರೆ ಬಿಟ್ಟು ಬಿಡೋಣ, ಅಥವಾ ಅಯೋಗ್ಯರದ್ದು ಬರೋ ದೂರ ಇರೋಣ ಅಷ್ಟೇ ಹೊರತು, ಪ್ರತಿಭಟನೆ ಅನ್ನೋದು ಭಾರಿ ಕೆಟ್ಟ ಪದ, ತುಂಬ ದೊಡ್ಡ ದ್ರೋಹ ಆಗುತ್ತೆ. ಅದನ್ನು ಎಚ್ಚರಿಸ್ತಾರೆ, ನಾನೇ ಬಾಧ್ಯ ನಾನೇ ಬಾಧಕ ಅಂತಕ್ಕಂಥ ನಿರ್ಭೀತ ವ್ಯಕ್ತಿ ಇದ್ರೆ ಭಗವಂತ, ಅವನಿಗೆ ಭಯನೇ ಇಲ್ಲ ದೇವರಿಗೆ. ದೇವರ ಭಕ್ತರಿಗೆ ಭಯ ಇಲ್ಲ, ಅಭಯಂ ಸತ್ವ ಸಂಶುದ್ಧಿ ಅಂತ ಹೇಳ್ತಾರೆ, ದೇವರಿಗೆ ಎಲ್ಲಿಯ ಭಯ. ಇದನ್ನೇ ದಾಸರು ಮತ್ತೊಂದು ಕಡೆ ಹೇಳ್ತಾರೆ, ಅಥವಾ ದೇವ್ರ ನಾಮದ ಆವ ಭಯವಿಲ್ಲ, ದೇವರನ್ನು ನಂಬಿದವರಿಗೆ ಭಯನೇ ಇಲ್ಲ. ಯಾತಕ್ಕೆ ಅಂದರೆ ಭಯ ಇಲ್ಲದ ಸ್ವಾಮಿ ನಮಗಿದ್ದಾನೆ ಅಂದರೆ ನಾವೇ ಭಯ ಪಡಬೇಕು. ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿದ್ದರೆ ಭಾರಿ ಖುಷಿ ಜನಗಳಿಗೆ, ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಇದೆ ಪರವಾಗಿಲ್ಲ ಅಂತೆ, ಅವರೇ ಹೊಡಿಬೋದು ಬೇಗನೆ, ಯಾರಿಗೆ ಗೊತ್ತಂತ ಕಾಲ ಇರ್ಬೋದು. ಆದರೆ ದೇವರಿದ್ದರೆ ಯೋಚನೆಯೇ ಇಲ್ಲ ಅಂತ ಹೇಳ್ತಾರೆ. ನಿರ್ಭೀತ ದೇವರು, ನಿರ್ಭೀತ ಅವ್ರ ಜೊತೆಗಿದ್ದರೆ ನಾವು ನಿರ್ಭೀತ. ನಮ್ಮ ಹಿಂದೆ ಸದಾ ದೇವರಿದ್ದಾರೆ, ಆ ಎಚ್ಚರಿಕೆಯನ್ನು ತಿಳ್ಕೊಂಡಾಗ ಒಬ್ಬನಲ್ಲಿ ಹಿಂದಾಡಬಹುದು ಅಂತ ಅರ್ಥ ಆಗತ್ತೆ. ಲೋಕದೊಳೊಬ್ಬನೇ ತಾ ಬಾಧ್ಯ ಬಾಧಕ ನಾಹ ನಿರ್ಭೀತ. ಇಂಥ ದೇವರ ಉಪಯೋಗ ನಾವು ಹೇಗೆ ಪಡಿಬೇಕು ಮುಂದಿನ ಪ್ರಶ್ನೆ. ದೊಡ್ಡ ಟ್ಯಾಂಕ್ ನೋಡ್ತಾನೆ, ಬಾಯಾರಿಕೆ ಆಗಿಬಿಡುತ್ತೆ, ತಕ್ಷಣ ನೀರಾಗಿದೆ, ಅಲ್ಲಿ ನೀರಿದೆ ಗೊತ್ತಾಯ್ತು, ಹೇಗೆ ತಕ್ಷಣ ಅಲ್ಲಿ ನೋಡೋದಿಲ್ಲ, ಔಟ್ಲೆಟ್ ನೋಡ್ತಾನೆ, ಎಲ್ಲ ಔಟ್ಲೆಟ್ ಇದೆಯಾ ನೋಡ್ತಾನೆ. ಔಟ್ಲೆಟ್ ಸಿಕ್ಕರೆ ಖುಷಿ, ಇಲ್ಲದವ್ರು ಏನು ತೊಗೊಂಡು ಏನು ಮಾಡೋದು, ಬುದ್ಧಿ ಇಲ್ಲ ಅಂತ ಹೋಗಿಬಿಡ್ತಾರೆ. ಔಟ್ಲೆಟ್ ಇಲ್ಲದೆ ಹೋದರೆ ಟ್ಯಾಂಕಿಗೆ ಬೆಲೆ ಇಲ್ಲ, ಅಂದರೆ ಆಕ್ಸೆಸ್ ಇಲ್ಲದೆ ಹೋದರೆ ಯಾವುದಕ್ಕೂ ಬೆಲೆ ಬರೋದಿಲ್ಲ ಅಂತ ಹೇಳ್ತಾರೆ. ಕಡಲೆ ಇದ್ದುಬಿಟ್ಟ ತಿನ್ನಕ್ಕೆ ಹೋದ ಸ್ವಾಮಿ ಹುಷಾರು, ಅದು ಕಬ್ಬಿಣದ್ದು ಅಂದ ಕೃಷ್ಣ ಹಾಕಿ ಬಿಟ್ಬಿಟ್ಟ, ತಿನ್ನಕ್ಕೆ ಬರೋದಿಲ್ಲ. ಅದೇ ರೀತಿ ಯಾವುದೋ ಕೊಟ್ಟ ಪ್ಲಾಸ್ಟಿಕ್ ಹೂವು ಅಂದ ಮುದು ಕತೆ. ಇವತ್ತು ದೇವರಷ್ಟು ದೊಡ್ಡವನಿದ್ದಾನೆ, ಬೋರ್ಡು ನಾವೆಲ್ಲಿದ್ದ ದೊಡ್ಡ ಮನೆ ಏನೋ ಖುಷಿ ಆಗುತ್ತೆ ಪಾಪ ನಮಗೆ, ದೊಡ್ಡ ಮನೆ ಏನೋ ಮಳೆ ಬರ್ತಾ ನಿಂತ್ಕೊಳ್ಳೋಕೆ ಅಂತ ಹೋದರೆ ಬಿವೇರ್ ಆಫ್ ಡಾಗ್ಸ್ ಫಜೀತ ದೊಡ್ಡೋಗ್ಬಿಡ್ತಾರೆ. ದೇವರು ಈ ರೀತಿ ಮಾಡಿದ್ರೆ ಗತಿ ಏನಾಗ್ತಿತ್ತು? ನನ್ನ ಹತ್ರ ಯಾರೂ ಬರಾಗಿಲ್ಲ, ಗೊತ್ತಾಯ್ತಾ, ಯಾರೂ ನಾನು ಸಿಗೋದಿಲ್ಲ, ನಾನು ಯಾರಿಗೂ ಕೊಡೋದು, ಬಾಲ ಕೊಟ್ಟರೆ ಕತೆ ಮುದೋಗ್ತಿತ್ತು. ಎಷ್ಟು ದೊಡ್ಡವರು ಗೊತ್ತಾ ದೇವರು ಅದು ನಮಗೆ ಸಿಗ್ತಾನೆ. ದೇವರು ಯಾವ ಸಿಗ್ತಾನೆ ಗೊತ್ತಾ, ಉಪಯೋಗ ಪದ್ಧತಿ ಇದೆ ಅಂತ ಹೇಳ್ತಾರೆ. ಲೈಟ್ ಇದೆ ಸ್ವಿಚ್ ಹಾಕ್ಬೇಕು, ಫ್ಯಾನ್ ಇದೆ ಸ್ವಿಚ್ ಹಾಕ್ಬೇಕು. ದೇವ್ರು ನಾವೇನು ಮಾಡ್ಕೊಳಕ್ಕೆ ಏನು ಮಾಡಬೇಕು ಅಂದರೆ, ಶರಣ ಜನ ಬಂದಾರ ಶಾಶ್ವತ ಕರುಣಿ ಕಮಲಾಕಾಂತ ಪರಮ ಪಾವನತರ ಸುಮಂಗಳ ಚರಿತ ಪಾರ್ಥಸಖ ನಿರುಪಮಾನಂದಾತ್ಮ ನಿರ್ಗತ ದುರಿತ ದೇವವರೆಣ್ಯನೆಂದು ಆದರದಿ ಕರೆಯಲು ಬಂದೊದಗುವನು ತನ್ನವರ ಬಳಿಗೆ. ದೇವರನ್ನು ಉಪಯೋಗಿಸೋ ರೀತಿ ಅಂತ ಕರೀತಾರೆ. ಹೀಗೆ ಮಾಡಿದರೆ ದೇವ್ರು ನಮಗೆ ಸಿಗ್ತಾರೆ, ದೇವರು ಸಿಗೋದಿಲ್ಲ ಇಲ್ಲ. ಹೌದು, ಕೂತಿದ್ದಾರೆ ಕತ್ತಲಲ್ಲಿ, ಯಾಕೆಂದರೆ ಕರೆಂಟ್ ಇದೆ, ಯಾಕೆ ಕೂತಿದ್ರೆ ಸ್ವಿಚ್ ಹಾಕಿಲ್ಲ ಅಂತ ಅದೇ ತಪ್ಪು. ಇವತ್ತು ನಾವು ದೇವರನ್ನ ಉಪಯೋಗ ಮಾಡ್ಕೋತಾ ಇಲ್ಲ. ಉಪಯೋಗ ಮಾಡ್ಕೊಳ್ಳೋಕ್ಕಿರೋ ಒಂದೇ ದಾರಿ ಅಂದರೆ ಕರಿಬೇಕಾಗ್ತದೆ. ಏನಂತ ಕರಿಬೇಕು? ಶರಣ ಜನ ಮಂದಾರ ಶಾಶ್ವತ ಕರುಣಿ ಕಮಲಾಕಾಂತ ಪರಮ ಪಾವನತರ ಸುಮಂಗಲ ಚರಿತ ಪಾರ್ಥ ಸಖ ನಿರುಪಮಾನಂದಾತ್ಮ ನಿರ್ಗತ ದುರಿತ ದೇವವರೆಣ್ಯನು ಎಂದು ಆದರದಿ ಕರೆಯಲು ಬಂದೊದಗುವನು ತನ್ನವರ ಬಳಿಗೆ. ಇದು ದೇವರು ಸ್ತೋತ್ರ ಮಾಡತಕ್ಕಂಥ ಕ್ರಮ ಇದೆ. ಆ ಒಂದೊಂದು ಪದ ಅರ್ಥ ನೋಡಿದರೆ ಎಷ್ಟು ಭಕ್ತಿಯಿಂದ ನಾ ದೇವರನ್ನು ತಿಳ್ಕೊಳ್ಳೋಕೆ ಅವಕಾಶ ಇದೆ ನೋಡಿ. ಶರಣ ಜನ ಮಂದಾರ, ದೇವರನ್ನು ಮೊದಲನೇ ಮಾತು, ಶರಣ ಜನ ಮಂದಾರ, ಶರಣ ಜನ, ಶರಣು ಹೊಕ್ಕ ಜನಗಳಿಗೆ ಮಂದಾರದಂತೆ. ಮಂದಾರ ಅಂದರೆ ಮಂದಾರ ಪಾರಿಜಾತ ಎಲ್ಲ ಕೂಡ ಕೇಳಿದ್ರು ಕೊಡತಕ್ಕಂಥ ವೃಕ್ಷಗಳು. ಭಕ್ತ ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನವತಾಂ ಕಾಮಧೇನು. ಮಂದಾರ ಅಂದ್ರೆ ಹಾಗೆ ಮುಂದೆ ಹೇಳ್ತಾರೆ, ಕಾಮಧೇನು ಸುಕಲ್ಪತರು ಚಿಂತಾಮಣಿಗಳು ಅಮರೇಂದ್ರ ಲೋಕದಿ ಕಾಮಿತಾರ್ಥಗಳೀವುವಲ್ಲದೆ ಸೇವೆ ಮಾಡ್ಪರಿಗೆ ಅಂತ ವೃಕ್ಷ ಇದು. ಮಂದಾರ ವೃಕ್ಷ ಅಂದ್ರೆ ಕೇಳಿದ್ದನ್ನು ಕೊಡುತ್ತೆ ಪರಮಾತ್ಮ. ಎಂಥವ್ರು ಗೊತ್ತಾ, ಶರಣ ಜನರಿಗೆ ಮಂದಾರ, ಶರಣ ಹೋಗೋರಿಗೆ ಬೇಕಾದ ಕೊಡ್ತಾನೆ. ಇದು ದೇವರ ಮೊದಲ ವೈಶಿಷ್ಟ್ಯ, ಶಾಶ್ವತ ಕರುಣೆ. ಪರಮಾತ್ಮನ ಕರುಣೆ ಎಂಬುದು ಶಾಶ್ವತವಾದ ಕರುಣೆ. ಎಷ್ಟೋ ಜನ ತುಂಬ ಕೈಯಿಂದ ಡಾಕ್ಟರ್ಸ್ ಇರ್ತಾರೆ ಪಾಪ, ತುಂಬ ಒಳ್ಳೆಯವರು, ಯಾವ ಪೇಷಂಟು ಇಲ್ಲ ಅಂತ ಹೇಳೋದೇ ಇಲ್ಲ. ಬೆಳಿಗ್ಗೆ 8 ಬಂದ, ರಾತ್ರಿ 12 ಗಂಟೆವರೆಗೂ ಆಯಿತು ಕೊಟ್ಟ, ಇನ್ಯಾರೋ ಬಂದ, ಮಾರಾಯ ಸಾಕಾಗುತ್ತೆ ನನಗೆ ಹೋಗ್ಬಿಡಕ್ಕೆ, ನಿಮ್ಗೆ ಸಾಧ್ಯ ಇಲ್ಲ. ಐ ವಾಂಟ್ ರೆಸ್ಟ್ ಅಂತ ಹೇಳ್ತಾರಪ್ಪ, ಐ ವಾಂಟ್ ರೆಸ್ಟ್. ದೇವರಿಗೆ ಶಾಶ್ವತ ಕರುಣೆ. ದೇವರ ಕರುಣೆಗೆ ಏನಿಲ್ಲ ಅಂದರೆ ಸ್ಟಾಪೇ ಇಲ್ಲ, ಕಂಟಿನ್ಯೂಸ್ ಪ್ರೋಸೆಸ್ ದೇವರ ಕರುಣೆ. ಎಂದಾದರೂ ಗಂಗಾ ಜಲ ನಮ್ಮ ಜನ ಪ್ರಿಡಿಕ್ಟ್ ಮಾಡ್ತಾರೆ, ಒಂದಾದ್ರೆ ಗಂಗಾ ನದಿ ಬತ್ತಬಹುದು ಅಂತ ಯೋಚನೆ ಮಾಡ್ತಿದ್ದಾರೆ. ಎಷ್ಟೋ ನದಿ ದಕ್ಷಿಣ ಭಾರತದಲ್ಲಿ ಬತ್ತೆ ಹೋಗಿಬಿಡ್ತು, ಮಳೆಗಾಲದಲ್ಲಿ ಬೇಸಿಗೆಯಲ್ಲಿ ನೀರೇ ಇರೋದಿಲ್ಲ. ದೇವರು ಹಾಗಲ್ಲ, ದೇವರ ಕರುಣೆ ಎಂದೂ ಬತ್ತೋದಿಲ್ಲ. ಪರಿಪೂರ್ಣವಾದ ಕರುಣೆ ದೇವರು, ಶಾಶ್ವತ ಕರುಣಿ. ದೇವರನ್ನು ನಾವು ಕರುಣಿ ಅಂತ ಆರಾಧನೆ ಮಾಡಬೇಕು, ಕಲ್ಪವೃಕ್ಷ ಅಂತ ಆರಾಧನೆ ಮಾಡಬೇಕೆ ಹೊರತು ನಾವು ಹಾಗೆ ಮಾಡೋದಿಲ್ಲ. ಕೆಟ್ಟದಾಗುತ್ತಲ್ಲ, ದೇವ್ರ ಕೈ ಕೊಟ್ಟ ಹಾಳಾದ ದೇವ್ರ ಕೈ ಕೊಟ್ಟ ಇರ್ತಿ ಶುರು ಮಾಡ್ತೇವೆ. ನಾವು ಬಯೋ ಪದನ ದೇವ್ರಿಗೆ ಹಾಕಿಬಿಡ್ತೇವೆ. ಯಾರೋ ಸತ್ತೋಗಿರ್ತಾರೆ ನೋಡ್ಲಿಕ್ಕೆ ಅಂತ ಹೋಗ್ತಾರೆ. ರಿಮಾರ್ಕ್ ಏನು ಗೊತ್ತಾ, ಪಾಪ ದೇವ್ರಿಗೆ ಕಣ್ಣಿಲ್ಲ, ದೇವ್ರ ಅನ್ಯಾಯ ಮಾಡಿಬಿಟ್ಟ, ಗೊತ್ತಾಯ್ತಾ? ಇಷ್ಟೆಲ್ಲ ಪಾಪ ಕಟ್ಟಿಗಳಿಗೆ ಹೋಗ್ಬೇಕು, ಅಲ್ಲಿ ಹೋಗಿಬಿಟ್ಟು ಇವರಿಗೆ ಸಂತಾಪ ಸೂಚೋದ್ರ ಬಂದು ದೇವ್ರನ್ನ ಬೈದು ಬರ್ತಾರೆ ಒಂದು ಕಡೆ. ಏನ್ರಿ ಚಿಕ್ಕ ವಯಸ್ಸು ಪಾಪ ಸತ್ತೋಗಿಬಿಟ್ಟ, ದೇವ್ರ ಅನ್ಯಾಯ ಮಾಡಿಬಿಟ್ಟ, ಮುಗಿತಲ್ಲ. ನಾವು ಭಾರಿ ನ್ಯಾಯ ಮಾಡೋರು ದೇವ್ರ ಅನ್ಯಾಯ ಮಾಡ್ತಾನೆ ಆಯ್ತೋ ಇಲ್ಲ ಈಗ, ಇದು ಅನ್ನೋ ಮಾತ್ರ ಇವೆಲ್ಲ ಕೂಡ. ಅದಕ್ಕೆ ಅನ್ಯಾಯ ಹಾಗೆ ಆಗುತ್ತೆ, ದೇವರಿಗೆ ಏನು ಕೊಡ್ತೇವೋ ದೇವರು ಅನಂತ ಮಾಡ್ತಾನೆ. ಪೂತನಿ ವಿಷ ಕೊಟ್ಲಲ್ಲ, ಅನಂತ ಮಾಡಿ ವಾಪಸ್ ಕೊಟ್ಟರೆ ಅಷ್ಟೇ. ದೇವರಲ್ಲಿ ದೋಷ ಚಿಂತನೆ ಮಾಡಿದರೆ ನಮಗೆ ಕೆಟ್ಟದ್ದಾಗುತ್ತೆ. ಗುಣ ಚಿಂತನೆ ಮಾಡಬೇಕು ಯಾವಾಗ, ಅವ್ರಿಗೆ ಹೇಳಬೇಕು ದೇವರ ಅನ್ಯಾಯ ಮಾಡಿಲ್ಲ, ಏನೋ ಒಂದು ಕಾರಣ ಇದೆ, ಸಹಿಸಿಕೊಳ್ಳಿ ಅಂತ ಹೇಳಬೇಕು. ಅವ್ರದ್ದು ಜೀವನ ಸಪೋರ್ಟ್ ಮಾಡಿ ದೇವ್ರನ್ನ ಬೈಬಾರ್ದು. ಡೌನ್ ವಿತ್ ಗೌರ್ಮೆಂಟ್ ಅಂತ ಕರೆದಾಗ ಡೌನ್ ವಿತ್ ಗಾಡ್ ಅಂತ ಕರೆಯಲಿಕ್ಕೆ ಹೋಗ್ಬಾರ್ದು. ದೇವರ ಅನ್ಯಾಯ ಮಾಡೋದಿಲ್ಲ, ಯಾಕೆ ದೋಷರಹಿತ ಅವನ್ಯಾಕೆ ಅನ್ಯಾಯ ಮಾಡ್ತಾನೆ? ಅನ್ಯಾಯ ಮಾಡೋದು ಯಾರು, ದೋಷ ಇದ್ರೆ ಅನ್ಯಾಯ ಮಾಡ್ತಾರೆ. ದೇವರ ದೋಷನೇ ಇಲ್ಲ, ಅನ್ಯಾಯ ಮಾಡೋದಿಲ್ಲ. ಆಗಿದೆಯಲ್ಲ ಅಂದರೆ ನಿಮ್ಮ ಕರ್ಮದ ಫಲ, ನಿಮ್ಮ ಕರ್ಮದ ಫಲ ಹೊರತು ದೇವರು ಮಾಡಿದ್ದಲ್ಲ. ನಾನು ಅರ್ಥ ಮಾಡ್ಕೋಬೇಕು. ದೇವರಿಗೆ ಕಣ್ಣಿಲ್ಲ, ಮೈಯೆಲ್ಲ ಕಣ್ಣು ದೇವರಿಗೆ, ದೇವರಿಗೆ ಕಣ್ಣಿಲ್ಲ. ಇವನು ಭಾರಿ ಕಣ್ಣಿದೆ ಇವರಿಗೆ ಪಾಪ, ಇವನು ಕಣ್ಣು ದೇವರಿಗೆ ಕಣ್ಣಿಲ್ಲ. ಇಂಥ ಮಾತುಗಳಿಂದ ಏನು ಸಾಧನೆ ಮಾಡ್ತೇವೆ ನಾವು? ಅದಕ್ಕೆ ಒಳ್ಳೇದಾಗೋದಿಲ್ಲ. ಅದಕ್ಕೆ ಹೇಳಬೇಕಂತೆ, ಶರಣ ಜನ ಮಂದಾರ, ಶಾಶ್ವತ ಕರುಣಿ, ಕಮಲಾಕಾಂತ, ಕಾಮದ. ಶರಣ ಜನ ಮಂದಾರ ಎಷ್ಟು ಒಳ್ಳೆ ಪದ. ಶರಣ ಜನರಿಗೆ ಮಂದಾರದಂತೆ ಕೇಳಿದ್ದನ್ನು ಕೊಡುವವನು, ಶಾಶ್ವತವಾದ ಕರುಣೆ ಹೊಂದಿದವನು. ಕಮಲಾಕಾಂತ ಮಹಾಲಕ್ಷ್ಮಿಯ ಪತಿ, ದೇವರ ವೈಭವ ಕಮಲಾಕಾಂತ. ಕಾಮದ, ಕಾಮಂ ದದಾತೀತಿ ಕಾಮದ, ಕೇಳಿದ್ದನ್ನು ಕೊಡ್ತಾನೆ ದೇವ್. ಕಾಮಂ ದದಾತಿ, ಅದು ಕೊಡ್ತಾರೆ ಇದು ಕೊಡ್ತಾರೆ ಅಲ್ಲ, ಕೇಳಿದ್ ಕೊಡ್ತಾನೆ ಆಯ್ತೋ ಇಲ್ಲೋ. ವಿಠ್ಠಲ ಶಾಸ್ತ್ರ ಒತ್ತಾ ಇರ್ತಾನೆ, ಫಲಶ್ರುತಿ ನೋಡ್ತಾನೆ. ಇವ್ರು ಏನೋ ಬೇಕಾಗಿರುತ್ತೆ, ಲಿಸ್ಟಲ್ಲಿ ಇರೋದಿಲ್ಲ ಅಕಸ್ಮಾತ್. ಅರೆ ಅರೆ ಅರೆ, ಆ ಲಿಸ್ಟಲ್ಲಿ ಇದೊಂದಿಲ್ಲ ದೇವರಲ್ಲಿ, ಇದಕ್ಕೆ ಬೇರೆ ಕಡೆ ಹೋಗೋಣ, ಬಾಬಾಗಳ ಹತ್ರ ಅಂತ ಹೋಗಬಾರದು ಮತ್ತೆ. ಯಾಕೆಂದ್ರೆ ದೇವರು ಕಾಮದ, ವಿಷ್ಣು ಸಹಸ್ರ ಮಧ್ಯೆ ಪದ ಅದು, ಕಾಮ ಕಾಮದ ಅಂತ ವಿಷ್ಣು ಪದ. ಕಾಮದ ಕೇಳಿದ್ರು ಕೊಡ್ತಾನೆ, ಆದ್ದರಿಂದ ಅದು ಇದು ಅಂತ ಹೇಳಬೇಕಾಗಿಲ್ಲ, ಕೇಳಿದ್ರು ಕೊಡ್ತಾನೆ. ಕಮಲ ಕಾಂತ ಕಾಮದ ಪರಮ ಪಾವನ ತರ, ಪರಮ ಪಾವನ ತರ. ಪರಮ ಪಾವನ ಅಂದರೆ ಸಾಕು, ಪಾವನ ತರ ಅಂದರೆ ಸಾಕು, ಡಬಲ್ ಸೂಪರ್ಲೇಟಿವ್. ಪರಮ ಪಾವನ ತರ, ಅತ್ಯಂತ ಪವಿತ್ರದಲ್ಲೂ ಪವಿತ್ರ. ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಲಾನಾಂಚ ಮಂಗಲಂ, ಇದು ದೇವರ ವೈಭವ. ಹೀಗೆ ದೇವರ ಆರಾಧನೆ ಮಾಡಬೇಕೆ ಹೊರತು ದೇವರನ್ನು ಕೆಟ್ಟದಾಗಿ ಚಿಂತನೆ ಮಾಡಬಾರ. ಪರಮ ಪಾವನ ತರ ಸುಮಂಗಲ ಚರಿತ, ದೇವರ ನಡವಳಿಕೆಗಳೆಲ್ಲ ಅತ್ಯಂತ ಮಂಗಳಕರ. ಇದಕ್ಕೆ ಯೋಚನೆ ಮಾಡ್ತಾರೆ ದಾಸರು, ಹೇಳ್ತಾರೆ ಅವನು ಗೋಪೀಜನ ಜಾರ ಅಂತ ತಪ್ಪು ತಿಳ್ಕೋಬೇಡಿ, ನವನೀತ ಚೋರ ಅಂತ ತಪ್ಪು ತಿಳ್ಕೋಬೇಡಿ, ಸೀತೆಯನ್ನು ಕಳ್ಕೊಂಡು ದುಃಖಪಟ್ಟ ಅಂತ ತಪ್ಪು ತಿಳ್ಕೊಂಡ್ಬಿಡಬೇಡಿ. ಪರಮ ಮಂಗಲಕರ ಚರಿತ, ಅತ್ಯಂತ ಮಂಗಲಕರವಾದ ಚರಿತೆ ಪರಮಾತ್ಮನು. ಪರಮಾತ್ಮನಲ್ಲಿ ಯಾವ ದೋಷವೂ ಇಲ್ಲ, ಗಟ್ಟಿ ಮಾಡ್ತಾ ಹೋಗ್ಬೇಕು. ಅದಕ್ಕೆ ಹೇಳ್ತಾರೆ ದೇವರನ್ನು ಹೇಗೆ ಉಪಾಸನೆ ಮಾಡ್ತೇವೋ ಹಾಗೆ ಫಲ ಕೊಡ್ತಾನೆ. ದೇವರನ್ನು ಗುಣಪೂರ್ಣ ಗುಣಪೂರ್ಣ ಅಂತ ಉಪಾಸನೆ ಮಾಡ್ತಾ ಹೋದರೆ ನಮ್ಗೆ ಒಳ್ಳೇದಾಗಲಿ ಶುರುವಾಗುತ್ತೆ ಕಂಟಿನ್ಯೂಸ್ ಆಗಿ. ದೇವರಲ್ಲಿ ದೋಷ ಚಿಂತನೆ ಮಾಡಿದರೆ ತಕ್ಷಣ ಕೆಟ್ಟದಾಗಲಿ ಶುರುವಾಗುತ್ತೆ. ಅದಕ್ಕೆ ಗುಣಪೂರ್ಣ ದೋಷ ದೂರ, ಗುಣಪೂರ್ಣ ದೋಷ ದೂರ. ಗುಣಪೂರ್ಣ ಅಂತ ಹೇಳಿದ್ರೆ ಗುಣ ಬಂತು, ದೋಷ ದೂರ ದೋಷ ಹೋಯಿತು. ಇದು ಉಪಾಸನೆಯ ಕ್ರಮ. ಅದಕ್ಕಾಗಿ ಪರಮ ಪಾವನ ತರ ಸುಮಂಗಳ ಚರಿತ ಪಾರ್ಥ ಸಖ. ಇದಕ್ಕೆ ದೃಷ್ಟಾಂತ ಬೇಕಾಗಿ ಏನೇ ಇರ್ಬೋದು, ನೀವು ಎಕ್ಸಾಂಪಲೇ ಇಲ್ಲ ಅಂದರೆ ಪಾರ್ಥ ಸಖ ಅರ್ಜುನ ಏನೇನು ಮಾಡಿದೆ ನೋಡಿದರೆ, ಆ ಒಂದು ಪದ ಇಡೀ ಮಹಾಭಾರತ ಹೇಳಬೇಕಂತ ಪದ ಪಾರ್ಥ ಸಖ. ಯುದ್ಧ ಮಾಡೋದಿಲ್ಲ ಅಂತ ಕೂತಿದ್ದ, ಯುದ್ಧ ಮಾಡಿಸಿದ, ಗೀತೆಯನ್ನು ಹೇಳಿದ, ಎಷ್ಟು ರಕ್ಷಣೆ ಮಾಡಿದ, ಭಗದತ್ತ ವೈಷ್ಣವಾಸ್ತ್ರವನ್ನು ಪ್ರಯೋಗ ಮಾಡಿದ, ಅರ್ಜುನ ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಬಂದಾಯ್ತಾಗಲೇ ಅದು ಬಂತು. ತಕ್ಷಣ ಕೃಷ್ಣ ಹೀಗೆದ್ದಂತೆ ವೈಜಯಂತಿ ಮಾಲೆಯ ಕೊರಳಲ್ಲಿ ಬಂತಂತೆ. ಪಾರ್ಥ ಸಖ ಅರ್ಜುನ ಹೋಗ್ಬಿಡ್ತಿದ್ದ ಸಮಯದಲ್ಲಿ ಆ ಪ್ರತ್ಯಸ್ತ್ರನೇ ಇಲ್ಲ, ಕಿಟ್ಟ ತಾನು ಧರಿಸಿಬಿಟ್ಟಂತೆ. ಪಾರ್ಥ ಸಖ ಕರಡ ಬ್ರಹ್ಮಾಸ್ತ್ರವನ್ನು ಬಿಡ್ತಾನೆ, ಅದನ್ನು ನಾಗಾಸ್ತ್ರ ಸೇರಿಸಿರ್ತಾನೆ. ಅರ್ಜುನನ ತಲೆ ಸರಿಯ ಅಪಾಂಗ ದೇಶ ಮುದ್ದಿಶ್ಯ ಕರೆಕ್ಟಾಗಿ ಇಲ್ಲಿ ಗುರಿ ಇಟ್ಟಿದ್ದಂತೆ ಕರ್ಣ. ಆ ಅಸ್ತ್ರ ಬಂತು ಅಂದರೆ ಅರ್ಜುನ ತಲೆ ಕಟ್ಟಾಗಿ ಹೋಗ್ತಿತ್ತು. ಅರ್ಜುನಿಗೆ ಏನು ಬಿಟ್ಟ ಗೊತ್ತೇ ಆಗಿಲ್ಲ. ಅರ್ಜುನನಿಗೆ ಒಂದು ಮಾತು ಹೇಳ್ತಾರೆ ಆಚಾರ್ಯರು, ಕರ್ಣನಲ್ಲಿ ವರ ಇತ್ತಂತ ಒಂದು ವರ. ಬ್ರಹ್ಮಾಸ್ತ್ರಸ್ಯ ಅತಿವೇಗಿತ್ವಂ ಲಬ್ಧಂ ಕರ್ಣೇನ ಭಾರ್ಗವಾತ್, ಆಚಾರ್ಯರ ಮಾತು. ಫಾಸ್ಟೆಸ್ಟ್ ಬ್ರಹ್ಮಾಸ್ತ್ರ ಬಿಡ್ತಿದ್ದಂತೆ ಕರ್ಣ. ಎಷ್ಟು ಫಾಸ್ಟ್ ಅಂದರೆ ಅರ್ಜುನಿಗಿಂತ ಫಾಸ್ಟ್. ಅರ್ಜುನ್ ಗೊತ್ತೇ ಆಗಲಿಲ್ಲ ಏನಾಗುತ್ತೆ ಅಂತೇಳಿ. ಆ ಕೃಷ್ಣ ಪಂಚಾಂಗುಲಂ ಭುವಿ ಇದೊಂದಲ್ಲ ಒಳಗೆ ಗೊತ್ತಿದ್ದಂತೆ, ತಲೆ ಹೋಗಬೇಕಾಯಿತು, ಕಿರೀಟ ಹೋಯಿತು ಅಂತ ಹೇಳ್ತಾರೆ. ಪಾರ್ಥ ಸಖ ಅರ್ಜುನ ಪಾರ್ಥ ಸಖ ಅಂತ ಮಾತಿನೊಳಗೆ ಸಖ ಅಂದ್ರೆ ಏನು? ಉಪಕಾರಕ ಅಂತ. ಜೊತೆಗಿದ್ದು ಕಾಪಾಡುವವನು ಸಖ. ಇಡೀ ಮಹಾಭಾರತ ಯುದ್ಧ ಪರ್ವ ನೋಡಿದವರಿಗೆ ಪಾರ್ಥ ಸಖ ಪಾರ್ಥ ಸಖ ಅಂತ ಅರ್ಥ. ಇಂಥ ಅದ್ರ ನಮಗೇನು ಅರ್ಥ ಆಗುತ್ತೆ ಅಂದರೆ ನಮ್ಮನ್ನು ಪರಮಾತ್ಮ ಕಾಪಾಡ್ತಾನೆ. ಯಾವಾಗ ಕಾಪಾಡ್ತಾನೆ? ಅರ್ಜುನ ಕೃಷ್ಣ ನೀನು ಬೇಕು ಅಂತ ಆರಿಸ್ಕೊಂಡಲ್ಲ, ಅದಕ್ಕೆ ಕಾಪಾಡ್ತಾನೆ. ಇವತ್ತು ನೀನು ಬೇಡ ನಮಗೆ ಅಂತ ಆರಿಸಿದರೆ ದುರ್ಯೋಧನ ಮಾಡಿದಂತೆ ಮಾಡಿದರೆ ಕಾಪಾಡೋದಿಲ್ಲ. ಅದಕ್ಕೆ ನಿನ್ನೆ ಹೇಳಿದ್ದು ಕೃತ ಅರ್ಜುನ ಕಥೆ ಕೇಳಿದಾಗ ಅಬ್ಬ ಅರ್ಜುನ ಜೈ ಅಂತೇವೆ, ಪರ್ವತ್ತಷ್ಟ ಜೈ ದುರ್ಯೋಧನ ಅಂತೇವಲ್ಲ ಹಾಗೆ ಇರೋದಾಗಿ. ಇವತ್ತು ನಾವು ಮಾಡ್ತಿರೋ ಕೆಲಸ ಏನು? ಬೆಳಿಗ್ಗೆ 6 ಗಂಟೆ ಮನೆ ಬಿಟ್ಟು ರಾತ್ರಿ 12 ಮನೆ ಬರ್ತಾರಲ್ಲ, ಏನು ಸಾಧನೆ ಮಾಡ್ತಾನೆ ಜೀವ? ಯೋಚನೆ ಮಾಡಿ ನೋಡುತ್ತೆ. ಅಲ್ಲ ಸ್ವಾಮಿ ಕೆಲಸ ಆಗಿದೆ ಅಂತ ಹೇಳಿದರೆ ಕೆಲಸ ಆಗಿದೆ, ನಿನಗೆ ಬೇಕಾಗಿದ್ದ ಕೆಲಸ ನಾನು ಯೋಚನೆ ಮಾಡಬೇಕು. ಇವತ್ತು ದೇವರನ್ನು ಬಿಟ್ಟಿರ್ಲಕ್ಕಾಗೋದಿಲ್ಲ, ಊಟಕ್ಕಂತೂ ಅಡ್ಜಸ್ಟ್ ಮಾಡ್ಕೋತೇವೆ ನಾವೀಗ. ದೇವರಿಗೆ ಅಡ್ಜಸ್ಟ್ ಮಾಡ್ಕೋತೇವೋ, ದೇವ್ರ ಪೂಜೆಗೂ ಅಡ್ಜಸ್ಟ್ ಮಾಡ್ಕೋ. ಯಾಕೆ ಭಗವಂತ ವಾಟರ್ ಬಿಲ್ ಕೊಡೋಕ್ಕೆ ಟೈಮ್ ಇಲ್ಲ ಅಂದರೆ ಬಿಡ್ತಾರಾ? ಅದೇ ರೀತಿ ಟೈಮ್ ಇಲ್ಲ ಅಂದರೆ ಬಿಡ್ತಾರಾ? ಕರೆಂಟ್ ಬಿಲ್ ಕೊಡೋಕ್ಕೆ ಅಂದರೆ ಟೈಮ್ ಮಾಡ್ಕೊಂಡು ಕೊಡಬೇಕು ನೀವು. ಅದೇ ರೀತಿಯೇ ನಾವು ಕೆಲಸ ಹೇಗೆ ಹುಡುಕ್ಬೇಕು ಅಂದರೆ, ಯಾರೋ ಹುಡುಕ್ತಾರೆ ಅಂತ ನಾವು ಕೆಲಸ ಹುಡುಕ್ಬಾರ್ದು. ನಮ್ಮ ಸ್ನೇಹಿತೆ ಯಾವನ ಇದ್ದಾನೆ ಅಂತ ತಿಳ್ಕೊಬೋಣ. ಅವನಿಗೆ ದೇವರಿಲ್ಲ, ದಿಂಡ್ರಿಲ್ಲ, ಅವನ ಉಪನೇ ಇಲ್ಲ, ಯಾವುದೂ ಇಲ್ಲ. ಅವ್ನು 20 ತಾಸು ಅಲ್ಲೇ ಕೂತಿರ್ತಾನೆ, ನಾವು ಕೊಡ್ಲಿಕ್ಕಾಗೋದಿಲ್ಲ. ನಮಗೆ ಬೆಟರ್ ಬಿಸಿನೆಸ್ ಇದೆ ಈ ಮಧ್ಯೆ. ಯಾರೋ ಒಬ್ಬರು ಬ್ರಹ್ಮಚಾರಿ ಇರ್ತಾನೆ, ಎಲ್ಲ ಹೇಳ್ದಕ್ಕೆಲ್ಲ ಓಡಾಡ್ತಿರ್ತಾನೆ. ಇವ್ರ ಜೊತೆ ಫ್ರೆಂಡ್ ಇರ್ತಾನೆ, ಮನೆಗೆ ಹೋಗ್ತೀನಿ ಅಂತಾನೆ. ನನ್ನಾಗಿರು ಅಂತಾನೆ, ಮಹಾರಾಯ ನನ್ನ ಮದುವೆ ಆಗಿದೆ, ಹೆಂಡತಿ ಮಕ್ಕಳಿದ್ದಾರೆ, ಮನೆಗೆ ಹೋಗ್ತೀನಿ ಅಂತಾನೆ. ರೆಸ್ಪಾನ್ಸಿಬಿಲಿಟಿ ಇದೆ ತಾನೆ? ಮದುವೆ ಆದವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ, ನಮಗೆ ರೆಸ್ಪಾನ್ಸಿಬಿಲಿಟಿ ಇದೆ. ಅದಕ್ಕೆ ನಮ್ಮ ಕೆಲಸ ಹೇಗೆ ಆರಿಸ್ಕೋಬೇಕು ಅಂದರೆ, ದೇವರ ಸೇವೆ ವಿಘ್ನ ಬರದಂತೆ ಕೆಲಸ ಆರಿಸ್ಕೋಬೇಕು. ಕೆಲಸ ಬಿಟ್ಟು ಬರ್ಲಿಕ್ಕೆ ಆಗೋದಿಲ್ಲ, ಗ್ಯಾರಂಟಿ ಹೊಟ್ಟೆ ಬೇಕೇ ಬೇಕು, ಅದರಿಂದ ಕಾಪಾಡಬೇಕು ಅಂತ ಹೇಳಿ ನಾವು ಪೂರ್ತಿ ಹೊಟ್ಟೆನೇ ಇಟ್ಕೊಂಡ್ರೆ ತಲೆ ಏನಾಗಬೇಕಾಗಿದೆ? ತಲೆಗೂ ಇಂಪಾರ್ಟೆನ್ಸ್ ಕೊಡಬೇಕಲ್ಲ. ಅದಕ್ಕಾಗಿ ನಾವು ಕೆಲಸ ಆರಿಸ್ಕೊಂಡು ಟೈಮ್ ಇಲ್ಲ ಅನ್ನಬಾರದು. ಅಂತ ಕೆಲಸ ಆರಿಸ್ಕೋಬೇಕು ನಾವು, ಅಂತ ಕೆಲಸ ಆರಿಸ್ಕೋಬೇಕು. ನಮ್ಮ ಧರ್ಮಕಾರಿ ವಿಘ್ನ ಬರಬಾರದು, ಆಗ ಸರಿ ಹೋಗ್ತಾನೆ. ಹಾಗಲ್ಲ, ನಾವು ಎಂಥ ಕೆಲಸ ಆರಿಸ್ಕೋತೇವೆ ಅಂದರೆ ವಿಘ್ನ ಬರಬೇಕು ಆರಿಸ್ಕೊಂಡ್ಬಿಡ್ತೇವೆ. ಯಾರು ಕೇಳಿದರೆ ಆಗೋದಿಲ್ಲ ರೀ, ತುಂಬ ಟೈಮ್ ನೋಡಿದರೆ ಹೇಗಿದೆ ಅಂತ ಹೇಳ್ತಾರೆ. ಆರಿಸ್ಕೊಂಡಿದ್ದು ನಾವೇ ಉದ್ದೇಶಪೂರ್ವಕ ಆರಿಸ್ಕೊಂಡಿರೋದು ತಪ್ಪು. ಅಲ್ಲ ಸ್ವಲ್ಪ ದುಡ್ಡು ಕಡಿಮೆ ಆಗುತ್ತೆ ಅಂತ ಕೇಳಿದರೆ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಬೇಕು, ಇದವ್ರು ಸಾಧ್ಯ ಇಲ್ಲ. ಮತ್ತು ಎಷ್ಟೊಂದು ಹಾಸ್ಪಿಟಲ್ ಸೇರಿಸ್ದಾಗ ಲೆಕ್ಚರ್ ತರ್ಕೊಡ್ತೀರೋ ಇಲ್ಲ ಬಿಲ್ನಾಗ ಅಡ್ಜಸ್ಟ್ ಮಾಡ್ಕೋತೀರೋ ಇಲ್ಲೋ ಆತೆ. ಇವತ್ತು ಒಳ್ಳೆ ಕಾರ್ಯ ಆಗಬೇಕು ಅಂದರೆ ತ್ಯಾಗ ಮಾಡಬೇಕಾಗುತ್ತೆ. ಕೆಲಸನೇ ಬಿಡಿ ಅನ್ನೋ ತ್ಯಾಗ ಮಾಡಬೇಕಾಗಿಲ್ಲ, ಕೆಲಸನೇ ಬಿಡಬೇಕಾಗಿಲ್ಲ. ನಮ್ಮ ಧರ್ಮ ಕಾರ್ಯ ವಿಘ್ನ ಬರದಂಥ ಕೆಲಸ ಆರಿಸ್ಬೇಕು. ಆಗ ಅರ್ಜುನನ ಆಯ್ಕೆ ಆಗಬಾರ್ದು, ಇಲ್ಲ ದುರ್ಯೋಧನ ಆಯ್ಕೆ ಆಗಬಾರ್ದು. ಮತ್ತು 99% ಜನ ಮಾತ್ರರಲ್ಲಿ ಭಾರಿ ಬುದ್ಧಿವಂತರಿದ್ದಾರೆ, ಆದರೆ ದೇವರ ಪೂಜೆಗಾಗಲಿ ಶಾಸ್ತ್ರ ಶ್ರವಣಕ್ಕಾಗಲಿ ಅವಕಾಶವೇ ಅವರಿಗಿರೋದಿಲ್ಲ ಅಂತ ಕೇಳಿದರೆ ಇದು ಯಾರೋ ಮಾಡಿದ ತಪ್ಪಲ್ಲ, ನಾವೇ ಮಾಡಿಕೊಂಡ ತಪ್ಪು. ಅದಕ್ಕೆ ಪಾರ್ಥ ಸಖ ಅರ್ಜುನ ತಾನು ಬಿಡಲಿಲ್ಲ, ಕೃಷ್ಣ ಅವನು ಬಿಡಲಿಲ್ಲ, ಎಲ್ಲ ರೀತಿಯನ್ನು ಕಾಪಾಡ್ತಾನೆ ಪಾರ್ಥ ಸಖ. ಮತ್ತೆ ಹೇಳ್ತಾರೆ, ನಿರುಪಮ ಆನಂದಾತ್ಮ ನಿರ್ಗತ ದುರಿತ ದೇವವರೆಣ್ಯ ಎಂದು ಆದರದಿ ಕರೆಯಲು ಬಂದೊದಗುವನು ತನ್ನವರ ಬಳಿಗೆ. ನಿರುಪಮ ಆನಂದಾತ್ಮ, ಆನಂದಾತ್ಮ ಅಂದರೆ ಆನಂದ ಸ್ವರೂಪ, ನಮಗೆ ಆನಂದ ಇದೆಯಲ್ಲ ಅವನೇ ಆನಂದ ಆಗಿದ್ದಾನೆ ದೇವರು. ಎಂಥ ಆನಂದ ಅಂತ ಕೇಳಿದರೆ ತಲೆ ಕೆಡಿಸ್ಕೋಬೇಡಿ, ನಿರುಪಮ ಇನ್ಕಂಪೇರಬಲ್ ಅಂತ ಕರೀತಾರೆ. ದೇವರ ಆನಂದನ ಗೋರಿಸ್ಲಿಕ್ಕೆ ಹೋಗಬಾರ್ದು, ಅಷ್ಟು ಆನಂದ ಇದೆ. ದೇವರಾನಂದ ದೇವರಾನಂದನೇ. ರಾಮರಾವಣರ ಯುದ್ಧ ಹೇಗಿತ್ತು ಗೊತ್ತಾ? ವಾಲ್ಮೀಕಿರು ಹೇಳ್ತಾರೆ, ನಮಗೆ ಖುಷಿ ಏನು ಹೇಳ್ತಾರೆ ಕೇಳೋಣ ಅಂಥೇಳಿ. ರಾಮರಾವಣ ಯುದ್ಧ ಹೇಗಿತ್ತು ಗೊತ್ತಾ ಸ್ವಾಮಿ? ಹೇಳಿ ಹೇಗಿತ್ತು ಅಂತ ಕೇಳಿದರೆ, ರಾಮರಾವಣ ಯುದ್ಧ ಹೇಗಿತ್ತು ಅಂದರೆ, ಹೇಗಿತ್ತು ಅಂದರೆ ರಾಮರಾವಣ ಯುದ್ಧ ರಾಮರಾವಣ ಯುದ್ಧ ಇದ್ದಾಗೆ ಇತ್ತು ಇಷ್ಟೇ ಹೇಳಿದ್ದು ಅಂತ. ಅದೇ ರೀತಿ ದೇವರ ಆನಂದ ಹೇಗಿದೆ? ದೇವರ ಆನಂದ ಇದ್ದಾಗೆ ಇದೆ, ಕಂಪೇರ್ ಮಾಡಿ ಬರೋದಿಲ್ಲ. ಅನನ್ವಯ ಅಲಂಕಾರ ಅಂತ ಅದಕ್ಕೆ, ಅನನ್ವಯ ಅಂದರೆ ಇನ್ನೊಂದು ಎಕ್ಸಾಂಪಲ್ ಸಿಗೋದಿಲ್ಲ ಅದಕ್ಕೆ ಅಂತ. ರಾಮರಾವಣಯೋರ್ ಯುದ್ಧಂ ರಾಮರಾವಣಯೋರಿವ ಅಷ್ಟೇ, ನಿರುಪಮಾನಂದಾತ್ಮ. ಇದು ಭಗವಂತನ ವೈಶಿಷ್ಟ್ಯ. ಈ ಪದ ಇಟ್ಟುಕೊಂಡೆ ಮೊದಲನೇ ಸಂಧಿಯಲ್ಲಿ ಬ್ರಹ್ಮದೇವರನ್ನು ಕರೀತಾರೆ, ನಿರುಪಮಾನಂದಾತ್ಮ ಭವ. ನಿರುಪಮಾನಂದಾತ್ಮ ದೇವರು, ನಿರುಪಮಾನಂದಾತ್ಮ ಭವ ಬ್ರಹ್ಮದೇವರು, ಪರಮಾತ್ಮನ ಮಕ್ಕಳು. ಅದಕ್ಕೆ ಅವರಿಗೆ ಶತಾನಂದ ಅಂತ ಹೆಸರು. ನಿರುಪಮ ದೇಶಪಾಂಡೆ ಮಗ ದೇಶಪಾಂಡೆ ಇದ್ದಾಗೆ, ಕುಲಕರ್ಣಿ ಮಗ ಕುಲಕರ್ಣಿ ಇದ್ದಾಗೆ, ನಿರುಪಮಾನಂದಾತ್ಮ ಇದ್ದಾರಲ್ಲ ಆತನ ಮಗ ನಿರುಪಮಾನಂದಾತ್ಮ ಭವ ಹಾಗಿದ್ದಾರೆ ಬ್ರಹ್ಮದೇವರು. ಅದಕ್ಕೆ ಆನಂದ ತೀರ್ಥರು, ಇನ್ನೊಬ್ಬಗ ಆನಂದ ತೀರ್ಥರು, ಒಬ್ಬಗ ಶತಾನಂದ, ಇನ್ನೊಬ್ಬಗ ಆನಂದ ತೀರ್ಥ. ಇದು ಪರಮಾತ್ಮನ ಪೂರ್ಣಾನಂದಕ್ಕೆ ನಿದರ್ಶನ. ನಿರುಪಮಾನಂದಾತ್ಮ ನಿರ್ಗತ ದುರಿತ, ದೇವರಲ್ಲಿ ದುರಿತದ ಹೆಸರೇ ಇಲ್ಲ, ನೋವಿನ ಹೆಸರಿಲ್ಲ, ದುಃಖದ ಹೆಸರಿಲ್ಲ, ಅಜ್ಞಾನದ ಹೆಸರಿಲ್ಲ. ಸೂರ್ಯನಲ್ಲಿ ಕತ್ತಲೆ ಇರುತ್ತಾ? ಸೂರ್ಯನಲ್ಲಿ ಕತ್ತಲೆ ಇರಲಿಕ್ಕೆ ಸಾಧ್ಯ ಇಲ್ಲೋ. ದೇವರಲ್ಲಿ ದುರಿತ ಇಲ್ಲ, ನಿರ್ಗತ ದುರಿತ. ದೇವವರೆಣ್ಯ, ದೇವವರೆಣ್ಯ ಅಂತ ದೇವರನ್ನು ಕರಿಬೇಕು. ಮಚ್ಚಕ ರೂಪಲ ಯೋಧ ವಿಹಾರಿನ್ ವೇದ ವಿನೇತೃ ಚತುರ್ಮುಖ ವಂದ್ಯ ಪೂರ್ವ ಸ್ವರೂಪಕ ಮಂದಧಾರ ಮಂದರಧಾರಿನ್ ಅಂತ ಹೇಳ್ತಾ ದೇವವರೆಣ್ಯ ಆಚಾರ್ಯರ ಬಾ ದ್ವಾದಶ ಸ್ತೋತ್ರ ಹೇಳಿ ಅಂತ ಅರ್ಥ. ಅದಕ್ಕೆ ದೇವವರೆಣ್ಯ ಅಂತ ಕರೀರಿ, ದ್ವಾದಶ ಸ್ತೋತ್ರ ಹೇಳಿ, ಕಾಮದ ಅಂತ ಕರೀರಿ, ವಿಷ್ಣು ಸಹಸ್ರನಾಮ ಹೇಳಿ. ಇದು ಹರಿಕಥಾವತಾರ ಸಂದೇಶ. ಬರೀ ಕಾಮದ ಕಾಮದ ಅಂತ ಹೇಳಿ ಅಲ್ಲ, ವಿಷ್ಣು ಸಹಸ್ರನಾಮವನ್ನು ಹೇಳಿದರೆ ಕಾಮದಃ ಕಾಮಃ ಕಾಮದಃ. ದ್ವಾದಶ ಸ್ತೋತ್ರ ಹೇಳಿದರೆ ದೇವವರೆಣ್ಯ, ದೇವ್ ದ್ವಾದಶ ಸ್ತೋತ್ರ ಹೇಳಿ. ಆಗ ದೇವರು ಒಲಿತಾನೆ ಹೊರತು ನೀವೇ ಮಾಡಿಕೊಂಡು ಹಾಡು ಹೇಳಬೇಡಿ, ಸಿನಿಮಾ ಹಾಡನ್ನು ಹೇಳಬೇಡಿ, ನಾಟಕ ಆಡದ ಹಾಡನ್ನು ಹೇಳಬೇಡಿ. ಎಷ್ಟೋ ಜನ ಹೇಳೋದು ಅದನ್ನೇನು, ಎಷ್ಟೋ ಜನ ಯಾರ್ಯಾರೋ ಬೇರೆ ಮತ್ತವ್ರು ಹೇಳಿದ ಹಾಡನ್ನು ಹೇಳ್ತಾರೆ, ತುಂಬ ತಪ್ಪು. ಅದು ದೇವರನ್ನೇ ಒಪ್ಪೋದಿಲ್ಲ, ಅವ್ರ ಹಾಡಿಗೇನು ಬೆಲೆ ಇರುತ್ತೆ ಲೆಕ್ಕ ಹಾಕಿ. ನೀವು ಯಾರ ಹತ್ರ ಕೆಲಸ ಆಗಬೇಕು, ಲೆಟರ್ ತೊಗೋತೀರಿ ಅಂತ ಹೇಳ್ತೀರಿ, ಯಾರ ಹತ್ರ ಲೆಟರ್ ತೊಗೋತೀರಿ ನೀವೀಗ? ಯಾರು ಲೆಟರ್ ಕೊಡ್ತಾರಲ್ಲ ಅವ್ರಿಗೆ ಕೊಡರಿ, ಭಾರಿ ಬೇಕಾದಷ್ಟು ತೊಗೊಡ್ತಾರೆ. ಕಂಡ್ರಾಗದ್ರಲ್ಲಿ ತೊಗೊಂಡ್ಬಿಟ್ರೆ ಲೆಟರ್ ನೋಡಿದ ತಕ್ಷಣ ಅಪ್ಲಿಕೇಶನ್ ರಿಜೆಕ್ಟೆಡ್ ಅಂದ್ಬಿಡ್ತಾನೆ, ಅವ್ರ ಕೆಲಸ ಅಲ್ಲ, ಅಪ್ಲಿಕೇಶನ್ ರಿಜೆಕ್ಟೆಡ್ ಅಂತವ್ರ ಹತ್ರ ತಗೋಬಾರ್ದು. ನಾವು ಯಾರ ಸ್ತೋತ್ರ ತಗೋಬೇಕು ಅಂದರೆ ಯಾರು ದೇವರ ಭಕ್ತರೋ, ಯಾರನ್ನ ದೇವರು ಮೆಚ್ಚಿದ್ದಾನೋ ಅವರಿಂದ ನಾವು ಮಾಡಿದ ಸ್ತೋತ್ರ ಹೇಳಬೇಕೇ ಹೊರತು ಕಂಡವರ ಸ್ತೋತ್ರ ಹೇಳಬಾರ್ದು. ನಮ್ಮ ಜನಕ್ಕೆ ಗೊತ್ತಿಲ್ಲ ಎಷ್ಟು ಚೆನ್ನಾಗಿದ್ದೀರಿ, ದಾಟಿ ಹೇಳಿಬಿಡ್ತೇವೆ ಅಂತ ಹೇಳ್ತಾನೆ. ಹಾಗೆ ಬಾಂಡ್ ಪೇಪರಲ್ಲಿ ಬರ್ಸ್ಕೊಂಡೋದು ಮಾತ್ರ ಕೆಲಸ ಆಗುತ್ತಾ? ಬಾಂಡ್ ಪೇಪರ್ ಆಗ್ಬೋದು, ಕಂಪ್ಯೂಟರ್ ಸ್ಕ್ರೈಪಿಂಗ್ ಆಗಿರ್ಬೋದು, ಏನೇ ಆಗಿದ್ದರೂ ಕೂಡ ವ್ಯಕ್ತಿ ಒಳ್ಳೆಯವರಲ್ಲ ಅಂದರೆ ಲೆಟ್ರಿ ಬೆಲೆ ಇಲ್ಲ. ಕಂಪ್ಯೂಟರ್ ಪೇಪರ್ ಅಲ್ಲ, ಬಾಂಡ್ ಪೇಪರ್ ಅಲ್ಲ, ಆರ್ಡಿನರಿ ಪೇಪರು, ಇಂಪಾರ್ಟೆಂಟ್ ಪರ್ಸನ್ ಬರೀತಾನೆ, ಎಲ್ಲೋ ಗೀಚ್ ಕೊಡ್ತಾನೆ, ಯಾವುದೋ ಟಿಕೆಟ್ ತಿಂದು ಬರ್ಕೊಡ್ತಾನೆ, ಪ್ಲೀಸ್ ಅಪಾಯಿಂಟ್ ಹಿಮ್, ಅಪಾಯಿಂಟ್ ಮಾಡಿಬಿಡ್ತಾನೆ. ಅದು ಕೊಟ್ಟವನು ಯಾರು ಗೊತ್ತಾ? ವೆರಿ ಕ್ಲೋಸ್ ಟು ದಿ ಆಫೀಸರ್. ಆದ್ದರಿಂದ ಹಾಡಿನ ಧಾಟಿ ನೋಡಬೇಡಿ, ಹಾಡಿನ ಸಂಗೀತ ನೋಡಬೇಡಿ, ಹಾಡಿನ ಬರೆದವರು ಯಾರು ಅಂತ ನೋಡಿ ಅಂತ ಹೇಳ್ತಾರೆ. ಪುರಂದರ ದಾಸರ ಹಾಡು ಮುಗಿದೋಯ್ತು. ಆ ಪುರಂದರ ದಾಸರೆಂದರೆ ಪುರಂದರ ದಾಸರಯ್ಯ, ಮಾತಿ ಬೆಲೆ. ವಿಜಯದಾಸರ ಮಾತು ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರೆಗಿರೋ. ಗೋಪಾಲದಾಸರ ಮಾತು, ಗೋಪಾಲದಾಸರಾಯ ನಿನ್ನಯ್ಯ ಪಾದ ನಾ ಹೊಂದಿದೆನೋ ನಿಶ್ಚಯ. ಇಂಥವರ ಮಾತಿಗಿರೋ ಬೆಲೆನ ನಾವು ಎಲ್ಲ ಕಡೆ ಹೇಳೋದಕ್ಕೆ ಬರೋದಿಲ್ಲ. ಅದಕ್ಕೇನೆ ದೇವವರೆಂಡನೆಂದು ಆದರದಿ ಕರೆಯಲು. ಬೈಕೊಂಡು ಕರೆದ್ರೆ ದೇವರು ಬರೋದಿಲ್ಲ, ಭಕ್ತಿಯಿಂದ ಕರೆಯಬೇಕು. ಆದರ ಅಂದರೆ ಭಕ್ತಿ. ಬಂದೊದಗವನು ತನ್ನವರ ಬಳಿಗೆ, ತಕ್ಷ ಪರಮಾತ್ಮ ಬರ್ತಾನೆ. ಬರುವನು ತನ್ನವರ ಬಳಿಗೆ ಅಂತ ಆಸೆ ಹೇಳೋದಿಲ್ಲ. ಬಂದು ಒದಗುವನು ತನ್ನವರ ಬಳಿಗೆ. ಕೆಲವರು ಬರ್ತಾರೆ, ಬಂದುಬಿಟ್ಟು ಬಂದುಬಿಟ್ಟು ಸಾರಿ ಆಗಲಿಲ್ಲ ಅಂದ್ಬಿಟ್ಟು ಏನು ಮಾಡ್ತೀನಿ, ಇಷ್ಟೆಲ್ಲ ಕಷ್ಟಪಟ್ಟು ಕರೆಯೋದು. ಬಂದು ಅಯಮಲ್ಪ ಹೆಲ್ಪ್ಲೆಸ್ ಅಂದ್ರೆ ಏನು ಉಪಯೋಗ? ಬಂದು ಒದಗುವನು, ಒದಗುವನು ಅನ್ನೋ ಪದ ನಮಗೆ ಮನೆಯಲ್ಲಿ ಅರ್ಥ ಆಗುತ್ತೆ. ಅಡಿ ಅನ್ನ ಒದಗಲಿಲ್ಲ ಅಂತ ಕರೀತಾರೆ, ಅನ್ನ ಒದಗಲಿಲ್ಲ, ಸಫಿಷಿಯಂಟ್ ಆಗಲಿಲ್ಲ ಅಂತ ಅನ್ನ ಒದಗೋದು. ಅದಕ್ಕೆ ದೇವರು ಒದಗ್ತಾರೆ ಅಂದರೆ ಬಂದು ಎಲ್ಲ ಕೆಲಸ ಮಾಡಿಕೊಡ್ತಾರೆ, ಬರ್ತಾನೆ ಕೆಲಸ ಮಾಡಿಕೊಡ್ತಾನೆ ಹೊರತು ಪರಮಾತ್ಮ ಕೈ ಬಿಡೋದಿಲ್ಲ. ದಾಸರು ಎಷ್ಟು ಇದರಿಂದ ಹೇಳ್ತಾರೆ, ದೇವ್ರನ್ನ ಕರೆಯೋ ರೀತಿ ಹೇಳಿಕೊಡ್ತಾರೆ. ಅರ್ಥ ಮಾಡ್ಕೋಬೇಕು. ದೇವ ವರೆಣ್ಯ, ವರೆಣ್ಯ ಅನ್ನೋ ಪದ ಎಲ್ಲೋ ಕೆಡದಾಗುತ್ತೆ. ಗಾಯತ್ರಿ ಮಂತ್ರ ಎಲ್ಲೋ ಅಲ್ಲ, ವರೆಣ್ಯಂ ಅಂತ ಹೇಳ್ತೇವಲ್ಲ, ಗಾಯತ್ರಿ ಮಂತ್ರ ಹೇಳಿ ಅಂತ ಅರ್ಥ. ಅದಕ್ಕೆ ಗಾಯತ್ರಿ ಮಂತ್ರ ಹೇಳಿ, ದೇವಸ್ಯ ದೇವ ವರೆಣ್ಯ ಭರ್ಗೋ ದೇವಸ್ಯ ಧೀಮಹಿ, ಗಾಯತ್ರಿ ಮಂತ್ರ ಹೇಳಿ ದೇವರು ಬರ್ತಾನೆ. ಪಾರ್ಥ ಸಖ ಮಹಾಭಾರತ ಕೇಳಿ ಅದರಂತೆ ಬದುಕಿ. ನಿರುಪಮಾನಂದಾತ್ಮ ಅಂದರೆ ಬೇರೆಯವರಲ್ಲಿ ನಿರ್ಗುಣ ಅಂತ ಕರಿಬೇಡಿ, ಆನಂದಾದಿ ಗುಣಪೂರ್ಣ ಅಂತ ಕರೀರಿ. ಇದೆಲ್ಲ ಸಂದೇಶ ಕೊಡ್ತಾರೆ ದಾಸರು. ಶರಣ ಜನ ಮಂದಾರ ಶಾಶ್ವತ ಕರುಣಿ ಕಮಲಾಕಾಂತ ಕಾಮದ ಪರಮ ಪಾವನತರ ಸುಮಂಗಳ ಚರಿತ ಪಾರ್ಥ ಸಖ. ಅದಕ್ಕಿನ್ನೂ ಅರ್ಥ ಉಂಟು. ಶರಣ ಜನ ಮಂದಾರ, ಹೇ ಶರಣ, ಹೇ ಜನ, ಹೇ ಮಂದಾರ ಬಿಡಿಸ್ಬಿಡೋದು ಪೂರ್ತಿ ಹಾಗೆ. ಹೇ ಶರಣ, ಇದು ಶರಣ ಅಂದರೆ ಏನ್ರಿ ಸ್ವರ್ಥ ಅಂತ ಕೇಳಿದರೆ, ಶರಣ ಅಂದರೆ ರಕ್ಷಕ ಅಂತ. ಹೇ ರಕ್ಷಕನೇ ವಿಷ್ಣು ಸಹಸ್ರನಾಮದ ಪದ, ಭಗವದ್ಗೀತೆಯ ಪದ. ಭರ್ತ ಸುಹೃತ್ ಶರಣಂ ಅಂತ ದೇವರಿಗೆ ಹೆಸರು. ಆದ್ದರಿಂದ ಶರಣ ಜನ, ಜನ ಅಂದ್ರೆ ಏನು? ನಜಾಯತೇತಿ ಜನ, ಹುಟ್ಟಿಲ್ಲದವನೇ ಅಂತ. ದೇವರೇ ಅಜ ಅಂದ್ರೆ ಒಂದೇ, ಜನ ಅಂದ್ರೆ ಒಂದೇ, ನಜ ಅಜ ಎರಡು ಒಂದೇ. ಜನ ನಜಾಯತೇತಿ ಜನ, ಹುಟ್ಟಿಲ್ಲದವನೇ. ಮಂದಾರ ಮಂದಾನ್ ಆ ಸಮ್ಯಕ್ ರಮಯತೀತಿ ಮಂದಾರ. ಎಂತ ಸಾಮಾನ್ಯರನ್ನು ಪರಮಾತ್ಮ ಲೋಗ್ರೇಡ್ ಭಕ್ತರನ್ನು ಕೂಡ ಆನಂದ ಕೊಟ್ಟು ಎಂಜಾಯ್ ಮಾಡಿಸ್ತಾರೆ. ಅದಕ್ಕೆ ಮಂದಾರ ಅಂತ ದೇವರಿಗೆ ಹೆಸರು. ಶರಣ ಜನ ಮಂದಾರ ಶಾಶ್ವತ ಕರುಣಿ, ಹೇ ಶಾಶ್ವತ, ಹೇ ಕರುಣಿ. ಶಾಶ್ವತ ವಿಷ್ಣು ಸಹಸ್ರನಾಮದ ಪದ. ಶಾಶ್ವತ ನೆನಪಿರಬೇಕು, ದೇವರು ಶಾಶ್ವತ, ಅವನೊಬ್ಬನೇ ಶಾಶ್ವತ, ಇನ್ಯಾರು ಶಾಶ್ವತ ಅಲ್ಲ, ದೇವರೊಬ್ಬನೇನೆ. ಅದಕ್ಕೆ ಭಗವದ್ಗೀತೆ 15ನೇ ಅಧ್ಯಾಯದಲ್ಲಿ ಇಡೀ ಜಗತ್ತಿನ ಎಲ್ಲರೂ ಕೂಡ ಅಶ್ವತ್ಥ, ದೇವರೊಬ್ಬನೇ ಅಶ್ವತ್ಥ. ಏನ್ ಹಾಗಂದ್ರೆ ಅರ್ಥ, ಅಶ್ವತ್ಥ ಅಂದರೆ ಶ್ವಃ ಏಕಪ್ರಕಾರೇಣ ನಾ ತಿಷ್ಠತೀತಿ ಅಶ್ವತ್ಥ. ಎಲ್ಲರೂ ಚೇಂಜ್ ಆಗ್ತಾ ಹೋಗ್ತಾರೆ, ದೇವರು ಮಾತ್ರ ಚೇಂಜ್ ಆಗೋದಿಲ್ಲ. ಅಂದರೆ ಜಗತ್ತೇನು ಗೊತ್ತಾ, ಯಾವಾಗಲೂ ಚೇಂಜಿಂಗ್. ಅದೇ ಎವರ್ ಚೇಂಜಿಂಗ್ ವರ್ಲ್ಡ್ ಅಂತ ಕರೀತಾರೆ, ಎವರ್ ಚೇಂಜಿಂಗ್. ಯಾರ್ದಾರ ಮನೆಗೆ ಹೋಗಿರಿ, ಸ್ವಲ್ಪ ಚೇಂಜ್ ಆಗಿರುತ್ತೆ ಆಗಲೇ. ಮತ್ತು ಬೆಂಗಳೂರು 20 ವರ್ಷ ಬಿಟ್ಟು ನೋಡಿ, ಓ ಬೆಂಗಳೂರು ಅನಿಸ್ಬಿಡುತ್ತೆ, ಎಲ್ಲ ಚೇಂಜ್. ಮನೆಗೆ ಇನ್ನೊಂದು ಸರ್ತಿ ಹೋಗಿರಿ, ಕೊನೆಗೆ ಏನು ಚೇಂಜ್ ಆಗಿರುತ್ತೆ ಗೊತ್ತಾ, ಈ ವಾಸ್ತು ನೋಡಿಕೊಂಡು ದೇವ್ರ ಮನೆ ಎರಡು ಮಾಡಿ ಹಾಕ್ಬಿಟ್ಟಿರ್ತ, ಇಲ್ಲಿ ಅಲ್ಲಿ ಹೊಡಿ ಗೋಡೆ ಹೊಡಿ, ಇಲ್ಲೊಂದು ಗೋಡೆ ಹೊಡೆದೇ ಹಾಕ್ಬಿಟ್ಟಿರ್ತ. ಅಥವಾ ಇನ್ನೊಂದು ಕಡೆ ಶರಣ ಮನೆ ಮಾಡಿರ್ತಾರೆ, ಈ ಸೋಫಾ ಆ ಕಡೆ, ಚೇರಿ ಈ ಕಡೆ ಯಾರೋ ಚೇಂಜ್ ಮಾಡಿರ್ತಾರೆ. ಅಂತೂ ಹಾಗಿರೋದಿಲ್ಲ ಅದು ಒಟ್ಟಿನ ಮೇಲೆ, ಎಲ್ಲೋದ್ರೂ ಚೇಂಜ್ ಕಾಣ್ತಾನೆ ಇರುತ್ತೆ. ಬೀದಿಗಳಲ್ಲಿ ಚೇಂಜು, ಕೆಲವರು ರೋಡ್ ಬ್ಲಾಕ್ ಮಾಡಿರ್ತಾರೆ, ಕೆಲವು ವೈಡನ್ ಮಾಡ್ತಾರೆ, ಮೆಟ್ರೋ ಅಂತ ಇನ್ನೊಂದು ಗಲಾಟೆ ಮಾಡ್ತಾರೆ, ಏನಾದರೂ ಚೇಂಜ್ ಆಗ್ತಾನೆ ಇರುತ್ತೆ. ಆದರೆ ದೇವರು ಮಾತ್ರ ಚೇಂಜ್ ಆಗೋದೇ ಇಲ್ಲ. ಇವತ್ತು ಯಾವ ಊರಿಗೆ ಬೇಕಾದ್ರೆ ಹೋಗಿ ಎಷ್ಟು ಚೇಂಜ್ ಆಗಿದೆ ಅಂತ ಹೇಳ್ತಾರೆ, ರಕ್ತನೇ ಚೇಂಜ್ ಆಗಿದೆ ಅಂತ ಹೇಳ್ತಾರೆ. ದೇವರು ಚೇಂಜ್ ಆಗೋದಿಲ್ಲ. ಅದಕ್ಕೆ ಎವರ್ ಚೇಂಜಿಂಗ್ ವರ್ಲ್ಡ್, ನೆವರ್ ಚೇಂಜಿಂಗ್ ಗಾಡ್. ದೇವರು ಎಂದೂ ಬದಲಾಗೋದಿಲ್ಲ. ಇನ್ನು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ದೇವರು ಅಂತ ಕರೀತಾರೆ. ನಮ್ಮ ದೇಹನೇ ಬದಲಾಗುತ್ತೆ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ, ಕೌಮಾರ ಯೌವನ ಮುಕ್ಕು ಹೇಗೆ ಚೇಂಜ್ ಆಗ್ತಾ ಹೋಗುತ್ತೆ ನೋಡಿದ್ರ, ದೇವರು ಚೇಂಜ್ ಆಗೋದಿಲ್ಲ, ಒಂದೇ ರೀತಿ ಇರ್ತಾನೆ ದೇವರು. ಅಷ್ಟೇ ಅಲ್ಲ, ಶಾಶ್ವತ, ಒಂದೇ ರೀತಿಯಲ್ಲಿ ಎಲ್ಲ ಕಾಲಕ್ಕಿರ್ತಕ್ಕಂಥ ಏಕಮಾತ್ರ ವ್ಯಕ್ತಿ ಭಗವಂತ. ಏನೇನೋ ಹೇಳ್ತೀರಿ, ಒಂದು ಪದಾರ್ಥ ಎಲ್ಲರೂ ಇದೆಯಾ ಅಂದರೆ ಆಕಾಶ ನೋಡಿ ಹೇಗಿದೆ. ಅದಕ್ಕೆ ಕೂಟಸ್ಥ ಅಂತ ದೇವರಿಗೆ ಹೆಸರು. ಆಕಾಶ ಚೇಂಜ್ಲೆಸ್, ಭಗವಂತ ಚೇಂಜ್ಲೆಸ್. ಆಕಾಶಕ್ಕೆ ಒಂದು ಚೇಂಜ್ ಇದೆ ಕೊನೆ ಪಕ್ಷ, ಅಸ್ವಾತಂತ್ರ್ಯ ಇದೆ ಆಕಾಶಕ್ಕೆ, ಭಗವಂತನಿಗೆ ಅದೂ ಇಲ್ಲ. ಅದರಿಂದಾಗಿನೇ ಪರಮಾತ್ಮ ಆಕಾಶಕ್ಕೆ ಒಂದು ರೀತಿ ಹುಟ್ಟಿದೆ, ಪರಾಧೀನ ವಿಶೇಷಾವಾಪ್ತಿ ಅಂತ ಕರೀತಾರೆ, ಒಂದು ಹುಟ್ಟಿದೆ, ಪರಮಾತ್ಮನಿಗೆ ಅದೂ ಇಲ್ಲ. ದೇರ್ಫೋರ್ ಆಕಾಶಕ್ಕಿಂತ ದೇವರು ದೊಡ್ಡವರು. ಶಾಶ್ವತ ಅನ್ನೋ ಪದ ಗೊತ್ತಾಗಿಬಿಟ್ರೆ ನಮ್ಗೆ ಈಗ ಅರ್ಥ ಆಗುತ್ತೆ. ಯಾವುದೋ ಕಂಪ್ನಿ ಸೇರಿಕೊಂಡ, ಬೇರೆ ಊರಿಗೆ ಟ್ರಾನ್ಸ್ಫರ್ ಆಯಿತು, ಆ ಕಂಪ್ನಿ ಇಲ್ಲ, ಮುದೋಯ್ದ ಕೆಲಸ. ಹೆಂಡತಿ ಒಬ್ಬ ಕೆಲಸ, ಗಂಡ ಒಂದು ಕೆಲಸ ಮಾಡ್ತಿರ್ತಾರೆ. ಗಂಡನ ಚೆನ್ನ ಬೇರೆ ಕೆಲಸ ಸಿಕ್ತು, ಹೆಂಡತಿಗಲ್ಲಿ ಹೋಗ್ಲಿಕ್ಕೆ ಆ ಜಾಬ್ ಇಲ್ಲ, ಅಲ್ಲಿ ಮುಗಿದೋಯ್ತು. ಇಲ್ಲ ರಿಸೈನ್ ಮಾಡಬೇಕು, ಇಲ್ಲೇ ಇರಬೇಕು. ಕೆಲವು ಕೆಲಸ ಕಂಪ್ನಿ ಇರುತ್ತೆ, ಅಲ್ಲೂ ಕಂಪ್ನಿ ಇದೆ, ಅಲ್ಲೂ ಕೊಡ್ತಾರೆ ಟ್ರಾನ್ಸ್ಫರ್, ಮುಗಿದೋಯ್ತು. ಯಾವೂರಿಗೆ ಹೋದ್ರೂ ಎರಡು ಕಂಪ್ನಿ ಇದೆ, ಎಷ್ಟು ಸುಲಭ ಆಯ್ತಾಗ. ಸೊ ದೇವರು ಶಾಶ್ವತ, ಆದ್ದರಿಂದ ಎಲ್ಲ ಕಾಲಕ್ಕೂ ಸಿಗ್ತಾನೆ. ಇವತ್ತು ನಾವು ಈ ಸರ್ಕಾರ ಇದೆ ಅಂತ ತಿಳ್ಕೊಬೋಣ, ಮುಂದಿದೆ ಇರುತ್ತೆ ಗ್ಯಾರಂಟಿ ಇಲ್ಲ, ಹೋಗಿಬಿಡ್ತಾರೆ. ಇದೇ ಜನ ಇರೋ ಗ್ಯಾರಂಟಿ ಇಲ್ಲ. ಅದು ಯಾರಿಗೆ ಅರ್ಪಣೆ ಮಾಡಿದರೂ ಕೂಡ, ಯಾರಿಗೆ ಅರ್ಪಣೆ ಮಾಡಿದರೂ ಕೂಡ ನಮಗೆ ಅವರೇ ಇರೋದಿಲ್ಲ. ಫಲ ಏನು ಕೊಡ್ತಾರೆ ನಮಗೆ ಅವರೀಗ? ಯಾರೂ ಫಲ ಕೊಡೋದಿಲ್ಲ. ಅದಕ್ಕೆ ಯಾರಿಗೆ ಅರ್ಪಣೆ ಮಾಡಬೇಕು? ದೇವರಿಗೆ ಅರ್ಪಣೆ ಮಾಡಬೇಕು. ಅವಾಗೇನು ಸಿಗುತ್ತೆ? ಫಲ ಸಿಗುತ್ತೆ. ಅದಕ್ಕೆ ನಾವು ಯೋಚನೆ ಮಾಡಿ, ಈಗ ಯಾರೋ ಅಧಿಕ ಮಾಸ ಏನೋ ಕೊಡ್ತಾ ಹೋಗ್ತಾರೆ, ಏನಂತ ಕೊಡ್ತಾರೆ ಗೊತ್ತಾ? ಕೃಷ್ಣಾರ್ಪಣ ವಸ್ತು ಅಂತ ಕೊಡ್ತಾರೆ. ಆ ವ್ಯಕ್ತಿಗೆ ಕೊಡೋದಿಲ್ಲ, ವ್ಯಕ್ತಿ ಚೇಂಜ್ ಆಗ್ತಾನೆ, ದೇವರು ಹಾಗೆ ಇರ್ತಾನೆ. ಅವಾಗ ಕೊಡೋದು ಯಾರ ಕೈಲೋ, ನಿಮ್ಮ ಯಾರು ಕೊಟ್ಟಕ್ಕೆ ನಿಮ್ಮ ಅರ್ಪಣ ವಸ್ತು ಅಂತ ಕೊಡೋದಿಲ್ಲ, ಕೃಷ್ಣಾರ್ಪಣ ವಸ್ತು ಅಂತ ಕೊಡ್ತಾರೆ. ಬ್ಯಾಂಕಿಗೆ ಹೋಗ್ತಾರೆ, ಬ್ಯಾಂಕ್ ಕ್ಯಾಶಿಯರ್ ಹೆಸರು ಬರ್ಕೊಟ್ರೆ ಗೋವಿಂದ, ಕ್ಯಾಶಿಯರ್ ಬಂದು ತೊಗೊಂಡು ಹೋಗಿಬಿಡ್ತಾರೆ. ಬ್ಯಾಂಕ್ ಹೆಸರು ಕೊಡ್ತಾರೆ, ಕ್ಯಾಶಿಯರ್ ಹೆಸರು ಪಡೆಯೋದಿಲ್ಲ. ಕ್ಯಾಶಿಯರ್ ಚೇಂಜ್ ಆಗ್ತಾನೆ, ಬ್ಯಾಂಕ್ ಅಲ್ಲೇ ಇರುತ್ತೆ. ಕ್ಯಾಶಿಯರ್ ಚೇಂಜ್ ಆಗ್ತಾನೆ, ಬ್ಯಾಂಕ್ ಅಲ್ಲೇ ಇರುತ್ತೆ. ಕ್ಯಾಶಿಯರ್ ಅವತ್ತೇ ಚೇಂಜ್ ಆಗ್ತಿರ್ತಾನೆ, ಟ್ರಾನ್ಸ್ಫರ್ ಆರ್ಡರ್ ಬಂದುಬಿಟ್ಟಿದೆ, 5 ಗಂಟೆವರೆಗೆ ಇರ್ತಾನೆ ಅವನು, ಕೊಟ್ಟರೆ ವ್ಯಾಲಿಡ್ ಅದು, ಸೈನ್ ಮಾಡಿ ತೊಗೊಂಡ್ಬಿಡ್ತಾನೆ. ಮರುದಿವಸ ಯಾರೇ ಕೂತಿರಲಿ ದುಡ್ಡು ಕೊಡ್ತಾನೆ ನಮಗೆ ಮತ್ತೆ ಅವನು. ಅದು ಇಂಡಿವಿಜುವಲ್ ಕೊಟ್ಟಿದ್ರೆ ಕೃಷ್ಣಾರ್ಪಣ ಅವನ ಜೊತೆಗೆ ಹೋಗ್ಬಿಡ್ತಿತ್ತು ಹಾಗೆ. ಅದಕ್ಕೇನೆ ದೇವರು ಶಾಶ್ವತ, ಈ ಜನ್ಮದಲ್ಲಿ ಕೊಡ್ತೇವೆ, ಮುಂದೆ ಅದೇ ದೇವರು ಮುಂದಿನ ಜನ್ಮದಲ್ಲಿ ಮತ್ತೆ ವಾಪಸ್ ಕೊಡ್ತಾನೆ. ಎಷ್ಟು ಕೋಟಿ ಜನ್ಮ ಹುಟ್ಟಿದ್ರು ಅದೇ ದೇವರೇ, 100% ಸೇಫ್ ನಾವು. ಆದರೆ ಬೇರೆಯವ್ರು ಕೊಟ್ಟುಬಿಟ್ರೆ ಚೇಂಜಿಂಗ್ ತೊಗೊಂಡು ಓಡೋಗ್ಬಿಡ್ತಾರೆ. ಇವತ್ತು ಗೊತ್ತಲ್ಲ, ಅಡ್ರೆಸ್ ಇಲ್ಲ ಹೋಗ್ಬಿಡ್ತಾರೆ ಪಾಪ. ಎಷ್ಟೋ ಕಂಪ್ನಿ ಫೈನಾನ್ಸ್ ಕಂಪ್ನಿಗಳು ಅವ್ರು ಫೈನಾನ್ಸ್ ಮಾಡ್ಸ್ಕೊಂಡು ಹೋಗ್ಬಿಡ್ತಾರೆ, ಇನ್ನೊಬ್ಬರು ಮಾಡೋದಿಲ್ಲ ಅವರು, ಸಾಕಷ್ಟು ಮಾಡಿಸ್ಕೊಂಡು ಗುಡ್ ಬೈ ಹೋಗ್ಬಿಡ್ತಾರೆ. ದೇವ್ರ ಹಾಗೆ ಮಾಡೋದಿಲ್ಲ. ಶಾಶ್ವತ ಕರುಣಿ, ಇದು ಅರ್ಥ ಮಾಡಿಕೊಂಡ್ರೆ ದೇವರಷ್ಟು ಶಾಶ್ವತ ಯಾರೂ ಇಲ್ಲ, ಅವರೊಬ್ಬನೇ ಶಾಶ್ವತ, ಇನ್ಯಾರೂ ಇಲ್ಲ. ಇದು ಅರ್ಥ ಮಾಡಿಕೊಂಡು ದೇವರನ್ನು ಆರಾಧನೆ ಮಾಡಿದರೆ ನಮಗೆ ವಿಶೇಷ ಸಿದ್ಧಿ ಬರುತ್ತೆ. ರಾಯರು ತುಂಬ ಫಲ ಕೊಡ್ತಾರೆ, ಎಲ್ಲರಿಗೂ ಗೊತ್ತು, ತುಂಬ ಫಲ ಕೊಡ್ತಾರೆ, ಬೇರೆ ಬೈಕೆಯಲ್ಲಿ ಕಳಿಸೋದೇ ಇಲ್ಲ. ಯಾಕಕ್ಕೆ ಗೊತ್ತಾ? ಅವ್ರು ಪ್ರತಿ ಗ್ರಂಥದಲ್ಲೂ ದೇವರನ್ನ ಏನಂತ ಆರಾಧನೆ ಮಾಡ್ತಾರೆ ಗೊತ್ತಾ ರಾಯರು? ಅನಂತ ಗುಣಪೂರ್ಣಾಯ ದೋಷ ದೂರಾಯ ವಿಷ್ಣವೇ ಅಂತ ಹೇಳ್ತಾ, ನಮ ಶ್ರೀ ಪ್ರಾಣನಾಥಾಯ ಭಕ್ತಾಭೀಷ್ಟಪ್ರದಾಯಿನಿ. ರಾಯರ ಉಪಾಸನೆಯ ಮಂತ್ರ ಇದು. ಭಕ್ತಾಭೀಷ್ಟಪ್ರದಾಯಿನೇನು? ಭಕ್ತಾಭೀಷ್ಟ ಕೊಡುವವನು ಕೊಡುವ ಉಪಾಸನೆ ಮಾಡ್ತಾರಲ್ಲ, ಭಕ್ತರ ಬಿಟ್ಟು ಇವ್ರು ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ದೇವ್ರನ್ಯಾಗ ಆರಾಧನೆ ಮಾಡ್ತಾರಲ್ಲ, ಆ ಶಕ್ತಿ ಕೊಡ್ತಾನಂತೆ ದೇವರು. ಇವತ್ತು ರಾಯರಂಥ ಜ್ಞಾನಿಗಳೆಲ್ಲ ಕೊಡೋ ಶಕ್ತಿ ಯಾತ ಪಡ್ಕೊಂಡಿದ್ದಾರೆ, ದೇವರನ್ನು ಆ ರೀತಿ ಕೊಡುವವನು ಕೊಡುವನು ಅಂತ ಆರಾಧನೆ ಮಾಡಿದ್ದರ ಫಲ. ನಮಗೆ ಅದು ದೇವರು ಕೊಡೋದಿಲ್ಲ ಅಂದರೆ ದೇವರು ಹಾಳು ಮಾಡಿಬಿಟ್ಟ. ಅದು ಬೈದೇ ಅಭ್ಯಾಸ ದೇವರು ನಮಗೆ ಹೊರತು ಮಗಳ ಅಭ್ಯಾಸ ಇಲ್ಲ. ಇರೋದು ಹೋಗಿಬಿಡುತ್ತೆ, ರಾಯರು ಕೊಡ್ತಾರೆ. ಉಪಾಸನೆ ಸರಿ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ಈ ರೀತಿ ದೇವರನ್ನು ಕರೀರಿ. ಶರಣ ಜರ ಮಂದಾರ ಶಾಶ್ವತ ಕರುಣಿ ಕಮಲ ಕಾಂತ ಕಾಮದ ಪರಮ ಪಾವನ ತರ ಸುಮಂಗಳ ತೆರಿತ ಪಾರ್ಥ ಸಖ ನಿರುಪಮಾನಂದಾತ್ಮ ನಿರ್ಗತ ದುರಿತ ದೇವವರೆಣ್ಣೆನೆಂದು ಆದರದೆ ಕರೆಯಲು ಬಂದೊದಗುವರು ತನ್ನವರ ಬಳಿಗೆ. ಆದರದಿಂದ ಕರಿಬೇಕು ಅಂತ ಹೇಳಿದ್ರಲ್ಲ, ಹೇಗೆ ಕರಿಬೇಕು ಅಂತ ಮುನ್ನಿನ ಪದ್ಯದಲ್ಲಿ ಹೇಳ್ತಾರೆ. ಜನನಿಯನು ಕಾಣದಿಹ ಬಾಲಕ ನೆನೆ ನೆರೆದು ಹಲಬುತ್ತಿರೆ, ಕತ್ತಲೆ ಮನೆಯೊಳಗಿದ್ದವನ ನೋಡುತ್ತ ನಗುತ ಹರ್ಷದಲ್ಲಿ. ತಲೆಯನಂ ಬಿಗಿದಪ್ಪಿ ರಂಭಿಸಿ ಕನಲಿಕೆಯ ಕಡೆವಂತೆ ಮಧುಸೂದನನು ತನ್ನವರಿದ್ದೆಡೆಗೆ ಬಂದೊದಗಿ ಸಲಹುವನು. ಆದರದಿ ಕರೆಯುವುದು ವ್ಯಾಖ್ಯಾನ ಇದಿಷ್ಟು ಕೂಡ. ನಾಳೆ ಪದ್ಯ ನೋಡೋಣ ಹೇಗೆ ಹೇಳ್ತಾರೆ ದಾಸರು ಹೇಗೆ ಕರಿಬೇಕು ದೇವರನ್ನ. ಹೆಸರುಗಳು ಇದಾದವು, ಕರೆಯುವ ಸ್ಟೈಲ್ ಹೇಗಿರಬೇಕು ಅನ್ನೋದನ್ನ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಪ್ರತಿಯೊಂದು ಪದ್ಯಕ್ಕೂ ಲಿಂಕ್ ಇದೆ, ಹಿಂದಿನ ಪದ್ಯಕ್ಕೂ ಮುಂದಿನ ಪದ್ಯಕ್ಕೂ ಡೈರೆಕ್ಟ್ ಲಿಂಕ್ ಅದು. ಈ ಸರ ಮಾಡಿರ್ತಾರೆ, ಒಂದು ಕಡೆ ಲಿಂಕ್ ತಪ್ಪಿದ್ರೆ ಸರ ಆಗೋದಿಲ್ಲ, ಹೀಗೆ ಬಿಚ್ಚೋಗ್ಬಿಡುತ್ತೆ. ಲಿಂಕ್ ಇದ್ರೆ ಮಾತ್ರ ಅದು ಹಾರ ಆಗೋದು, ಹರಿಕಥಾಪಸಾರದ ಪದಗಳ ಹಾರ ಅದು. ಒಂದು ನಾಳೆ ದಿವಸ ಸರಿಯಾಗಿ ಆರೋಮುಕ್ಕಾರಿಗೆ ಮುಂದುವರಿಸಿ ಇದನ್ನ ಈ ಪದ್ಯದಲ್ಲಿ ಕ್ರಮ ನೋಡೋಣ. ಅದ ಮುಂದಿನ ಪದ್ಯನೇ ಇಟ್ಟಿಕಲ್ಲರು ಭಗುತೈಯಿಂದಲೇ ಕೊಟ್ಟ ಭಗುತೈ, ಬಹಳ ಮುಖ್ಯವಾದ ಪದ್ಯ ಮತ್ತೊಂದು ಬರುತ್ತೆ ನಾಳೆ, ಅವೆರಡನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಾಡಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ವೋಚಮಹಂ ತೇನ ಲೀಯತಾಂ ಕಮಲಾಮ.